ప్రవిశ్య మమ వాచం మాం ప్రసుప్తాం సంజీవయిస్మిఖిల శక్తిధరస్వధామ్నః అన్యాంశ్చ హస్తచరణశ్రవణత్వదాదీన్ ప్రాణాన్ నమో భగవతే పురుషాయ. యస్మాద్ బ్రహ్మేంద్ర రుద్రాదిదేవతానాం శ్రీయోపి చ జ్ఞానస్ఫూర్తి సదా తస్మై హరయే గురవే నమః. వ్యాసాయ పవనాశాయ శ్రీశాయ గుణరాశయే హృద్యాయ శుద్ధ విద్యాయ మధ్వాయ చ నమో నమః. వసతు శ్రీమదానందతీర్థేందుర్నో హృదంబరే యద్వచశ్చంద్రికా స్వాంత సంతాపం మణిగృహం వాణితే కరవాణ్యంబ శరణౌ హృది సర్వదా మద్వాక్యశరణిర్భూయాత్ శ్రీమదాచార్య భావనా. హరాయ దశకానిష్టహరాయ పురవైరిణే భవాయ భవతే భూయాత్ శివాయ శిరసా నమః. ఉమేషాద్యా సురావోహం ఈడే చేతోభిమానినః యూయం సర్వే ప్రకురుత మనోమే మధ్వభావకం. శ్రీమద్భ కల్పవృక్షస్థు జయార్య తామసుస్మృత చింతమణిస్థు వ్యాసార్య మునిత్రయముదాహృతం. వాదిరాజగురు వందే రఘుత్తమగరూన్ తథా రాఘవేంద్రాన్ తథా సర్వాన్ సద్గురూన్ ప్రణతోస్మ్యహ. శ్రీగురుభ్యో నమః. హరి చేతనాచేతన జగన్నియంత్రే అశేష సంవితే నమో నారాయణాయాచ సర్వశక్రాదివందిత కృత్వా భాష్యానుభాష్యేహం అపి వేదార్థతత్పతేః కృష్ణస్య సూత్రానువ్యాఖ్యా సన్యాయ వివృతిం స్ఫుటం కరోమి మందబుద్ధీనాం బుధానాం చోపకారికాం ప్రీత్యై తస్యైవ దేవస్య తత్ప్రసాద పురస్సరః. శ్రీమదాచార్యరు సన్యాయ వివృతి న్యాయ వివరణ మొదలాద హెసరిన ఈ కృతియన్ను ప్రారంభ మాడ్తా ఇద్దరు ఈ మంగళాచరణయింద. చేతన అచేతన జగన్నియంత్రే అశేష సంవిధి. చేతన అచేతన జగత్ జడ మత్తు చేతన రూపవాదంతహ జగత్తన్న నియంత్రే నియమన ಮಾಡತಕ್ಕಂತಹ అశేష సంవిధి. సంవిత్ అందరూ జ్ఞాన పూర్ణ జ్ఞాననాదంతహ నారాయణాయ నారాయణనిగే. ఇన్నెంతవను నారాయణ అజ శర్వ శక్రాది వందిత. అజ బ్రహ్మదేవరు, శర్వ రుద్రదేవరు, శక్ర ఇంద్రదేవరు, అవరే మొదలాదవరింద వందిత నారాయణ. తే నమః నేరవాగి సంబోధనె ಮಾಡ್ತಾರೆ. సంబోధనె కృత్వా భాష్యానుభాష్యే అహం. భాష్య మత్తు అనుభాష్యలను మాడి, ఇదే అనువ్యాఖ్యానకు అనుభాష్య అంత హెసరు. కృత్వా భాష్యానుభాష్యే అహం అపి. భాష్య మత్తు అనుభాష్యలను బరదంత నావే. వేదార్థసత్వతేహే కృష్ణస్య, కృష్ణస్య కృష్ణ బరదంత. యావ కృష్ణ? వేదార్థసత్వతేహే వేదవ్యాస రూపద కృష్ణ ఇద్దానల్ల ఆత బరదంత ಸೂತ್ರ ಬ್ರಹ್ಮಸೂತ್ರಗಳಿಗೆ ಅನುವ್ಯಾಖ್ಯ. ಅನುವ್ಯಾಖ್ಯಾನಕ್ಕೆ ಇರತಕ್ಕಂತಹ ಸನ್ಯಾಯ, ಸನ್ಯಾಯಗಳು ಅಂತೇನಿವೆ ಅದರ ವಿವೃತಿಮ ಸ್ಫುಟಂ ಕರೋಮಿ. ಆ ವಿವೃತಿಯನ್ನು ಬರಿತಾ ಇದ್ದೇವೆ. ಏನಿದಕ್ಕೆ ಅರ್ಥ ಅಂದರೆ, ಪ್ರತಿಯೊಂದು ನಾವು ಬ್ರಹ್ಮಸೂತ್ರಗಳನ್ನು ನೋಡಿದ್ದೇವೆ. ಒಟ್ಟು 4 ಅಧ್ಯಾಯಗಳು, ಒಂದೊಂದು ಅಧ್ಯಾಯಕ್ಕೂ 4 ಪಾದಗಳು, ಒಂದೊಂದು ಪಾದಲು ಅನೇಕ ಅಧಿಕರಣಗಳು. ಯಾವುದೇ ಒಂದು ಅಧಿಕರಣಕ್ಕೆ ಪೂರ್ವಪಕ್ಷ ಸಿದ್ಧಾಂತ, ವಿಷಯ 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 ಅಂದರೆ ವಿಷಯವಾಕ್ಯ, ಯಾವ ವಿಷಯದ ಬಗ್ಗೆ ಡಿಸ್ಕಷನ್ ನಡೀತಾ ಇದೆ ವಿಷಯವಾಕ್ಯ ಅಂತ ಕರೀತಾರೆ. ಆಮೇಲೆ ವಿಷಯ ಸಂಶಯ ಏನು ಬಂದಿದೆ, ಪೂರ್ವಪಕ್ಷ, ಪೂರ್ವಪಕ್ಷೆಯಾದವನು ಯಾವ ರೀತಿಯಲ್ಲಿ ವಿಷಯವಾಕ್ಯವನ್ನು ತನ್ನ ಪರವಾಗಿ ಅರ್ಥ ಮಾಡಿಕೊಂಡು ಹೇಳ್ತಾನೆ. ಸಿದ್ಧಾಂತ, ಅದು ಸಿದ್ಧಾಂತವನ್ನು ಯಾವ ರೀತಿಯಾಗಿ ನಾವು ಅದನ್ನು ನಿರೂಪಣೆ ಮಾಡಬೇಕು, ಈ ರೀತಿಯಾಗಿ ಹೇಳೋದೆಲ್ಲ ಏನಂತ ಕರೀತಾರೆ, ಅದಕ್ಕೆ ಅಧಿಕರಣದಲ್ಲಿರತಕ್ಕಂಥ ವಿಚಾರಗಳು. ಪೂರ್ವಪಕ್ಷ ಸಿದ್ಧಾಂತ ಪ್ರಧಾನ. ಪೂರ್ವಪಕ್ಷ ವಾದ ಮಾಡಬೇಕಾದ್ರೆ ಒಂದು ಬೇಸಿಸ್ ಇಟ್ಕೊಂಡು ವಾದ ಮಾಡ್ತಾರೆ, ಅದಕ್ಕೆ ಪೂರ್ವಪಕ್ಷ ನ್ಯಾಯ ಅಂತ ಕರೀತಾರೆ. ಗೊತ್ತಾಯ್ತಾ? ಸಿದ್ಧಾಂತ ಉತ್ತರ ಕೊಡಬೇಕಾದ್ರೆ ಒಂದು ಲಾಜಿಕಲ್ ಉತ್ತರ ಕೊಡ್ತಾರೆ, ಅದಕ್ಕೆ ಸಿದ್ಧಾಂತ ನ್ಯಾಯ ಅಂತ ಹೆಸರು. ಪೂರ್ವಪಕ್ಷ ನ್ಯಾಯ, ಸಿದ್ಧಾಂತ ನ್ಯಾಯ. ಆ ಪೂರ್ವಪಕ್ಷದ ನ್ಯಾಯ ಮತ್ತು ಸಿದ್ಧಾಂತ ನ್ಯಾಯಗಳನ್ನು ಆಚಾರ್ಯರು ಪ್ರತಿ ಪಾದದಲ್ಲೂ ಕೂಡ ಸಮಪ್ ಮಾಡ್ತಾರೆ. ಒಂದೊಂದು ವಾಕ್ಯದಲ್ಲಿ ಬರೆದುಬಿಡ್ತಾರೆ ಅಷ್ಟೇ. ಅನುವ್ಯಾಖ್ಯಾನವನ್ನು ಬರೆದರು ಆಚಾರ್ಯರು, ಅದರಲ್ಲಿ ಅದನ್ನೂ ಬರೆದರು. ಅನುವ್ಯಾಖ್ಯಾನ ಬರೆದಿದ್ದ ಕಾರಣ ಗೊತ್ತಿದೆ, ತಿರುಕೋಪಂಡಿತ ಆಚಾರ್ಯರು ಪ್ರಾರ್ಥನೆ ಮಾಡಿದ್ದಕ್ಕೆ ಬರೆದರು. ಆಮೇಲೆ ಬರೆದ ಮೇಲೆ ಯುಕ್ತಾಯ ಯುಕ್ತಿಮಾಲಾಯ ಪ್ರೋಕ್ತಾಯ ತತ್ರ ಚಾತ್ಮನ ಏನು ಮಾಡಿದರು, ಚಕ್ರೆ ವಿವರಣ ಆಚಾರ ವಿವರಣನ್ನು ಬರೆದು ಅಲ್ಲಿ ಹೇಳಿ ಅದು ಒಂಥರ ಒಗಟಿದ್ದಾಗೆ ಒಂದೊಂದೇ ಪದದ ಮಾತವೆಲ್ಲ ಕೂಡ ಅದು ವಿಸ್ತಾರ ಬೇಕಾಗಿತ್ತು. ಅದಕ್ಕೆ ಯುಕ್ತಾಯ ಯುಕ್ತಿಮಾಲಾಯ ವ್ಯಕ್ತಂ ಚಕ್ರೆ ವಿವರಣ, ಅದಕ್ಕೇನೆ ನ್ಯಾಯ ಸನ್ಯಾಯ ವಿವರಣ, ನ್ಯಾಯ ವಿವರಣ ಅಲ್ಲಿ ಬಂದಿರತಕ್ಕಂಥ ನ್ಯಾಯಗಳನ್ನು ವಿಸ್ತಾರ ಮಾಡೋದು ಅಂತ ಅರ್ಥ. ಹೀಗಾಗಿ ಬ್ರಹ್ಮಸೂತ್ರಕ್ಕೆ ವ್ಯಾಖ್ಯಾನ ರೂಪವಾಗಿ ಬಂದಿದ್ದು ಪೂರತಃ ಭಾಷ್ಯ, ಬ್ರಹ್ಮಸೂತ್ರ ಭಾಷ್ಯ. ಅದಕ್ಕೆ ಸ್ವಲ್ಪ ಟೀಕಾ ರೂಪದಲ್ಲಿ ಬಂದಿದ್ದು ಅನುವ್ಯಾಖ್ಯಾನ, ಅದಕ್ಕೆ ಟಿಪ್ಪಣಿ ಸ್ವರೂಪದಲ್ಲಿ ಬಂದಿದ್ದು ನ್ಯಾಯವರಣ. ಹೀಗೆ ಆಚಾರ್ಯ ಎಲ್ಲದಕ್ಕೂ ನಾಂದಿ ಹಾಡಿಬಿಟ್ಟು, ಭಾಷ್ಯಕಾರರಾದರೂ ಟೀಕಾಕಾರರಾದರೂ ಟಿಪ್ಪಣಿಕಾರರು ಆಗಿಬಿಟ್ಟು. ಆ ಬೇಸಿಸಿ ಉಳಿದವರೆಲ್ಲ ದೊಡ್ಡ ಹೊಸ ದೊಡ್ಡ ಸಾಹಿತ್ಯ ಬೆಳೆದು ಬಂತು. ಎಲ್ಲ ಸರ್ವ ಮೂಲ, ಎಲ್ಲದಕ್ಕೂ ಮೂಲರಾದವರು ಆಚಾರ್ಯರಾದ್ದರಿಂದ ಅವರ ಗ್ರಂಥಗಳಿಗೆ ಸರ್ವ ಮೂಲ ಅನ್ನೋ ಹೆಸರು ಬಹಳ ಸಾರ್ಥಕವಾದಂಥ ಹೆಸರು. ಈಗ ಸನ್ಯಾಯ ವಿರುತಿಯವನ್ನು ಸ್ಪಷ್ಟವಾಗಿ ಜನಕ್ಕೆ ತಿಳಿಯ ಬರಿತಾ ಇದ್ದೇವೆ. ಯಾತಕ್ಕೆ ಅಂದರೆ ಪೂರ್ವಪಕ್ಷ ನ್ಯಾಯ ಹೇಳಬೇಕಾದ್ರೆ ಅವ್ರು ಯಾವ ಬೇಸಿಸ್ ಮೇಲೆ ಆರ್ಕ್ಯೂ ಮಾಡ್ತಾನೆ, ಅವನ ಬೇಸ್ಲೆಸ್ ಆಗಿದ್ರೆ ಯಾವುದೋ ಒಂದು ಬೇಸಿಸ್ ಇಟ್ಕೊಂಡಿರ್ತಾನೆ, ಅದು ಅರ್ಥ ಮಾಡ್ಕೊಂಡ್ಬಿಟ್ರೆ ನಾವಾಗ ಅವನ ಸರಿಯಾದ ಉತ್ತರ ಕೊಡೋಕ್ಕೆ ಸಾಧ್ಯವಾಗಲ್ಲ. ನಾವು ಉತ್ತರ ಕೊಡೋಕಾರ ಏನು ಮಾಡಬೇಕಾಗ, ನಮ್ಮ ಬೇಸಿಸ್ ಏನೇ ಕ್ಲಿಯರಾಗಿ ಹೇಳಬೇಕಾಗ. ಆಗೇನಾಗುತ್ತೆ, ಲಾಯರ್ಸ್ ಇಬ್ಬರು ಲಾಯರ್ ತಮ್ಮ ಆರ್ಗ್ಯುಮೆಂಟ್ ಅವರು ಫೇಸ್ ಮಾಡಿದ್ರು, ಆ ಆರ್ಗ್ಯುಮೆಂಟ್ ಇವರು ಹೇಳ್ತಾರೆ. ಸಿದ್ಧಾಂತ ನ್ಯಾಯ ಕನ್ಕ್ಲೂಸಿವ್ ಯಾವಾಗ, ಅದಕ್ಕೋಸ್ಕರ ಅದನ್ನೆಲ್ಲ ತಿಳಿಸ್ತಾ ಇದ್ದೇವೆ. ಯಾತಕ್ಕೆ ಬರಿತಿದ್ದೇವೆ ಈಗ ಅಂತ ಕೇಳಿದರೆ, ಕರೋಮಿ ಮಂದಬುದ್ಧೀನ ಬುಧಾನಾಂಚ ಉಪಕಾರಿಕಂ, ಅದೇ ಬಾಲಸಂಘಮಿ ಬೋಧಯದೃಶಂ ದುರ್ನಿರೂಪ ವಚನಂಚ ಪಂಡಿತೈ. ಮಂದಬುದ್ಧಿ ಜನಗಳಿಗೆ ಅರ್ಥ ಆಗಬೇಕು, ಮತ್ತು ಬುಧಾನಾಂಚ ಒಳ್ಳೆ ಜ್ಞಾನಿಗಳಿಗೂ ಅರ್ಥ ಆಗಬೇಕು. ಆಚಾರ್ಯ ಹೇಳಿದ ಮಾತನ್ನೇ ನಾರಾಯಣ ಪಂಡಿತ ಆಚಾರ್ಯ ಇಟ್ಟಿದ್ದು. ಆಚಾರ್ಯ ಬರೀ ಶೈಲಿನೇ ಹಾಗೆ, ಸಾಮಾನ್ಯರಿಗೂ ತಿಳಿಬೇಕು, ಸಾಮಾನ್ಯರಿಂದ ಬಿಗಿನರ್ಸು ಎಕ್ಸ್ಪರ್ಟ್ಸ್ಗೂ ಇನ್ನೂ ಅರ್ಥ ಆಗಬಾರ್ದು. ಅಷ್ಟರ ಮಟ್ಟಿಗೆ ಉಪಕಾರ ಬರತಕ್ಕಂಥ ಸೌಜನ್ಯ ಶ್ರೀಮದ್ ಆಚಾರ್ಯರದು, ಅದನ್ನು ತಿಳಿಸ್ತಾ ಇದ್ದಾರೆ. ಈಗ ಪ್ರೀತ್ಯೈ ತಶೈವ ದೇವಶ್ಯ, ಒಂದು ಕಡೆಗೆ ಜನಗಳಿಗೆ ಉಪಕಾರ ಆಯಿತು, ಮುಖ್ಯವಾಗಿ ಏನಾಗಬೇಕು ಅಂದರೆ ಪ್ರೀತ್ಯೈ ತಶೈವ ದೇವಶ್ಯ, ಆ ದೇವರು ಪ್ರೀತಿ ಆಗಬೇಕು. ತತ್ಪ್ರಸಾದ ಪುರಸ್ಸರ, ತತ್ಪ್ರಸಾದ ಪುರಸ್ಸರ ಅವರ ಅನುಗ್ರಹದಿಂದ ಬರೀತಾ ಇದ್ದೇನೆ. ಯಾತಕ್ಕೆ ಬರೀತೇನೆ, ಪ್ರೀತ್ಯೈ ತಶೈವ ದೇವಶ್ಯ, ಆ ದೇವರು ಪ್ರೀತಿ ಆಗಲಿಂತ ಬರಿತಾ ಇದ್ದೇನೆ. ಈ ರೀತಿಯಾಗಿ ನಾಲ್ಕು ಉದ್ದೇಶ ಇಟ್ರು. ಒಂದು ಮಂದ ಬುದ್ಧಿಗಳಿಗೆ ತಿಳಿಬೇಕು, ಜ್ಞಾನಿಗಳಿಗೆ ತಿಳಿಬೇಕು, ಹರಿಪ್ರೀತಿ ಆಗಬೇಕು, ಹರಿಪ್ರೇರಣೆ ಇಟ್ಕೊಂಡು ಬರೀತಾ ಇದ್ದೇವೆ ಅಂತ ತಿಳಿಸಿ, ಮುಂದೆ ಪ್ರತಿಯೊಂದು ಅಧ್ಯಾಯಕ್ಕೂ ಅಧಿಕರಣಕ್ಕೂ ಹೇಳ್ತಾ ಹೋಗ್ತಾರೆ. ಒಂದು ದೃಷ್ಟಿಯಿಂದ ಅಧಿಕರಣದ ಸಂಖ್ಯೆಯನ್ನು ಎಷ್ಟು ಅಂತ ನಮ್ಮಲ್ಲಿ ವಿವಾದಗಳುಂಟು. ಕೆಲವು ಒಂದು ಬೇರೆಯವರು ನಮಗೂ ಭಾರಿ ವ್ಯತ್ಯಾಸ ಉಂಟು. ನಮ್ಮಲ್ಲಿ ಒಂದು 222 ಅಧಿಕರಣನೋ 223 ಅಧಿಕರಣನೋ ಅಂತ ಉಂಟು. ವ್ಯವಸ್ಥೆ ಎರಡೂ ಸರಿನೇ, ಕೆಲವು ಮಾತ್ರ 200 ಒಳಗೆ ಮಾಡಿದವರಿದ್ದಾರೆ. ಅದು ನಮ್ಮ ಪದ್ಧತಿಗೆ ಅನುಕೂಲ ಆಗೋದಿಲ್ಲ. ಯಾತಕ್ಕೆ ಅಂದರೆ ಆಚಾರ್ಯ ಏನು ಮಾಡ್ತಾರೆ, ಕರೆಕ್ಟಾಗಿ ಇದಕ್ಕೆ ಸೆಲ್ಟ್ ಆಗುತ್ತೋ. ಆಚಾರ್ಯ ಮಾಡಿರೋ ಈ ನ್ಯಾಯ ವಿವರಣ ಅನ್ನೋದೇ ಅಧಿಕರಣಕ್ಕೆಲ್ಲ ಬರಿತಾ ಹೋಗ್ತಾರಲ್ಲ, ಅದಕ್ಕೆ ಮ್ಯಾಚ್ ಆಗುತ್ತೆ ಅನ್ನೋದನ್ನು ಗಮನಿಸ್ಬೇಕು. ಈಗ ಮೊದಲನೇ ಸೂತ್ರಕ್ಕೆ ಹೇಗೆ ನ್ಯಾಯ ಏನು ಹೇಳ್ತಾರೆ ಅನ್ನೋದನ್ನು ಸ್ವಲ್ಪ ನೋಡಿದರೆ ಗೊತ್ತಾಗುತ್ತೆ. ಈ ಪ್ರತಿಯೊಂದಕ್ಕೂ ಕೂಡ ನಮ್ಮ ಇಡೀ ಬ್ರಹ್ಮಸೂತ್ರ ಭಾಷ್ಯ ಅನುವ್ಯಾಖ್ಯಾನ ಮನನ ಮಾಡಲಿಕ್ಕೆ ಬಹಳ ಉಪಕಾರವಾದ ಕೃತಿ ಇರುವಂಥ. ಜೀವ ವ್ಯತಿರಿಕ್ತ ಈಶ್ವರಸ್ಯ ಅಭಾವಾತ್ ತಸ್ಯ ಚ ಸ್ವಪ್ರಕಾಶತ್ವಾತ್ ತಾ ಜಿಜ್ಞಾಸ್ಯತಾ ಇತಿ ಪ್ರಾಪ್ತೇ. ಪೂರ್ವ ಪಕ್ಷಿ ಕೇಳ್ತಾರೆ, ಅಲ್ರಿ ದೇವರಿದ್ದು ತಾನೇ ಜಿಜ್ಞಾಸೆ ಮಾಡೋದು, ದೇವರೇ ಇಲ್ಲ ಫಸ್ಟ್. ಜೀವರು ಅಂತ ಹೇಳಿದ್ರೆ ನಾವಿದ್ದೇವನ್ನ ನಾವೇ. ಜೀವ ವ್ಯತಿರಿಕ್ತ ಈಶ್ವರಸ್ಯ ಅಭಾವ, ಜೀವ ಅಂದ್ರೂ ಒಂದೇ, ಈಶ್ವರ ಅಂದ್ರೂ ಒಂದೇನೆ. ನ್ಯಾಯಕ್ಕೆ ಏನು ಮಾಡ್ತಾನೆ ಚಾರ್ವಾಕ, ದೇಹ ಬಿಟ್ಟು ಜೀವನೇ ಇಲ್ಲ ಅಂತಾನೆ. ಇವನು ಜೀವನ ಬಿಟ್ಟು ದೇವನೇ ಇಲ್ಲ ಅಂತ ಹೇಳ್ತಾನೆ. ದೇಹವೇ ಜೀವ ಅಂತವರು, ಜೀವನೇ ದೇವರು ದೇವರು. ಅದನ್ನು ಜಿಜ್ಞಾಸೆ ಏನು ಮಾಡಬೇಕು, ಅಲ್ಲ ನಮ್ಮ ಬಗ್ಗೆ ಜಿಜ್ಞಾಸೆ ಮಾಡೋದು, ನಮ್ಮ ಗೊತ್ತಿದೆ ನಾವು ನಮ್ಮ ಬಗ್ಗೆ, ನಾವೇ ಜಿಜ್ಞಾಸೆ ಮಾಡೋದೀಗ ಅಂತ ಕೇಳಿದರೆ, ಅಥಾತೋ ಬ್ರಹ್ಮ ಜಿಜ್ಞಾಸ ಇತ್ಯಾಹ. ಅದು ಪೂರ್ವಪಕ್ಷೇ ನ್ಯಾಯ ಏನೀಗ, ಜೀವನೇ ಈಶ್ವರ, ಅವನು ಸ್ವಪ್ರಕಾಶ, ತಿಳಿಯೋ ಕಾರಣ ಇಲ್ಲ ಅಂತ ಅವನು ಹೇಳಿದ. ಅದಕ್ಕೆ ಹೇಳ್ತಾರೆ, ತದ್ವಿಜಿಜ್ಞಾಸಸ್ವ ತದ್ ಬ್ರಹ್ಮ ಇತಿ ಬ್ರಹ್ಮಶಬ್ದೇನ ಪೂರ್ಣಗುಣತ್ವೋಕ್ತೇಹೇ ನ ಅನುಭವ ಸಿದ್ಧ ಅಲ್ಪಗುಣ ಜೀವಾಭೇದ. ಹೇಳಿದ್ದು ಸರಿಯಲ್ಲ, ಜೀವನೇ ಈಶ್ವರ ಅಂತ ಹೇಳಿದ್ದೆಲ್ಲ ಅದೇ ಸರಿಯಲ್ಲ. ಯಾಕೆ ಅಲ್ಪಗುಣರು ನಾವು, ಪರಮಾತ್ಮ ಪೂರ್ಣಗುಣ ಅಂತ ಹೇಳ್ತಾ ಇದ್ದೆ. ತದ್ವಿಜಿಜ್ಞಾಸ ತದ್ ಬ್ರಹ್ಮ, ಅವನು ಪೂರ್ಣಗುಣ ಅಂತ ಹೇಳಿಬಿಟ್ಟ ಮೇಲೆ ನಾವು ಪೂರ್ಣಗುಣರಲ್ಲ ಅಂತ ಹೇಳೋದಕ್ಕೆ ಯಾವ ಸಾಕ್ಷಿನೂ ಬೇಕಾಗಿಲ್ಲ. ಯಾರು ಸಾಕ್ಷಿ ನಮಗೆ, ನಾವು ಅನುಭವನೇ ಸಾಕ್ಷಿ. ಅಂದಮೇಲೆ ಜೀವ ಬೇರೆ ಈಶ್ವರ ಬೇರೆ ಅಂತಾಯ್ತು. ಈಶ್ವರ ಬೇರೆ ಅಂತಲೇ ಮಾಡಬೇಕು, ತಿಳ್ಕೊಳ್ಳೇಬೇಕಾಯಿತು. ಹೀಗೆ ನಮ್ಮ ಇದು ನಮ್ಮ ಸಿದ್ಧಾಂತ ನ್ಯಾಯ ಇದಕ್ಕೇನು ಬೇಸಿಸ್ ಇದೆ, ಅನುಭವದ ಆಧಾರ ಇದೆ. ಅವನು ಬರೀ ಏನು ಮಾಡಿದ್ದ, ಯುಕ್ತಿಯಿಂದ ಮಾತಾಡಿದ್ದ. ಅನುಭವದ ಆಧಾರ ಕೊಟ್ಟು ಭೇದ ಸಪೋರ್ಟ್ ಮಾಡೋದ್ರಿಂದ ನಮ್ಮದೇನಾಯ್ತು ಈಗ ಡೆಸಿಸಿವ್ ಆಯ್ತು. ಅದೇ ಸಿದ್ಧಾಂತ. ಸಿದ್ಧ ಅಂತ ಅಂತ ಅಂದರೆ ನಿರ್ಣಯ, ನಿರ್ಣಯ ಪೂರ್ವಾಗದಕ್ಕೆ ಸಿದ್ಧಾಂತ ಅಂತ ಕರೀತಾರೆ. ಬದ್ಧ ಸಿದ್ಧಾಂತ, ಎಲ್ಲ ವಿಚಾರಗಳನ್ನು ಕೂಡ ಅತ್ಯಂತ ವಿಚಾರ ಮಾಡಿ ಸ್ಪಷ್ಟವಾಗಿ ತಿಳಿಸಿದ ಏನಂತ ಕರೀತಾರೆ ಅದಕ್ಕೆ, ಅದು ಅಂತೆಯೇ ಸಿದ್ಧಸ್ತು ಸಿದ್ಧಾಂತ ಮಧ್ವಸ್ಯಾಗಮ ಏವಹಿ. ಅದು ಬಿಟ್ಟು ಹೇಳಿ ಕೊನೆಗೆ ಏನಪ್ಪ ತೀರ್ಮಾನ ಆಯಿತು ಅಂತಾರೆ, ಅದು ಸಿದ್ಧಾಂತ. ಏನ ತಾರ್ಕಿಕ ಶಾಸ್ತ್ರ ನ್ಯಾಯ, ಬರೀ ನಮ್ಮ ಶಾಸ್ತ್ರ ತಾರ್ಕಿಕ ಶಾಸ್ತ್ರನೇ. ಆದರೆ ತಾರ್ಕಿಕ ಎಂಬ ಪದ ಒಂದು ಟೆಕ್ನಿಕಲಿ ಬೇರೆಯವ್ರು ಅಪ್ಲೈ ಆಗಿಬಿಡ್ತು, ನೈಯಾಯಿಕರು ಅಂತಿದ್ದಾರೆ ಅವರಿಗೆ ಅಪ್ಲೈ ಆಗಿಬಿಡ್ತು. ಅದಕ್ಕಲ್ಲ, ನಿಜವಾದ ತಾರ್ಕಿಕರು ಅಂದ್ರೆ ನಾವೇನೆ. ಯಾಕೆ ಬ್ರಹ್ಮಸೂತ್ರ ನ್ಯಾಯ ಇದೆ, ಈ ನ್ಯಾಯ ಇನ್ನೊಂದು ತಪ್ಪು ಅರ್ಥ ಮಾಡ್ಕೋಬಾರ್ದು. ನ್ಯಾಯ ವಿವರಣ ಅಂದರೆ ಇದು ಉದಯನ ನ್ಯಾಯ ವಿವರಣ ಅಂತ ಅರ್ಥ ಮಾಡ್ಕೊಂಡ್ಬಿಟ್ರೆ ಕಷ್ಟ. ಅದು ಯಾವ ತರ್ಕಸ ವಿವರಣೆ ಮಾಡೋಕ್ಕೆ ಕಷ್ಟ ಹೊರಟಿಲ್ಲ. ಆರ್ಗ್ಯುಮೆಂಟ್, ನ್ಯಾಯ ಶಬ್ದಕ್ಕೆ ಆರ್ಗ್ಯುಮೆಂಟ್ ಅಂತ ಹೆಸರು. ಯಾವ ಆರ್ಗ್ಯುಮೆಂಟು? ಬ್ರಹ್ಮಸೂತ್ರಗಳ ಆರ್ಗ್ಯುಮೆಂಟ್. ಅಲ್ಲಿ ಪೂರ್ವಪಕ್ಷ ಇಟ್ಕೊಂಡು ಉತ್ತರ ಕೊಡ್ತಾ ಇದ್ದಾರೆ. ಸೊ ಪೂರ್ವಪಕ್ಷ ಏನಂಶ, ಸಿದ್ಧಾಂತ ಏನಂಶ ಹೇಳ್ಕೊಡೋದೇ ನ್ಯಾಯ. ಸಾಮಾನ್ಯ ಲೋಕದಲ್ಲಿ ನ್ಯಾಯಶಾಸ್ತ್ರ ಅಂದರೆ ತರ್ಕಶಾಸ್ತ್ರ ಅಂತಲೇ ಅರ್ಥ. ಆದರಿಕರೆ ನ್ಯಾಯಾಲಯ ಈ ಕೋರ್ಟ್ ಕಚೇರಿ ಅಂತ ಅರ್ಥ ಆಗ್ತದೆ. ಆದರಿಕರೆ ನ್ಯಾಯಾಲಯ ಶಬ್ದ ಬರ್ತಾರೆ, ಸ್ವಲ್ಪ ದರ್ಶನ ಓದ್ದವರಿಗೆ ಅರ್ಥ ಆಗೋದು ಬೇರೆ, ಶಾಸ್ತ್ರ ಓದ್ದವರಿಗೆ ಅರ್ಥ ಆಗೋದು ಬೇರೆ. ಅಸ ಕಸ್ಮಾದುಚ್ಯತೆ ಬ್ರಹ್ಮೇತಿ ಬೃಹಂತೋ ಹಿ ಅಸ್ಮಿನ್ ಗುಣಾ. ದೇವರನ್ನು ಬ್ರಹ್ಮ ಅಂತ ಯಾತಕ್ಕೆ ಕರೀತಾರೆ ಅಂತ ಕೇಳಿದರೆ, ಗುಣಪೂರ್ಣ ಅಂತ ಹೆಸರಿಂದನೇ ಬ್ರಹ್ಮ ಅಂತ ಕರೆಯೋದು. ಬೆಂಕಿ ಬಿಸಿ ಎಂದು ಅಗ್ನಿ ಅಂತ ಯಾತಕ್ಕೆ ಕರೀತಾರೆ, ಸುಡೋದ್ರಿಂದನೇ. ನೀರಿಗೆ ನೀರಂತ ಯಾತಕ್ಕೆ ಕರೀತಾರೆ, ತಂಪಿರೋದ್ರಿಂದನೇ. ಪರಮಾತ್ಮನ ಬ್ರಹ್ಮ ಅಂತ ಯಾತಕ್ಕೆ ಕರೀತಾರೆ, ಗುಣಪೂರ್ಣನಾಗಿರೋದ್ರಿಂದನೇ. ಅಂದಮೇಲೆ ನಮಗೆ ಗುಣಪೂರ್ಣತ್ವ ಇಲ್ಲ ಅಂದ್ಮೇಲೆ ನಾವು ಬೇರೆ ದೇವರು ಬೇರೆ ಅಂತ ಆಯ್ತಲ್ಲ. ಡೆಫಿನೇಷನ್ ನಾವು ಲೆಟರ್ ನೋಡ್ತೇವೆ, ನಮ್ಮ ಹೆಸರು ನಮ್ಮದಲ್ಲ ಬೇರೆಯವ್ರಿಗೆ ಕೊಟ್ಬಿಡ್ತಾರೆ ತಕ್ಷಣ. ನಮ್ಮದಲ್ಲ ಅಂತ ಯಾವಾಗ ಗೊತ್ತಾಯಿತು? ಲಕ್ಷಣ ನೋಡ್ತಾರೆ, ನಮ್ಮದಲ್ಲ ಅವ್ರಿಗೆ ಕೊಟ್ಬಿಡಿ ಅಂತ ಹೇಳ್ತಾರೆ. ಆ ಥರ ಇದು ನಮಗೆ ಸೇರಿದ್ದಲ್ಲ. ನ ಜೀವ ಏವ ಎಂ ಬ್ರಹ್ಮಶಬ್ದಃ. ಈ ಬ್ರಹ್ಮಶಬ್ದನು ಜೀವನೇ ಅಂತ ಹೇಳುತ್ತಂತೆ ಯಾಕೆ ಹೇಳಬಾರದು? ಅದಕ್ಕೂ ತಯಾರವರು. ಎರಡನೇ ಪ್ರಶ್ನೆ ಅದು, ಅದಕ್ಕೆ ಹೇಳ್ತಾರೆ ಬ್ರಹ್ಮಶಬ್ಬರೇ ಬ್ರಹ್ಮ ಅಂತ ಉಪಯೋಗಿಸಿಲ್ಲ, ಕಾರಣ ಕೊಡ್ತಾರೆ. ಯಥೋ ವಾ ಇಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯತ್ ಪ್ರಯಂತಿ ಅಭಿಸಂವಿಶಂತಿ ತದ್ ಬ್ರಹ್ಮ ತದ್ವಿಜಿಜ್ಞಾಸಸ್ವ. ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ಮೊದಲಾದ ಎಲ್ಲಕ್ಕೂ ಕಾರಣನಿರ್ತಾನಲ್ಲ ಅವನು ಬ್ರಹ್ಮ. ನಮಗೆ ಯಾವುದಕ್ಕೂ ಕಾರಣರಾಗಿಲ್ಲ. ಅದರಲ್ಲೂ ಕೂಡ ಮೊದಲು ಗೊತ್ತಾಗುತ್ತೆ ಟೋಟಲಿ ಡಿಪೆಂಡೆಂಟ್ ಆನ್ ಅದರ್ಸ್. ವಯಸ್ಸಾದ ಮೇಲೆ ಮತ್ತೆ ಡಿಪೆಂಡೆಂಟ್. ಇದೆಲ್ಲ ಕಾಲದಲ್ಲೂ ಏನಿದೆ ನಮಗೆ ಈಗ ಡಿಪೆಂಡೆನ್ಸ್ ಇರಬೇಕಾದ್ರೆ ಬ್ರಹ್ಮ ಹೇಗಾಗ್ತೀವಿ ನಾವೀಗ? ದಶ ರುದ್ರಾದು ಸಮಮೇತಲ್ ಲಕ್ಷಣ. ಮನೆಯಲ್ಲಿ ಯಾವುದೇ ಕೆಲಸ ಆಗಬೇಕಾಗಿದೆ, ಎಲೆಕ್ಟ್ರಿಷಿಯನ್ ಬರ್ತಾ ಇಲ್ಲ, ಫ್ಯೂಸ್ ಹೋಗಿಬಿಟ್ಟಿದೆ, ಓ ಕಾಯ್ದೆ ಕೂತ್ಬಿಟ್ಟಿದ್ದಾನೆ ನಡಿ ಅಂತೇಳಿ. ಓ ಬ್ರಹ್ಮ ಬ್ರಹ್ಮ ಹೇಳ ಏನು ಬ್ರಹ್ಮ ಅವ್ನು ಬ್ರಹ್ಮ ಮಾಡ್ಕೋಗಿ ಅಂತ ಕೇಳಿದ್ರೆ ಏನು ಮಾಡ್ತಾನೆ? ಕಥೆ ಮುಗೀತು. ಟ್ಯಾಪ್ ಸರಿ ಇಲ್ಲ, ಸೋರ್ತಾ ಇದೆ, ನಿಂತು ಹೋಯ್ತು, ಬೋರ್ವೆಲ್ ಬರ್ತಾ ಇಲ್ಲ, ಕಥೆ ಮುಗೀತು. ಅದೆಲ್ಲ ನಾವು ಡಾ ಬ್ರಹ್ಮ ಅಲ್ಲ ಬ್ರಹ್ಮ ಅನ್ಸುತ್ತೆ ಕೊಡ್ತಿರ್ಬೇಕಾಗ, ಅರ್ಥ ಆಯ್ತಾ? ಅದೆಲ್ಲ ಅನುಭವಕ್ಕೆ ತಂದಾಗ ಏನಾಗುತ್ತೆ? ಈಗ ನಾವ್ಯಾರು ದೇವರಲ್ಲ ಅನ್ನೋದು ಕನ್ಫರ್ಮ್ ಮಾಡ್ತಕ್ಕಂಥ ಅಂಶಗಳು ಇಲ್ಲದೆ ಹೋಗಿದ್ರೆ ನಾವು ಎಲ್ಲಾದರೂ ನಾವೇ ಮಾಡ್ಕೊಳ್ಳೋರಾಗಿದ್ರೆ ಸರಿ, ಇಷ್ಟೆಲ್ಲ ಬಂದು ನಮ್ಮನೇ ಮಾಡ್ಕೊಳ್ಳೋದೇ ಕಷ್ಟ. ಜಗತ್ತಿ ಮಾಡ್ಬೇಕಂತೀವಿ ಮತ್ತೆ, ಅದು ಒಂದ ಕಾಲಕ್ಕೂ ಮಾಡಬೇಕು, ರೆಸ್ಟ್ಲೆಸ್ ಆಗಿ ಮಾಡಬೇಕು. ಮತ್ತೆ ಜೀವರು ಎಲ್ಲ ವೆರೈಟಿ ಜೀವರು ಅಂದರೆ ರೆಸ್ಟ್ಲೆಸ್ ಆಗಿರಬೇಕು, ಇದೆಲ್ಲ ಸಾಧ್ಯ ಉಂಟಾ? ದಶ ರುದ್ರ ಅದು ಸಮಮೇತಲ್ ಲಕ್ಷಣಂ ಶಾಸ್ತ್ರೈಕ ಸಮಧಿಗಮ್ಯತ್ವಾ ಕಾರಣತ್ವಶ್ಯ. ರುದ್ರಾದಿ ದೇವತೆಗಳು ಯಾತಕ್ಕಾಗಬಾರದು ಪ್ರಶ್ನೆ. ಒಳ್ಳೆ ಏನಂತ ಬರೀ ಪ್ರಶ್ನೋತ್ತರಗಳೇ, ಪೂರ್ತಿ ಪ್ರಶ್ನೋತ್ತರಗಳು. ನ್ಯಾಯವರಣ ಪೂರ್ತಿ ಏನದು? ಪ್ರಶ್ನೆ ಉತ್ತರ, ಪ್ರಶ್ನೆ ಉತ್ತರ. ಅಲ್ಲ ರೀ, ರುದ್ರದೇವರು ಕೂಡ ಯಾಕೆ ಆಗಬಾರ್ದು ಹಾಗಿದ್ರೆ ಅಂತ ಕೇಳಿದರೆ ಆಯಿತು, ನೀವು ರುದ್ರಾದಿ ಗಲಾಟೆ ಮಾಡೋ ವಿಷಯ ಅಲ್ಲ ಇದು. ಯಾವ್ದನ್ನು ತೀರ್ಮಾನ ಬೇಕಿದು? ಬ್ರಹ್ಮ ಅಂತ ಹೇಳಿದ್ದು ಯಾವುದು? ಶಾಸ್ತ್ರ. ಆ ಶಾಸ್ತ್ರನೇ ಬ್ರಹ್ಮ ಯಾರು ಅಂತ ಹೇಳ್ತಾ ಇದ್ದ. ಶಾಸ್ತ್ರ ಯೋನಿತ್ವಾತ್ ಅರ್ಥ ಆಯ್ತಾ? ಆಫೀಸರ್ ಅಂತ ಹೇಳಿದ್ದ, ಯಾರು ಆಫೀಸರ್ ಡಿಫೈನ್ ಕೂಡ ಮಾಡ್ತಾ ಇರೋದ್ರಿಂದಾಗಿನೇ ರುದ್ರಾದಿ ದೇವತೆಗಳಿಗೆ ಜನ್ಮಾದ್ಯಶ್ಯ ಯಥಃ ಎಂಬ ಸೂತ್ರದ ಲಕ್ಷಣ ಅನ್ವಯ ಆಗೋದಿಲ್ಲ. ಅನ್ವಯ ಆಗೋದು ಯಾರಿಗೆ? ಅದು ಈ ಬೇಗ ಹಾಲು ಅಂದ ತಕ್ಷಣನೇ ಈ ಟಾರಿಗೆ ಆ ಲಕ್ಷಣ ಬರಲಕ್ಷಣಕ್ಕೆ ಬರೋದಿಲ್ಲ. ಅದಕ್ಕೆ ಏನಿಲ್ಲ, ಅಲ್ಲಿ ಬಿಡಿ ಬಣ್ಣನೇ ಟಾರಿಗೆ, ಅಲ್ಲೇ ಬೇಸಿದ್ದು ಹೊರಟೋಯ್ತು. ಗುಣಪೂರ್ಣತ್ವ ಇಲ್ಲ ಉಳಿದವರಲ್ಲಿ, ಅದರಿಂದ ಬರೋದಿಲ್ಲ. ಈ ವಿಷಯದ ಕಣ್ಣಿನ ತೀರ್ಮಾನ ಮಾಡೋದಲ್ಲ, ಮೆಜಾರಿಟಿ ಹಾಕಿ ತೀರ್ಮಾನ ಮಾಡೋದಲ್ಲ. ಯಾವುದೇ ತೀರ್ಮಾನ ಬೇಕಿದ್ದು ಶಾಸ್ತ್ರನೇ ಅಲ್ಟಿಮೇಟ್. ಶಾಸ್ತ್ರ ಯೋನಿತ್ವ ಅದಕ್ಕೆ ಆಚಾರ್ಯ ಏನು ಮಾಡಿದರು? ಶಾಸ್ತ್ರ ಯೋನಿತ್ವ ಅಂತಂದರೆ ಶಾಸ್ತ್ರೈಕ ಯೋನಿತ್ವ ಅಂತ, ಸದಾಗಮೈಕ ವಿಜ್ಞೇಯಂ. ಅದು ನೋಡೋದಕ್ಕೆ ಸೂತ್ರ ಶಾಸ್ತ್ರೈಕ ಅಸಾಧಾರಣೇನ ಉಪದೇಶ ಭವಂತಿ. ವೇದವ್ಯಾಸ ಶಾಸ್ತ್ರೈಕ ಅಂತ ತಿಳಿಸಲಿಲ್ಲ ಯಾತಕ್ಕೆ ಅಂದರೆ, ಶಾಸ್ತ್ರ ಅಂದರೆ ಶಾಸ್ತ್ರೈಕ ಅಂತಲೇ ಅರ್ಥ. ಭಾಷ್ಯ ಅದನ್ನು ತಿಳಿಸ್ತಾರೆ. ಶಾಸ್ತ್ರೈಕ ಸಮಧಿಗಮ್ಯತ್ವಾದ ಕಾರಣತ್ವಶ್ಯ. ರೂಪದ ಜ್ಞಾನಕ್ಕೆ ಕಣ್ಣು ಹೇಗೆ ಅಥಾರಿಟಿನೋ, ಶಬ್ದದ ಜ್ಞಾನಕ್ಕೆ ಕಿವಿ ಹೇಗೆ ಅಥಾರಿಟಿನೋ, ದೇವರು ಯಾರು ಅಂತ ಹೇಳೋದಕ್ಕೆ ಯಾವುದು ಅಥಾರಿಟಿ? ಶಾಸ್ತ್ರ ಅಥಾರಿಟಿ ಅಷ್ಟೇ ಹೊರತು ಬೇರೆ ಯಾವುದೂ ಅಲ್ಲ. ನೋಡಿ ಯೋಚನೆ ಮಾಡ್ತಿರ್ತಾರೆ, ಯಾರು ಅಪಾಯಿಂಟ್ ಆಗ್ತಾರೆ, ಏನೋ ಗೆಸ್ ಮಾಡ್ತಿರ್ತಾರೆ, ಆರ್ಡರ್ ಬಂತ ಮುಂದೆ ಆಯ್ತು ಅಷ್ಟೇ. ಇವ್ರು ಗೆಸ್ ವರ್ಕರ್ ಫೇಲ್ ಆಯ್ತು ಯಾವಾಗ? ಏನೇನೋ ಕಾರಣ ಇಟ್ಕೊಂಡಿದ್ರು, ಭಾರಿ ಬೇಕಾದವನು ಸೀನಿಯರ್ ಅವ್ರು ಕಾರಣ ಇಟ್ಕೊಂಡಿದ್ರು, ನೋಡ್ತಾರೆ ಇಲ್ಲ ಮುಂದೆ ಕತೆ ಅಷ್ಟೇ. ಅದು ಬಿಟ್ಬಿಡು. ಶಾಸ್ತ್ರೈಕ ಸಮಧಿಗಮ್ಯ ನಜ ಪಾಶುಪಥ ಶಾಸ್ತ್ರ ಉತ್ತರ ಶಾಸ್ತ್ರೋದಿತತ್ವಾದಿ ಶಾಸ್ತ್ರ ಪ್ರತಿಪಾದ್ಯತ್ವೇ ಕಾರಣಂ ಕಿಂತು ಉಪಕ್ರಮಾದಿ ಲಕ್ಷಣ ಸಮನ್ವಯ ಏವಾ. ಅಲ್ರಿ, ಪಾಶುಪಥ ಶಾಸ್ತ್ರ ಇದೇನ ಅವ್ರದ್ದು ಶಾಸ್ತ್ರ ಅಂತ ಕೇಳಿದರೆ, ಶಾಸ್ತ್ರ ಅಂತ ಹೇಳಿದವ್ರು ಯಾರು? ಅದನ್ನು ನೀನು ಮಾಡಿಕೊಂಡಿದ್ದು ಕಾನೂನು ಆಗೋದಿಲ್ಲ. ಶಾಸ್ತ್ರ ಅಂದರೆ ಡಿಫೈನ್ ಆಗಿದೆ ಶಾಸ್ತ್ರ ಯಾವುದು ಅಂಥೇಳಿ. ಆದ್ದರಿಂದ ಪಾಶುಪಥಾದಿ ಶಾಸ್ತ್ರಗಳಿಂದ ತೀರ್ಮಾನ ಆಗೋದಲ್ಲ ಇದು. ವೇದಾದಿ ಶಾಸ್ತ್ರವೇ ಇಟ್ಕೋಬೇಕು. ಅಲ್ಲಿ ವಿರೋಧ ಬಂದಾಗ ಉಪಕ್ರಮಾದಿ ರಿಂಗಣನ್ನೇ ಅಪ್ಲೈ ಮಾಡಬೇಕೇ ಹೊರತು ಬೇರೆ ದಾರಿ ಇಲ್ಲ. ಇಷ್ಟು ಹೇಳಿ ಪರಮಾತ್ಮ ಅವಾಚ್ಯ ಅಂತ ಯಾಕೆ ಹೇಳಬಾರದು? ಮುಂದಿನ ವಾಕ್ಯ, ದೇವರು ವಾಚ್ಯ ಅಂದರೆ ಬಿಯಾಂಡ್ ಎಕ್ಸ್ಪ್ರೆಷನ್. ನಚ ತಶ್ಯ ಅವಾಚ್ಯತ್ವ ಸೃತ್ಯಭಿಪ್ರಾಯ. ಅವಾಚ್ಯ ಬ್ರಹ್ಮ ಅಂತ ಹೇಳಬೇಕಾದ್ರೆ ಏನು ಮಾಡ್ತಾನೆ? ಒಂದು ಕಾರಣ ಕೊಡ್ತಾನು. ಏನು ಕಾರಣ? ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಮನವಚನ ಕತಿ ದೂರ. ಈ ಪದಗಳು ಬಂತು. ಮನಸ್ಸು ಹೇಳೋದಿಲ್ಲ, ಮಾತು ಹೇಳೋದಿಲ್ಲ ಅಂದಮೇಲೆ ಯಾವ ಶಬ್ದನೂ ಹೇಳೋದಿಲ್ಲ ಅಂತ ಹೇಳಿಬಿಡ್ತೀನಿ ಅಂದರೆ ಆ ಅರ್ಥ ಅಲ್ಲ. ಅದಕ್ಕೆ ಯಾತಕ್ಕೆ ಅಸೃಷ್ಟ ಶುತ್ಯಭಿಪ್ರಾಯ ಅಲ್ಲ ಅದು. ಸರ್ವೇ ವೇದ ಯತ್ಪದವಾಮನಂತಿ ಇನ್ನೊಂದು ವಾಕ್ಯ ಕೊಡ್ತಾರೆ ಸಿಂಪಲ್ಲಾಗಿ. ಯಾವ ವೇದ ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಅಂತ ಹೇಳಿತು, ಅದೇ ವೇದ ವಾಕ್ಯ ಹೇಳ್ತಾ ಇದೆ. ಸರ್ವೇ ವೇದ ಯತ್ಪದ ವಾಮನಂತಿ, ಎಲ್ಲ ವೇದ ಅವನ್ನೇ ಹೇಳ್ತಾ ಇದೆ ಅಂತ ಹೇಳಿತು. ಸೊ ಏನಾಯ್ತು ಈಗ? ಎಲ್ಲ ವೇದ ಅವನ್ನೇ ಹೇಳ್ತಾ ಇದೆ ಅಂತಲೂ ವೇದವಾಕ್ಯ ಇದೆ, ಗೊತ್ತಾಯ್ತು. ಅದೇ ರೀತಿ ಯಾವ ವಾಕ್ಯಗಳು ಹೇಳೋದಿಲ್ಲ ಅಂತಲೂ ವೇದವಾಕ್ಯ ಇದೆ. ಏನು ಮಾಡಬೇಕು? ಕೂಡಿಸ್ಬೇಕೀಗ. ಆದ್ದರಿಂದ ಎಲ್ಲ ವೇದವಾಕ್ಯ ಅವನು ಹೇಳುತ್ತೆ, ಪೂರ್ತಿಯಾಗಿ ಹೇಳೋದಿಲ್ಲ. ಅದು ಸರಿ ಹೋಯ್ತು, ಅರ್ಥ ಆಯ್ತಾ? ಈಗ ಸಮುದ್ರ ಮೂರ್ತಿ ಓ ಸ್ನಾನ ಮಾಡಿಬಂದೆ ದಾಟಿದ್ದಾವೆ ಏ ದಾಟಲಿಲ್ಲ ಮಾರಾಯ ಅಂತ ಹೇಳಿದ್ದಾರೆ. ಸ್ನಾನ ಮಾಡಿದ್ದು ಹೌದು, ದಾಟಿದ ಸುಳ್ಳು. ಅದಕ್ಕೆ ವೇದದ ಹೇಳಿದ್ದು ಹೌದು, ಪೂರ್ತಿ ಹೇಳಿದ್ದಲ್ಲ. ಎಷ್ಟು ಸುಲಭ ಇದು, ಇದನ್ನ ಯಾರು ಸಮನ್ವಯ ಮಾಡೋಕ್ಕಾಗದೇನೆ ಏನೇನೋ ತಲೆಯಾಟಿ ಮಾಡಿ ಕೂತ್ಬಿಟ್ಟಿದ್ದಾರೆ ಅವ್ರ ಪಾಪ. ಶ್ರುತಿ ಸಹಿತ ಅನುಭವಸ್ಯ ಬಲವತ್ತ, ನಮಗೆ ರೆಡಿಮೇಡ್ ಆನ್ಸರ್ ಗೊತ್ತಾಗ್ತಾ ಇದೆ, ಯೋಚನೆ ಇಲ್ಲ. ಉಳಿದವ್ರಿಗೆ ಎಷ್ಟು ಕಷ್ಟ ಆಗ್ತಿತ್ತು ಇದು, ಒಂದು ಅರ್ಥ ಆಯ್ತಾ? ರೆಡಿಮೇಡ್ ಆನ್ಸರ್ ಆಚಾರ್ಯ ಎಲ್ಲ ವರ್ಕ್ ಎಕ್ಸಾಂಪಲ್ಸ್ ಕೂಡ ಕೊಟ್ಬಿಟ್ಟಿದ್ದಾರೆ. ಯಾವ್ದು ನಿರ್ವಾಕ, ಯಾವ್ದು ದೇವ್ರಕಾಶ ಈಗ ಯಾವುದು ಏನ? ಸರ್ವೇ ವೇದಾಯತ್ ಪದಮಾಮನಂತಿ, ಒಂದು ವಾಕ್ಯ ಇದೆ, ಸ್ಪಷ್ಟ ವಾಕ್ಯ, ಯೋಚನೆ ಮಾಡೋಗಿಲ್ಲೇ ಇಲ್ಲ, ಹಾಗೆ ಇದೆ. ಅದು ಕೂಡ ಹೇಗಿದೆ, ಯಥೋ ವಾಚೋ ನಿವರ್ತಂತೆ ಅಂತ ಹಾಗೂ ಇದೆ. ಸೇರಿಸ್ಬಿಟ್ರೆ ಏನಾಯ್ತೀಗ, ಎಲ್ಲ ವೇದರು ಅವನನ್ನೇ ಹೇಳ್ತಾ ಇವೆ, ಪೂರ್ತಿ ಹೇಳೋದಿಲ್ಲ, ಸುಲಭ ಸಾಕಲ್ಲೇನಾ ಅಂತ ಹೇಳಿದ ತಕ್ಷಣ ಇವರೇನು ಮಾಡಿಬಿಟ್ರು, ಎರಡು ವೇದವಾಕ್ಯ ಆದ್ರಿಂದಾಗೇನೆ ಸಗುಣ ಬ್ರಹ್ಮನ ಹೇಳ್ತಾ ಇದ್ರು, ಬ್ರಹ್ಮನ ಹೇಳೋದಿಲ್ಲ, ಏನು ಮಾಡ್ಬೇಕು ಇದಕ್ಕೆ? ಅದೇನು ಬೋರ್ಡ್ ಹಾಕಿದೆ, ಸಗುಣ ಬ್ರಹ್ಮ ನಿರ್ಗುಣ ಬ್ರಹ್ಮ ಅಂತ ಹೇಳಿಬಿಟ್ಟು. ಇಲ್ಲೇ ಇಲ್ಲ, ಎರಡು ಸಮುದ್ರ ಇದೆಯಾ, ಸ್ನಾನ ಮಾಡೋ ಸಮುದ್ರ ಒಂದು, ತಾತಾರ ಸಮುದ್ರ ಅಂತ ಎರಡು ಸಮುದ್ರ ಇಲ್ಲ, ಒಂದೇ ಸಮುದ್ರನೇ. ಏನಾಗಿದೆ, ಮುಟ್ಟಿ ಸ್ನಾನ ಮಾಡೋಕ್ಕೂ ಬರುತ್ತೆ, ದಾಟಕ್ಕಾಗದೇ ಇರೋದಾಗಿದೆ, ಗೊತ್ತಾಯ್ತಾ? ಎರಡು ಸಮುದ್ರ ಕಲ್ಪನೆ ಮಾಡಬಾರ್ದು, ತಿಳಿತೇ ಇಲ್ಲ. ಎರಡು ಸಮುದ್ರ ಅಂತ ಹೇಳಿದ್ರೆ ಎಷ್ಟು ಮೂರ್ಖತನ ಆಗುತ್ತೋ ಅದೇ ರೀತಿಯಲ್ಲಿ ಏನಾಗುತ್ತೆ, ಇದು ಪುಣ್ಯಕ್ಕೆ ಎರಡು ಸ್ವಿಚ್ ಮಾಡಿಲ್ಲ, ಆಫ್ ಮಾಡೋಕ್ಕೊಂದು ಸ್ವಿಚ್, ಆನ್ ಮಾಡೋಕ್ಕೊಂದು ಸ್ವಿಚ್ ಮಾಡಿಲ್ಲ ಪುಣ್ಯಕ್ಕೆ. ಇವ್ರ ಪ್ರಕಾರ ಮಾಡಬೇಕಾಗಿತ್ತು, ಅದೇ ಇದ್ರ ಪ್ರಕಾರ ಏನು ಮಾಡಬೇಕಾಗಿತ್ತು? ಈಗ ಆನ್ಗೊಂದು ಸ್ವಿಚ್ಚು, ಆಫ್ಗೊಂದು ಸ್ವಿಚ್, ತಿಳಿತಲ್ಲ, ಅದನ್ನ ಆನ್ ಮಾಡೋಕ್ಕೆ ಇನ್ನೊಂದು ಸ್ವಿಚ್ಚು, ಕೊನೆಗೆ ಅನವಸ್ಥಾ ಬಿಡ್ತೀನಿ, ಆಸೆ ಈ ಸ್ವಿಚ್ ಮಾಡ್ತಾ ಹೋಗಿದ ಅನ್ಯಾಯದ ಪರಮಾವಧಿಯಾಗ ಅದಲ್ಲ. ಒಬ್ಬೇ ಮನೆ ಎರಡು ಕೆಲಸವನ್ನು ಮಾಡ್ತಾನೆ. ನಚ್ಚೆ ಅವಯವತ್ವ ವಿರೋಧ ಅಲ್ರಿ, ದೇವರಿಗೆ ಅವಯವ ಹೇಳಿಬಿಟ್ರೆ ಭಾರಿ ಪ್ರಾಬ್ಲಮ್ ಆಗುತ್ತಲ್ಲ, ಇಲ್ಲ ಸ್ವಾರಸ್ಯವಾಗಿ ಅಟ್ಯಾಕ್ ಮಾಡ್ತಾರೆ ಮಾಡಬೇಕಾದ್ರೆ. ಹೋಗ್ಲಿ ಬಿಡಪ್ಪ, ಯಥೋವಾಚೋ ನಿವರ್ತಂತೆ ಇಟ್ಕೊಂಡ್ಬಿಡು, ಹೋಗ್ಲಿ ನೀನು, ಅದೇ ಫೈನಲ್ ಇಟ್ಕೊಂಡ್ಬಿಡ, ಹೋಗ್ಲಿ. ಅದೇನು ಹೇಳ್ತಾ ಇದೆ, ಯಾವ ಪರಮಾತ್ಮನನ್ನ ಹೇಳಕ್ಕಾಗದೇನೆ ಎಲ್ಲ ಮಾತುಗಳು ಮನಸ್ಸು ಸಹ ವಾಪಸ್ ಬರುತ್ತೆ ಅಂತ ಹೇಳಿದೆಯಲ್ಲ, ಇದು ಬ್ರಹ್ಮನನ್ನ ಅವಾಚ್ಯ ಅಂತ ಹೇಳಿದ ಆಧಾರ ಅಂತ ಕೊಡ್ತಿದ್ದಾನೆ. ಓಕೆ, ಈ ಬ್ರಹ್ಮನನ್ನ ಅವಾಚ್ಯ ಅಂತ ಹೇಳೋದಕ್ಕೆ ಯಾವ್ದು ಆಧಾರ? ಈ ವಾಕ್ಯ ಆಧಾರ. ಈ ವಾಕ್ಯ ಬ್ರಹ್ಮನ ಹೇಳುತ್ತಾ ಇಲ್ಲ, ಯತಃ ಗೊತ್ತಾ, ಯಾರಿಂದ ಅಂತ ಹೇಳ್ತೇ ಇಲ್ಲ, ಯಾರೋ ದೇವನ ಹೇಳುತ್ತಾ ಇಲ್ವಾ? ದೇವನ ಹೇಳುತ್ತಾ ಅಂದ್ರೆ ಏನಾದ ಅವನು? ಆ ಪದದಿಂದ ವಾಚ್ಯನಾದ, ಗೊತ್ತಾಯ್ತಾ? ದೇವರು ಹೇಳೋದಿಲ್ಲ, ದೇವರು ಸಂಬಂಧಪಟ್ಟಿದ ವಿಚಾರ ಅಲ್ಲ ಆಗಿದ್ರೆ, ದೇವರ ಅವಾಚ್ಯ ಅಂತ ಪ್ರೂಫ್ ಅಲ್ಲ ಇದು, ಫಜೀತಿ ಆಗಬೇಕು. ಯತ್ಪದ ಯಾರನ್ನು ಹೇಳುತ್ತೆ ಅಂತ ಕೇಳಿದ ತಕ್ಷಣ ಅದು ಎಷ್ಟು ಲಾಜಿಕಲಿ ಹಿಡಿತಾರೋ ಅವನನ್ನು, ಉತ್ತರಗಳಿಗೆ ಬರೋದಿಲ್ಲ ಅದು. ಎತ್ತನ್ನ ಶಬ್ದದಿಂದ ದೇವರು ವಾಚನ ಆದ ಮೇಲೆ ವಿಶ್ವಂಬಿಷ್ಣುರು ವಷತ್ಕಾರ ಅವರಿಂದ ವಾಚನ ಆಗೋದಿಲ್ವಾ? ಹಾಗೆ ಆಗ್ತಾ ಇದ್ದಾನೆ ಅಂದರೆ ಯಾವ ಹೇಗೆ ಅರ್ಥ ಮಾಡಿಕೊಂಡು ಸೋಲ್ತಾರೆ ಅವನು, ಅದು ಬಹಳ ಇಂಪಾರ್ಟೆಂಟ್. ನನ್ನಚ ಬ್ರಹ್ಮೇಂದ್ರಮಗ್ನಿಂ ಜಗತಃ ಪ್ರತಿಷ್ಠಾಂ ಇತ್ಯಾದಿ ವ್ಯಾಖ್ಯಾನ ಮುಂದುವರಿಸ್ತಾ ಮುಂದುವರಿಸ್ತಾ ಅನೇಕ ವಿಚಾರಗಳು ಬಂದಾಗ ಎರಡು ಶ್ರುತಿಗಳು ಸಂದಿಗ್ಧ ಆಗಿಬಿಡುತ್ತೆ ಅಂತ ತಿಳ್ಕೊಬೋದು. ಈಗ ನಿಯಮಗಳನ್ನೆಲ್ಲ ಹೇಳ್ತಾನೆ. ಸಂದಿಗ್ಧ ಶ್ರುತಿ ಲಿಂಗಾಭ್ಯಾಮ್ ನಿಶ್ಚಿತ ಲಿಂಗ ಪ್ರಕರಣ ಯೋರೇವ ಬಲವತ್ವಂ. ಎರಡು ವೇದಗಳು ವಾಕ್ಯಗಳು ಬಂದಾಗ ಒಂದು ಎಂಬಿಗೇ ಶ್ರುತಿ, ಇನ್ನೊಂದು ಅನಾಂಬಿಗೇ ಶ್ರುತಿ. ಯಾವ ಶ್ರುತಿ ಇಟ್ಕೋಬೇಕಾಗ? ಅವನು ಹೇಳಿದ, ಹತ್ತು ಮಾವಿನ ಹಣ್ಣು ತೊಗೊಂಬ ಅಂತ ಒಬ್ಬನಿಗೆ ಹೇಳಿದ, ಹತ್ತಣ್ಣು ತೊಗೊಂಡು ಬಾ ಅಂತ ಹೇಳಿದ. ಹತ್ತಣ್ಣು ಎಂಬ ವಾಕ್ಯ ಇದೆ, ಹತ್ತು ಮಾವಿನ ಹಣ್ಣು ಅನ್ನೋ ವಾಕ್ಯ ಇದೆ. ಸೊ ಯಾವ ವಾಕ್ಯ ಕ್ಲಿಯರ್? ಈಗ ಹತ್ತು ಮಾವಿನ ಹಣ್ಣು ಎಂಬ ವಾಕ್ಯ ಕ್ಲಿಯರ್. ಇದು ಎಂಬಿಗಿಯಸ್, ಎರಡು ಸರಿನೇ, ಅದು ಏನದು ಅನಂಬಿಗಿಯಸ್, ಅರ್ಥ ಆಯ್ತಾ? ಅದು ಸಂದಿಗ್ಧ ಶ್ರುತಿ ಅಸಂದಿಗ್ಧ ಶ್ರುತಿ ಅಂದ್ರೆ ಏನು? ಎಂಬಿಗಿಯಸ್ ಆಗಿದ್ರೆ ಸಂದಿಗ್ಧ, ಅದಾಗಿದ್ರೆ ಅಸಂದಿಗ್ಧ. ಅದು ಅದಕ್ಕೆ ಅವೆರಡು ವಿಷಯ, ಎರಡು ಕ್ಲಾಸ್ ಬಂದಾಗ ಯಾವ್ದು ಹಿಡ್ಕೋಬೇಕು ಯಾವಾಗಲೂ ಕೂಡ ಅಸಂದಿಗ್ಧ ಹಿಡ್ಕೋಬೇಕು. ಅದೇ ರೀತಿ ನಿಶ್ಚಿತ ಲಿಂಗ ಪ್ರಕರಣ ಏರೋ ಬಲವತ್ತು ಎಲ್ಲ ಸೇರಿಸ್ತಾ ಹೋಗ್ತಾರೆ. ಅದರಲ್ಲಿ ನಿರವಕಾಶ, ಸಾವಕಾಶ, ಉಪಜೀವ್ಯ, ಉಪಜೀವಕ, ಪ್ರಬಲ, ದುರ್ಬಲ, ಹೀಗೆಲ್ಲ ವಿಭಾಗ ಮಾಡಿಕೊಂಡಾಗ ಶ್ರುತ್ಯರ್ಥ ಮಾಡೋದು ಭಾರಿ ಸುಲಭ ಆಗುತ್ತೆ. ಪೃಥ್ವಿವ್ಯಾಧಿ ಶರೀರತ್ವ, ಮುಂದೆ ಕೆಲವು ವಾಕ್ಯಗಳು ನೋಡಿ, ಅದು ಎಷ್ಟು ಪ್ರತಿಯೊಂದು ವಾಕ್ಯನೂ ಹಾಗೆ ಓದಬೇಕು, ಶಾರ್ಟ್ ಪೀರಿಯಡ್ ಆದರೆ ಚಿಕ್ಕ ಚಿಕ್ಕ ಹೇಳೋದಷ್ಟೇ. ದೇವರನ್ನ ಸರ್ವಶಬ್ದ ವಾಚ್ಯ ಅಂತ ಹೇಳಿ, ದೇವರನ್ನ ಬ್ರಾಹ್ಮಣ ಅಂತ ಕರೆದಿದ್ದಾರೆ, ಬ್ರಾಹ್ಮಣ ಅಂತ ಕರೆದಿದ್ದಾರೆ. ದೇವರನ್ನು ಬ್ರಾಹ್ಮಣ ಅಂತ ಯಾತಕ್ಕೆ ಕರೀತಾರೆ ಅಂತ ಪ್ರಶ್ನೆ. ಈಗ ದೇವನು ಬ್ರಾಹ್ಮಣ ಅಂತ ಯಾತಕ್ಕೆ ಕರೀತಾರೆ, ಎಲ್ಲಿ ಕರೆದಿದ್ದಾರೆ? ವಿಷ್ಣು ಸಹಸ್ರಾಮದಲ್ಲೇ ಬಂದಿದೆ. ಬ್ರಹ್ಮಣ್ಣು, ಬ್ರಹ್ಮತ್ವದ ಬ್ರಹ್ಮ, ಬ್ರಹ್ಮ ಬ್ರಹ್ಮವಿವರ್ಧನ, ಬ್ರಾಹ್ಮಣ, ಬ್ರಹ್ಮವಿದ್ ಬ್ರಾಹ್ಮಣೋ ಬ್ರಹ್ಮಿ, ಬ್ರಹ್ಮವಿದ್ ಬ್ರಾಹ್ಮಣೋ ಬ್ರಹ್ಮಿ ಅಂತ ದೇವರ ಹೆಸರಿದೆ. ಬ್ರಾಹ್ಮಣ ಅಂತ ಹೆಸರಿದೆ, ದೇವರು ಬ್ರಾಹ್ಮಣ. ಪುಣ್ಯಕ್ಕೆ ನಾವು ಬ್ರಾಹ್ಮಣರು, ದೇವರು ಬ್ರಾಹ್ಮಣರು, ದೇವ ಒಂದೇ ಅಂತ ಹೇಳಕ್ಕೆ ಹೋಗ್ಲಿಲ್ವಲ್ಲ. ಬ್ರಹ್ಮಶಬ್ದ ವಾಚ್ಯತ್ವ ಬಂದ ತಕ್ಷಣ ಆಯ್ಕೆ ಹೇಳಿದಾಗೆ ನಾವೆಲ್ಲ ಬ್ರಾಹ್ಮಣರೆಲ್ಲ ದೇವರು ತಿಳ್ಕೊಂಡ್ರೆ ಮಾಡಬೇಕು. ಅದಕ್ಕೆ ಹೇಳ್ತಾರೆ ದೇವರಿಗೆ ಬ್ರಾಹ್ಮಣ ಅಂತ ಯಾತಕ್ಕೆ ಹೆಸರು? ವಿಷ್ಣು ಸಹಸ್ರಮಕಾಚಾರ್ಯ ಪ್ರತ್ಯೇಕ ಅರ್ಥ ಬರೆದಿಲ್ಲ, ಇಲ್ಲಿ ಅರ್ಥ ಬರೀತಾರೆ, ಇಲ್ಲಿ ಸೇರಿಸ್ಕೋಬೇಕು ಅಲ್ಲಿಗೆ. ಯಾತಕ್ಕೆ ದೇವರಿ ಬ್ರಾಹ್ಮಣ ಅಂತಾರಂದ್ರೆ, ಬ್ರಹ್ಮಣ ವೇದೇನ ಗಮ್ಯತೆ ಇತಿ ಬ್ರಾಹ್ಮಣ. ಬ್ರಹ್ಮ ಅಂದರೆ ವೇದ, ಬೃಹ ಜಾತಿ ಜೀವ ಕಮಲಾಸನ ಶಬ್ದರಾಶಿಷು, ಬ್ರಹ್ಮ ಶಬ್ದಕ್ಕೆ ವೇದ ಅಂತ ಅರ್ಥ ಇದೆ. ಅದಕ್ಕೆ ಬ್ರಹ್ಮಣ ವೇದೇನ ಗಮ್ಯತೆ ಇತಿ ಬ್ರಾಹ್ಮಣ, ವೇದ ಶಾಸ್ತ್ರ ವಿವರಿತ್ತು ಅಂತ ಅರ್ಥ. ದೇವರನ್ನು ವೇದದಿಂದನೇ ತಿಳಿಯೋದ್ರಿಂದಾಗಿ ದೇವರಿಗೆ ಏನಂತ ಹೆಸರಿದೆ? ಬ್ರಾಹ್ಮಣ ಅಂತ ಹೆಸರಿದೆ. ಇದು ಅರ್ಥ ಮಾಡಿಕೊಂಡ್ರೆ ವಿಷ್ಣು ಸಹಸ್ರಾವದ ಪದಕ್ಕೊಂದು ಭಾಷೆ ಸಿಕ್ಕಾಗಾಯ್ತು, ನೆನಪಿಟ್ಕೊಂಡಿರ್ಬೇಕು. ಆದರೆ ಬ್ರಾಹ್ಮಣರು ಬ್ರಾಹ್ಮಣ ಅಂತ ಯಾತ ಕರೀತಾರೆ? ಮುಂದಿನ ಪ್ರಶ್ನೆ. ನಾವು ವೇದಗಮ್ಯರ ಅಂತ ಕೇಳಿದ್ರೆ ವೇದಗಮ್ಯ ಅಲ್ಲ, ವೇದ ಓದೋದಕ್ಕೆ ಬ್ರಾಹ್ಮಣ ಅಂತ ಕರೀತಾರೆ. ಬ್ರಹ್ಮ ಜಿಜ್ಞಾಸೆ ಮಾಡಿ, ಬ್ರಹ್ಮ ಅರತೀತಿ ಬ್ರಾಹ್ಮಣ, ಪರಮಾತ್ಮನನ್ನು ಅನ್ವೇಷಣೆ ಮಾಡ್ತಕ್ಕಂಥ ಅರ್ಹತೆ ಇರೋದ್ರಿಂದ ಬ್ರಾಹ್ಮಣ ಅಂತ ಕರೀತಾರೆ. ವೇದ ಓದೋ ಅರ್ಹತೆ ಇರೋದಕ್ಕೆ ಬ್ರಾಹ್ಮಣ ಅಂತ ಕರೀತಾರೆ. ಬ್ರಾಹ್ಮಣನಿಗೆ ವೇದಾಧಿಕಾರ ಅನ್ನೋ ಪದದಲ್ಲಿ ಬ್ರಾಹ್ಮಣ ಶಬ್ದದಲ್ಲಿ ಅರ್ಥ ಸೇರಿದೆ. ಇಂಜಿನಿಯರಿಂಗ್ ಸ್ಟೂಡೆಂಟ್ ಇಂಜಿನಿಯರಿಂಗ್ ಓದ್ತಾನೆ, ಮೆಡಿಕಲ್ ಸ್ಟೂಡೆಂಟ್ ಮೆಡಿಕಲ್ ಓದ್ತಾನೆ, ಬ್ರಾಹ್ಮಣ ವೇದ ಓದ್ತಾನೆ ಅಂತ ಅರ್ಥ. ಇವತ್ತು ಹೇಳಿ ಸುಳ್ಳು ಹೇಳಬೇಕಾಗುತ್ತೆ ಅಷ್ಟೇ. ಏ ಬ್ರಾಹ್ಮಣ ಅಂದರೆ ವೇದ ಓದೋದಿಲ್ಲ ಅಂತ ಹೇಳಿ ವೇದ ಬೈತಾನೆ ಹಾಗಾಗಿಬಿಟ್ಟಿದೆ. ಅದು ಸರಿಯಲ್ಲ. ಇನ್ನು ನಿನ್ನೆ ಬಂತಲ್ಲ, ಎಲ್ಲ ಶಬ್ದನೂ ದೇವರ ವಾಚ್ಯ. ಕೆಲವು ಅವರ ಅಂತ ಶಬ್ದ ಇದೆ, ಅವರ ಅಂದರೆ ಕಡಿಮೆ ಅಂತ ಅರ್ಥ. ಕಡಿಮೆ ಶಬ್ದ ದೇವನ ಹೇಳುತ್ತಾ? ಕಡಿಮೆ ಎಂಬ ಶಬ್ದ ದೇವನ ಹೇಳಕ್ಕೆ ಬರುತ್ತಾ ಅಂತ ಕೇಳಿ. ನಿನ್ನೆ ಬಂತು ದುಃಖಿ ಅನ್ನೋ ಶಬ್ದ ದೇವನ ಹೇಳುತ್ತಾ? ಅದಕ್ಕೆ ಆಚಾರ್ಯ ಹೇಳಿದರು ಒಳ್ಳೆ ಬ್ಯೂಟಿಫುಲ್ ಫಿಲಾಸಫಿಕಲ್ ಲಿಂಗ್ವಿಸ್ಟಿಕ್ಸ್ ಅದು. ಒಂದು ಸ್ವಾತಂತ್ರ್ಯಂ ತದ್ಗತತ್ವಂಚ ಶಬ್ದ ವೃತ್ತೇರ್ಹಿ ಕಾರಣ. ಒಂದು ಶಬ್ದ ಪ್ರಯೋಗ ಆಗಬೇಕಾದ್ರೆ ಎರಡು ಕಾರಣ, ಒಂದು ಸ್ವಾತಂತ್ರ್ಯ, ಒಂದು ತದ್ಗತತ್ವ. ಸ್ವಲ್ಪ ಮುಂದೆ ಬರಬೇಕು. ಒಂದು ಸ್ವಾತಂತ್ರ್ಯ ಒಂದು ಕಾರಣ, ಇನ್ನೊಂದು ಕಾರಣ ಏನು? ತದ್ಗತತ್ವಂಚ. ಮನೆ ಯಾರ್ದು ಅಂತ ಹೇಳ್ಬಿಟ್ಟು ಎರಡು ಕಾರಣ, ಓನರ್ಶಿಪ್ ಯಾರು, ವಾಸ ಮಾಡೋರು ಯಾರು ಅಂತ. ಓನರ್ಶಿಪ್ ಯಾರು ಅಂಬೋದು ಒಂದು ರೀತಿಯಲ್ಲಿ ಮನೆ ಯಾರ್ದು, ಇನ್ನೊಂದು ಅರ್ಥ ಮನೆ ಯಾರ್ದು ಅಂತ ಕೇಳಿ ನನ್ನ ಮನೆ ಹೇಳ್ತಾನೆ, ನನ್ನ ಮನೆ ಬನ್ನಿ ಹೌದು ಬಿಡ್ದು ಬಾರಿ ಬಾರಿಸ್ತಾನೆ ಮನೆ ನಂದಲ್ಲ, ಓನರ್ ಬೇರೆ ಇದ್ದಾನೆ ಅಂತ ಹೇಳ್ತಾರೆ. ನನ್ನ ಮನೆ ಅಂತ ಹೇಳಿದ್ದು ಹೌದು, ನಂದಲ್ಲ ಅಂತ ಹೇಳಿದ್ದು ಹೌದು. ವಾಸ ಮಾಡೋ ದೃಷ್ಟಿಯಿಂದ ನನ್ನ ಮನೆ, ಆದರೆ ಓನರ್ಶಿಪ್ ದೃಷ್ಟಿಯಿಂದ ನನ್ನ ಮನೆ ಅಲ್ಲ. ಸೊ ಪ್ರತಿಯೊಂದು ಶಬ್ದ ಕೂಡ ಈ ರೀತಿ ಎರಡೆರಡು ಹೇಳ್ತಾ ಇದೆ. ಅವರತ್ವ ದೇವರು ಅವರ ಅಂತ ಹೇಳಿಬಿಟ್ರು. ಅವರ ಅಂದರೆ ಕಡಿಮೆಯವನು ಅಂತ ಅರ್ಥ. ಕಡಿಮೆಯವನು ಅರ್ಥ, ಕಡಿಮೆಯವನು ಅಂತ ಅಷ್ಟೇ ಅರ್ಥ ಇಟ್ಕೊಂಡ್ಬಿಟ್ಟಾಗ ಯಾವನು ಕಡಿಮೆ ಅಂತ ಕಡಿಮೆ ಪದಾರ್ಥನೇ. ಆದರೆ ಅವರತ್ವ ಅಂತ ಒಂದು ಗುಣ ಇದೆ ಅವನಲ್ಲಿ, ಅದು ಅವನಲ್ಲಿಲ್ಲ, ದೇವ್ರ ಕೈಯಲ್ಲಿದೆ ಅವರತ್ವ ಅನ್ನೋದು. ಅವರತ್ವ ಅನ್ನೋದು ನಮ್ಮ ಕೈಯಲ್ಲಿ ಇದ್ದಿದ್ರೆ ಏನು ಮಾಡ್ತಿದ್ವಿ? ಫಸ್ಟ್ ಅದನ್ನು ಓಡಿಸ್ಬಿಡ್ತಿದ್ವಿ. ಓಡಿಸಿದ ತಕ್ಷಣ ಏನಾಗಿಬಿಡ್ತಿದ್ವಿ? ಆಗ ಹೊರರಾಗಿಬಿಡ್ತಿದ್ವಿ, ಓಡಿಸೋಕ್ಕೆ ಬರೋದಿಲ್ಲ. ಅವರತ್ವ ನಮ್ಮಲ್ಲಿದೆ, ಕಂಟ್ರೋಲ್ ನಮ್ಮಲ್ಲಿಲ್ಲ. ಗೊತ್ತಾಯ್ತಿಲ್ಲ, ಕಂಟ್ರೋಲ್ ಯಾರ ಕಡೆ ಇದೆ? ದೇವರತ್ತಿದೆ. ಅದಕ್ಕೆ ದೇವ್ರು ಏನಂತ ಕರೀತಾರೆ? ಅವರ ಅಂತ ಕರೀತಾರೆ. ಅವರ ಕರಡ ಅವರ ಅಲ್ಲ, ಗೊತ್ತೇ ಇದು ಅವರ ಇವರ ಅಲ್ಲ. ವರ ಅಂದರೆ ಶ್ರೇಷ್ಠ, ಅವರ ಅಂದರೆ ಕಡಿಮೆ ಅಂತ. ಅವರಳೆ ನೆನಪಳು ಲಕ್ಷ್ಮಿಯು, ಅವರಳೆ ನೆನಪಳು ನೀಚರ ನೆನಪಳು ಅಧಮ ನೆನಪಳು ಅಂತಾರಲ್ಲ. ಈ ಪದ ಹೇಳಿದ್ರಿಂದ ಎಂಥ ಕೆಟ್ಟ ಶಬ್ದ ತಗೊಂಡ್ರು ಕೂಡ ದೇವ್ರನ್ನ ಹೇಳುತ್ತೋ ಇಲ್ಲೋ? ಹೇಳುತ್ತೆ. ಎಲ್ಲ ಶಬ್ದಗಳು ದೇವ್ರನ್ನ ಹೇಳ್ತಾ ಇದೆ. ಅದು ಈ ರೀತಿ ಹೇಳೋದು ಒಂದು ಕ್ರಮ. ಇನ್ನೊಂದು ಕ್ರಮ, ಅದು ತುಂಡು ತುಂಡು ಮಾಡಿಬಿಡೋದು, ಕತ್ತರಿಸ್ಬಿಡೋದು. ತುಚ್ಛ ದೇವ್ರನ್ನ ತುಚ್ಛ ಅಂತ ಕರೆಯೋದು. ಎಷ್ಟು ದೇವ್ರು ನಮ್ಮ ದೇವರು ಭಾಯ್ ಹರಿರೇವ ತುಚ್ಛ ಅಂದ್ಬಿಟ್ಟು ಏನು ಮಾಡಬೇಕಾಗ? ಕರೆಕ್ಟ್, ಏನು ತಪ್ಪಿಲ್ಲ ಅದರೊಳಗೆ. ಒಂದರ್ಥ ತುಚ್ಛತ್ವ ನಿಯಾಮಕ ಅಂತ ಒಂದರ್ಥ, ಇನ್ನೊಂದು ಅರ್ಥ ಏನು ಅಂದರೆ ಅದನ್ನು ಬಿಡಿಸ್ಬೇಕು, ನಿರುಕ್ತಿ ಮಾಡಬೇಕೀಗ. ತುತ್ ಛಾಸವು ಛಶ್ಚ ತುಚ್ಛ. ತುತ್ ಅಂದ್ರೆ ಏನು? ಪ್ರೇರಕ ಅಂತ ಅರ್ಥ. ಛಹ ಅಂದ್ರೆ ಏನು? ಛನ್ನ, ಕಾಣದೇ ಇರೋಣು ಅಂತ ಅರ್ಥ. ತುತ್ ಅಂದ್ರೆ ಪ್ರೇರಕ ಗೊತ್ತಾ, ಛ ಅಂದ್ರೆ ಕಾಣದೇ ಇರೋಣು, ಎಲ್ಲರಿಗೂ ಪ್ರೇರಕ, ಯಾರ ಕಡೆ ಕಾಣೋದಿಲ್ಲ. ತನ್ನ ಮಹಿಮೆಯ ತೋರಗೋಡ ಜಗಕ್ಕೆ ದೇವರು ತುಚ್ಛ ಅಂತ ಕರೀತಾರೆ. ಸಮಸ್ಯೆನೇ ಇಲ್ಲ, ಅರ್ಥ ಆಯ್ತಾ? ಈಗ ಸೊ ಥರ್ಡ್ ಟೈಪ್, ಒಂದು ಸ್ವಾತಂತ್ರ್ಯ ತದ್ಗತತ್ವ, ಇನ್ನೊಂದು ನಿರ್ವಚನ. ಆ ಶಬ್ದವನ್ನು ಬಿಡಿಸ್ತಾ ಹೋದಂತೆ ಸ್ಪಷ್ಟವಾಗಿ ಏನರ್ಥ ಬರುತ್ತೆ, ಏನಂತ ಕರೀತಾರೆ ಅದಕ್ಕೆ? ಯೌಗಿಕಾರ್ಥ ಅಂತ ಹೆಸರು. ಯೌಗಿಕ ಅಂದ್ರೆ ಏನು? ಪದಗಳನ್ನು ಬಿಡಿಸಿ ನೋಡಿದಾಗ ಸಿಗ್ತಕ್ಕಂಥ ಪದ ಶಬ್ದಕ್ಕೆ ಯೌಗಿಕ ಅಂತ ಕರೀತಾರೆ. ಆ ಅರ್ಥದಲ್ಲಿ ತುಚ್ಛ ಅಂದ್ರೆ ದೇವರ ಹೆಸರು, ದುಃಖಿ ಅಂದ್ರೆ ದೇವರ ಹೆಸರು, ಶೂನ್ಯ ಅಂದ್ರೆ ದೇವರ ಹೆಸರು. ಶೂನ್ಯ ಅದಕ್ಕೆ ಹೇಳ್ತಾರೆ ಬೌದ್ಧರು ಶೂನ್ಯ ಅಂತ ಹೇಳಿಬಿಟ್ರಲ್ಲ. ಈ ಗೌತಮ ಬುದ್ಧ ಶೂನ್ಯ ಅಂತ ಹೇಳಿದ, ಅದು ಭಾರಿ ತಪ್ಪು. ಪರಮಾತ್ಮ ಶೂನ್ಯ ಅಂತ ಕರೆದ ಭಾರಿ ಶ್ರೇಷ್ಠ. ಅದು ಯಾತಕ್ಕೆ? ಶಂಮೂನಂ ಕುರುತೆ ಯಸ್ಮಾತ್ ಶೂನ್ಯಸ್ತಸ್ಮಾತ್ ಜನಾರ್ದನ. ಶಂಮೂನಂ ಕುರುತೆ, ದುಷ್ಟರ ಸುಖವನ್ನು ಪರಮಾತ್ಮ ನಾಶ ಮಾಡಿಬಿಡ್ತಾರೆ. ಅದಕ್ಕೇನಂತ ಕರೀತಾರೆ ಅವನಿಗೆ? ಶೂನ್ಯ ಅಂತ ಕರೀತಾರೆ. ಇವತ್ತು ಕಾಲೇಜ್ ರಜಾ ಅಂದ್ರೇನರ್ಥ? ಕಾಲೇಜ್ ಇದೆ, ಬಿಲ್ಡಿಂಗ್ ಇದೆ, ಎಲ್ಲ ಇದೆ, ವರ್ಕಿಂಗ್ ಮಾಡೋದಿಲ್ಲ, ದೇವರು ಶೂನ್ಯ. ಪ್ರಳಯ ಕಾಲದಲ್ಲಿ ಏನಾಗಿರ್ತಾನೆ ಪರಮಾತ್ಮ? ಸಂಶಾಂತ ಸಂವಿತ್ ಅಂತ. ಸಂಶಾಂತ ಸಂವಿತ ಕೇರಂ ಜಠರೇ ನಿಧಾಯ. ಅದು ಆ ದೇವರೂಪಕ್ಕೆ ಶೂನ್ಯ ರೂಪ ಅಂತ ಕರೀತಾರಂತೆ. ದೇವರ ರೂಪಕ್ಕೆ ಶೂನ್ಯ ರೂಪ ಅಂತ ಹೇಳ್ತಾರೆ. ಯಾತಕ್ಕೆ? ಯಾವ ಆಕ್ಟಿವಿಟಿಯನ್ನು ತೋರಿಸೋದಿಲ್ಲ ದೇವರು. ಆ ರೀತಿಯಲ್ಲಿ ಶೂನ್ಯ ಅಂತ ಕರೀತಾರೆ. ಇವೆಲ್ಲ ಅರ್ಥ ಮಾಡಿಕೊಂಡ್ರೆ ಯಾವ ಶಬ್ದನೂ ದೇವ್ರನ್ನ ಹೇಳುತ್ತೆ ಅನ್ನೋದ್ರ ಬಗ್ಗೆ ಗೊಂದಲ ಬರದೇ ಇಲ್ಲ ಅಂತ ಹೇಳಿಬಿಟ್ರು. ಆಮೇಲೆ ಇನ್ನೂ ಕೆಲವು, ರುದ್ರಾದೀನಾಂ ಸಕಾಶಾತ್ ವಿಷ್ಣುವಾದೀನಾಮೇವ ಆಪ್ತತ್ವ ಶ್ರುತ್ಯನುಸಾರಿತ್ವಾ. ಕೆಲವು ಪ್ರಶ್ನೆಗಳು. ಪಾಶುಪತಾಗವನ್ನು ಬರೆದ ರುದ್ರದೇವರು, ಗೊತ್ತಾಯ್ತಾ? ವೇದವ್ಯಾಸ ದೇವರು ಬ್ರಹ್ಮಸೂತ್ರಾದಿಗಳನ್ನು ಬರೆದು ಬಿಟ್ಟಿದ್ದಾರೆ. ವಿಷ್ಣು ಇದನ್ನು ಬರೆದು, ಶಿವ ಅದನ್ನು ಬರೆದು, ಎರಡನ್ನು ಪ್ರಮಾಣ ಅಂತ ಯಾಕೆ ಒಪ್ಪಬಾರದು? ಎಲ್ಲರ ಮನಸ್ಸಿಗೆ ಬರೋ ಪ್ರಶ್ನೆಗಳಿವೆಲ್ಲ ಕೂಡ ಕಷ್ಟ ಉತ್ತರ ಕೊಡ್ತಾರೆ. ಸರಿ, ಇಬ್ಬರು ಬರೆದಿದ್ದಾರೆ ಗೋಪಣ. ಇದರಲ್ಲಿ ಯಾರು ಶ್ರೇಷ್ಠರು ಯೋಚನೆ ಮಾಡಬೇಕು. ವೇದಗಳಲ್ಲೇ ಬಂದಿರೋದು ಯಾರು ಶ್ರೇಷ್ಠ ಅಂತ? ವಿಷ್ಣು ಶ್ರೇಷ್ಠ ಅಂತ. ಏಕೋ ನಾರಾಯಣ ಆಸೀತ್ ಅಂತ ಬಂದಿದೆ, ನ ಬ್ರಹ್ಮ ನಚ ಶಂಕರ ಅಂತ ಬೇರೆ ಬಂದಿದೆ. ದೇರ್ಫೋರ್ ಇಬ್ಬರಿಗೂ ಕ್ಲಾಶ್ ಬಂದಾಗ ಯಾರು ದೊಡ್ಡವರಾಗ್ತಾರೆ? ನಾರಾಯಣ ದೊಡ್ಡ. ಆದರೆ ಸರಿನೇ, ಅದಕ್ಕೆ ಶ್ರುತ್ಯನುಸಾರಿತ್ವ. ವೇದ ಗ್ರಂಥಗಳಿಗೆ ಅವರು ವೇದದಲ್ಲೇ ಉತ್ತಮರು ಅಂತ ಹೇಳಲ್ಪಟ್ಟಿದ್ದಾರೆ. ಅವರು ಬ್ರಹ್ಮಸೂತ್ರಾದಿಗಳು ಏನಾಗಿವೆ ಅವೆಲ್ಲ ವೇದಗಳ ಅನುಕೂಲವಾಗಿದೆ. ಈ ಪಾಶುಪಾತ ಶಾಸ್ತ್ರ ವೇದಕ್ಕೆ ಅನುಕೂಲವಾಗಿಲ್ಲ. ಅದು ಪಂಡ್ಲೆ ಗುರುತೆ ಅನ್ನೋದು ಏನು ಫಸ್ಟ್ ಮಾಡ್ತಾರೆ ಗೊತ್ತವರೆಲ್ಲ? ವೇದನ ಬೈತಾರೆ, ಅಲ್ಲಿ ಕತೆ ಮುಗಿತಾರೆ. ವೇದ ಬೈತಾರೆ ಅಂದರೆ ಏನರ್ಥ? ವಾದ್ಯಾದ ಶಾವಳು ಬ್ಯೂಟಿಫುಲ್ ಆಗಿ ಆರ್ಗ್ಯುಮೆಂಟ್ ಕೊಡ್ತಾರೆ ಆತ್ಮನೇ ಭಾವಪ್ರಕಾಶಿಕದಲ್ಲಿ. ಇವತ್ತು ಶೈವ ವಿಷ್ಣು ಸರ್ವೋತ್ತಮತ್ವ ವೇದಗಳಲ್ಲಿ ಬಂದ ಹಾಗೆ ಶಿವಸರ್ವತ್ವತ್ವ ಬಂದಿಲ್ಲ. ಇದನ್ನು ಹೇಗೆ ಹೇಳಬೇಕು? ಸಿಂಪ್ಲೆಸ್ಟ್ ಆನ್ಸರ್ ಕೊಡ್ತಾರೆ. ವಿಷ್ಣು ಸರ್ವೋತ್ತಮತ್ವದಂತೆ ಶಿವಸರ್ವತ್ವತ್ವ ಬಂದಿಲ್ಲ. ಮತ್ತೆ ಏನು ಕಾರಣ ಅಂದರೆ, ಶೈವರು ವೇದನ ಬೈಯೋದೇ ಕಾರಣ. ಗೊತ್ತಾಯ್ತಾ? ಯಾತಕ್ಕೆ ಬೈತಾರವರು? ಅದು ಬಂದಿಲ್ಲ ಅಂತ ಕಾರಣಕ್ಕೆ ಬೈತಿರೋದವ್ರು. ವಿಷ್ಣು ಸರ್ವತ್ವತ್ವ ಬಂದುಬಿಟ್ಟಿದೆ, ಶಿವಸರ್ವತ್ವ ಬಂದಿಲ್ಲ ಅಂತ ಕಾರಣಕ್ಕೆ ಬೈತಿದ್ದಾರೆ. ಸಾಕಲ್ಲ, ಇನ್ನು ವೇದ ಆಧಾರ ಕೊಡೋ ಚಾನ್ಸೇ ಇಲ್ಲ ಅವರು. ಅರ್ಥ ಆಯ್ತಾ? ಅವರು ಅವ್ರು ಐ ಡೋಂಟ್ ಬಿಲೀವ್ ಇಮ್ ಅಂತ ಹೇಳಿದ್ರೆ ಅವ್ರಿಗೆ ಅವ್ರಿಗೆ ಆಗೋದಿಲ್ಲ ಅಂತ ಗ್ಯಾರಂಟಿ ಆಯ್ತಲ್ಲ. ವಿಷ್ಣು ಸರ್ವತ್ವತ್ವ ಮಾತ್ರ ಬಂದಿದೆ. ವೈಷ್ಣವರು ವೇದ ಒಪ್ತಾರೆ ಅಂತ ಹೇಳಿದ ಕಾರಣ ಏನು? ವಿಷ್ಣು ಸರ್ವತ್ವತ್ವ ಬಂದಿದೆ, ಶೈವರು ಒಪ್ಪದಿಲ್ಲ ಕಾರಣ ಶಿವತತ್ವ ಬಂದಿಲ್ಲ. ಆದ್ದರಿಂದ ಭಾಳ ಸುಲಭವಾಯಿತು. ಈ ದೃಷ್ಟಿಯಿಂದ ಯಾವ ಯೋಚನೆ ಕೂಡ ಮಾಡಾಗಿಲ್ಲ. ಅದು ಸಿಂಪ್ಲೆಸ್ಟ್ ಆನ್ಸರು. ಹಿಡೀತಾ? ಯಾರು? ರುದ್ರದೇವರು ವೇದ ಒಪ್ಪಿದ್ದಾರೆ. ಈ ಶೈವ ಅಂತ ಶಿವ ವೇದ ಒಪ್ಪಲಿಲ್ಲ ಅಂತ ಹೇಳಿದ್ರು, ಶೈವರು ವೇದ ಒಪ್ಪೋದಿಲ್ಲ ಅಂತ ಹೇಳಿದ್ರು. ಅದೇ ಹೇಳಿದ್ದವ್ರು ಯಾತಕ್ಕೆ ಬರೋದ್ರು ಅಂತ ಹೇಳಿದೆ. ಪಂಚರುದ್ರ ಮಹಾಬಾಹು ಮೋಹಶಾಸ್ತ್ರಾಣಿ ಕಾರಯ ದೇವರು ಅಪ್ಪಣೆ ಮಾಡಿದ್ದಾರೆ. ರುದ್ರದೇವರೇ ಮೋಹಶಾಸ್ತ್ರ ಬರೀಬೇಕು ಅಂತ ಹೇಳಿದ್ದೆ, ಅದಕ್ಕೆ ಬರೆದಿದ್ದ. ಆದ್ದರಿಂದ ಏನಿಲ್ಲ, ಅದು ಸಿಡಿಗಳು ಹೇಳ್ತಾರೆ, ಕಾಣಿಸ್ಕೊಳ್ಳೋದೇ ಕೆಲಸ ಮಾಡಿ ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಕೆಲವು ಡಿಪಾರ್ಟ್ಮೆಂಟ್ಲಿ ವರ್ಕ್ ಯಾರು ತೋರಿಸ್ಬಾರ್ದವ್ರು. ಇವ್ರು ರೇಡ್ ಮಾಡೋಕ್ಕೆ ಬಂದವರೆಲ್ಲ ಏನು ಮಾಡ್ತಾರೆ? ಮತ್ತೆ ಕೆಲವು ಮುಫ್ತಿಯಲ್ಲಿ ಬರೋದು ಬೇರೆ, ಇದು ಮಾಡೋದು ಬೇರೆ. ಮುಫ್ತಿಯಲ್ಲಿ ಹೋಗೋದಕ್ಕೂ ಹೇಳಿದವರು ಯಾರು? ಅವರೇ. ಇವ್ರದ್ದು ಯಾವಾಗ ಮುಫ್ತಿಯಲ್ಲಿ ಹೋಗ್ಬಿಟ್ರೆ ಆಫೀಸ್ಗೆ ಹೋಗಿ ಸೆಲ್ಯೂಟ್ರ್, ಮುಫ್ತಿಯಲ್ಲಿ ಸೆಲ್ಯೂಟ್ರ್ ಓಡಿಸ್ಬಿಡ್ತಾರೆ. ಕೆಲವು ಕೆಲಸಕ್ಕೆ ಹೋದ ಮುಫ್ತಿಯಲ್ಲಿ ಹೋಗ್ಬೇಕು. ರುದ್ರದ ಏನು ಮಾಡಿದ್ದಾರೆ ಈಗ? ಮುಫ್ತಿಯಲ್ಲಿ ಬಂದು ಹೇಳ್ತಾ ಇದ್ದಾರೆ ಅಷ್ಟೇ ಹೊರತು ಅವ್ರು ನಿಜವಾದ ರೂಪದಲ್ಲಿ ಬಂದು ಹೇಳ್ತಾ ಇಲ್ಲ ಅದನ್ನ. ಕರ್ಮಾಣಿ ವಿಜ್ಞಾನಮಯಶ್ಚ ಆತ್ಮ ಪರಿವ್ಯಯೇ ಸರ್ವ ಏಕೀಭವಂತಿ. ಮೊನ್ನೆ ಬಂದಿತ್ತು ಉಪನಿಷತ್ತಿನೊಳಗೆ, ಎಲ್ಲರೂ ಒಂದಾಗಿಬಿಡ್ತಾರೆ ಅಂತ ಹೇಳಿದ್ರಲ್ಲ, ಆ ಒಂದಾಗೋದಕ್ಕೆ ಅರ್ಥ ಬೇರೆ ಅಂತ ಹೇಳಿಬಿಟ್ಟಿದ್ರಲ್ಲ. ಎಕ್ಸಾಂಪಲ್ ಕೊಡ್ತಾರೆ ಈಗ. ಉದಾಹರಣೆಗೆ, ಎಲ್ಲರೂ ಕೂಡ ಪರಮಾತ್ಮರಲ್ಲಿ ಒಂದಾಗಿಬಿಡ್ತಾರೆ ಅಂದರೆ ಪರಮಾತ್ಮರ ಹತ್ರ ಒಟ್ಟಿಗೆ ವಾಸ ಮಾಡ್ತಾರೆ ಅಂತ ಅರ್ಥ. ಅದಕ್ಕೆ ಎಲ್ಲಿ ಆಧಾರ ಇದೆ ನೋಡಿ. ಏಕೀಭೂತ ಸುಸಾಸೇನ ಪಾಂಡವಾನ್ ಅಭ್ಯವರ್ತತ, ಮಹಾಭಾರತದ ವಾಕ್ಯ. ಕೌರವರ ಸೇನೆ ಒಟ್ಟಾಗಿಬಿಟ್ಟು ಪಾಂಡವರನ್ನ ಅಟ್ಯಾಕ್ ಮಾಡ್ತಿದ್ದಾರೆ. ಕೌರವ ಸೇನೆ ಒಟ್ಟಾಗಿಬಿಟ್ಟು ಅಲ್ಲ, ಒಂದಾಗಿಬಿಟ್ರೆ ಇನ್ನೂ ಡೇಂಜರ್ ಆಯ್ತು. ಹಾಗಿದ್ರೆ ಒಂದೇ ಎಲ್ಲ ಸೇರಿ ಒಂದಾಗಿಬಿಟ್ರೆ ಏನಾಗ್ತಿತ್ತಾಗ? ಯಾರ ಯುನೈಟ್ ಆಗಿ ಯುದ್ಧ ಮಾಡ್ತಿದ್ದಾರೆ ಅಂತ. ಯುನೈಟ್ಸನ್, ಯುನೈಟ್ ಎಂಬ ಅರ್ಥ ಬೇರೆ, ಐಕ್ಯ ಐಡೆಂಟಿಟಿ ಎಂಬ ಅರ್ಥ ಬೇರೆ. ಅರ್ಥ ಬಂದಿಲ್ಲ ನೋಡಿದರೆ ಅಂತ ಹೇಳಿದರು. ಇನ್ನೊಂದು, ನೀವು ಪರೀಕ್ಷೆ ಮಾಡಿ ನೋಡಿಬಿಡಿ ಸುಮ್ಮನೆ ಯಾಕೆ ಗಲಾಟೆ. ನಮಗೆ ವೇದವಾಕ್ಯ ಹೇಳ್ತಾ ಇದೆ, ಯಥೋದಕಂ ಶುದ್ಧೇ ಶುದ್ಧ ಮಾಸಿಕ್ತಂ ತಾದೃಗೇವ ಭವತಿ. ಅದೇ ವೇದವಾಕ್ಯ ಹೇಳಿತು. ಐಕ್ಯ ಅಂತ ಹೇಳಿದ ವೇದವಾಕ್ಯ ಎಕ್ಸಾಂಪಲ್ ಕೊಡ್ತಾ ಇದೆ. ಶುದ್ಧವಾದ ನೀರಿನಲ್ಲಿ ಹಾಕಿದ ನೀರು, ಶುದ್ಧ ನೀರು ಏನಾಗುತ್ತೆ? ತದೇವ ಭವತಿ ಹೇಳಿಲ್ಲ, ತಾದೃಗೇವ ಭವತಿ, ಅಂಥದ್ದೇ ಆಗತ್ತೆ. ಕೆಲವೇಳೆ ನೀರು ಹಾಕ್ಲಿಕ್ಕೆ ಬಂದರು, ಯಾರು ಬಡಿಸೋರು ನೀರು ಹಾಕ್ಲಿಕ್ಕೆ ಬಂದರು, ಏ ಮಡಿ ಅಂತ, ನಾನು ಮಡಿ ಅಂತ ಹಾಕು ಅಂತ ಹೇಳಿ ತಕ್ಷಣ. ಏನದು? ತಾದೃಶ್ಯ. ಅದು ಸಾದೃಶ್ಯ ಇದೆ. ಇಲ್ಲದವ್ರು ಏನಾಗ್ತಿತ್ತು? ಅದು ತಾದೃಶ್ಯ ಇರ್ತಿರ್ಲಿಲ್ಲ. ಇನ್ನೂ ಕೆಲವು ಬಿಸಿನೀರು ಕುಡಿಯೋರು ಇರ್ತಾರೆ, ತಣ್ಣೀರು ಹಾಕಿ ಏ ಹಾಕ್ಬೇಡ ಬರ ಯಾರು ಬಿಸಿನೀರು ಕುಡಿತೀನಿ ಅಂತ ಹೇಳಿದ. ಬಿಸಿನೀರು ಅಂತ ಆಗಿರೋ ಹಾಕೊಂದ ತಾದೃಗೇವ ಭವತಿ. ಬಿಸಿನೀರು ಹಾಕಿದ್ರೆ ಏನಾಗುತ್ತೆ? ಬಿಸಿಯಾಗಿರುತ್ತೆ. ತಣ್ಣೀರು ಹಾಕಿದ್ರೆ ಏನಾಗುತ್ತೆ? ತಣ್ಣಗಿರುತ್ತೆ. ಶುದ್ಧ ನೀರು ಹಾಕಿದ್ರೆ ಏನಾಗುತ್ತೆ? ಶುದ್ಧ ಆಗಿರುತ್ತೆ. ಅದೇ ರೀತಿ ದೇವರತ್ವದ ಮುಕ್ತರಾಗಿರ್ತಾರೆ, ಶುದ್ಧರಾಗಿರ್ತಾರೆ ಅಷ್ಟೇ. ಎಷ್ಟು ಸುಲಭ ಇದು. ಇನ್ನು ನೀರಿಗೆ ನೀರು ಹಾಕಿದಾಗ ಅದು ಜಾಸ್ತಿ ಆಗುತ್ತಾ ಕಡಿಮೆ ಆಗುತ್ತಾ? ಜಾಸ್ತಿ ಆಗುತ್ತೆ. ನಿಮ್ಮ ಪ್ರಕಾರ ಐಕ್ಯ ಆಗಿದ್ರೆ ಏನು ಮಾಡಬೇಕಾಗಿತ್ತು? ಒಂದು ಲೋಟ ನೀರು ಎಷ್ಟು ಹಾಕಿದ್ರೆ ಒಂದು ಲೋಟ ನೀರು ಇರಬೇಕಾಗಿತ್ತು. ಹೌದಲ್ಲ? ಆ ರೀತಿಯಲ್ಲಿ ಯಾರು ಹಾರಿ ನೀರು ಹಾಕ್ತಾನೆ ಇರಲಿಲ್ಲ. ಗೊತ್ತಾಯ್ತಾ? ಇವತ್ತು ಯಾರಿಗೂ ಗೌಡಿಗರಿಗೆ ಗೊತ್ತು ನೀರು ಹಾಕಿದ್ರೆ ಜಾಸ್ತಿ ಆಗುತ್ತೆ ಅಂತ. ಅದ್ವೈತಿಗಳಿಗೆ ಏನು ಗೊತ್ತಿಲ್ಲ, ಗೌಡಿಗರಿಗೆ ಗೊತ್ತಿದ್ದಿಲ್ಲ. ಏನಾಗ್ತಿದ್ದಿಲ್ಲ, ಅವರು ನೀರು ಹಾಕ್ತಿದ್ದಿಲ್ಲ. ಮತ್ತು ಇವ್ರು ಪ್ರಾವಿಡೆನ್ಸ್ ತೋರಿಸಲ್ಲಿ ಯಾರು ಅಕ್ಕಿ ಕಲ್ಲು ಸೇರಿಸ್ತಿದ್ದಿಲ್ಲ, ತಿಳಿತಿಲ್ಲ. ಯಾರು ಮಿಕ್ಸೇ ಮಾಡಿದ್ರು? ಮಿಕ್ಸ್ ಎಂಬ ಕಾನ್ಸೆಪ್ಟೇ ಹೋಗಿಬಿಡ್ತಿದ್ರು. ಎಷ್ಟೆಲ್ಲ ಕಷ್ಟಪಟ್ಟು ಮಿಕ್ಸ್ ಮಾಡಿ ಅದೇ ಉಳಿಯೋದಾದರೆ ಕುಲಿಗಟ್ಟರು ಸುಖ ಇಲ್ಲ ಅಂತ ಆಗ್ತಿತ್ತಲ್ಲ, ಅದು ಆಗ್ತಿಲ್ಲ. ಆ ಉದ್ದೇಶದಿಂದ ಮಾಡ್ತಾರೆ. ಆದ್ದರಿಂದ ನೀರಿಗೆ ನೀರು ಸೇರಿದ್ರೆ ಜಾಸ್ತಿ ಆಗುತ್ತೆ. ಆ ದೃಷ್ಟಾಂತ ಕೊಟ್ಟಿದ್ದನ್ನು ಹೇಳಿದ್ದೇನೆ. ಗೀತಾ ಭಾಷೆಯಲ್ಲಿ ಆಚಾರ ಹೇಳ್ತಾರೆ, ಅಗಸ್ಟ್ಯರು ಬಂದರಂತೆ, ತುಂಬ ಕಮಂಡಲ್ಲಿ ನೀರು ಹಾಕೊಂಡ್ಬಿಟ್ಟಿದ್ದಾರೆ, ಎಲ್ಲ ನದಿಗೆ ಹಾಕೊಂಬಿದ್ದೀವಿ ಅಂತ ಹೇಳಿದ್ರಂತೆ. ಕೆಲವ್ರು ಹೇಳಿದ್ರು, ಏನು ಹೇಗೆ ನಂಬೋದು ನಾವು ಇದನ್ನ? ಇವತ್ತು ಹರಿದ್ವಾರಕ್ಕೂ ಎಷ್ಟೋ ಜನ ಹೋಗಿರ್ತಾರೆ ಪಾಪ ನೀರು ತುಂಬಿಸ್ಕೊಳ್ಳೋಕ್ಕೆ. ನಮ್ಮದೇನೋ ಹೈ ಕ್ಲಾಸ್ ಸೋಮಾರಿಗಳು, 7:30 ಆಗಿಬಿಟ್ಟಿರುತ್ತೆ, ಅಲ್ಲಿ ಬಾರ್ತಿರ್ತಾರೆ, ತೊಗೊಂಡ್ಬಿಡ್ತಾರೆ ಈ ಕಡೆಗೆ. ಅವ್ರು ಗಂಗಾ ನೀರು ಬರ್ತಾ ಇರ್ತೀನಿ ಗ್ಯಾರಂಟಿ, ಬಾವಿ ನೀರು ಬೇಕಾದ್ರೆ ತುಂಬಿಟ್ಟಿರ್ಬೋದು. ಈಗ ನಮಗಿಲ್ಲದ ಅವನಿಗೇನಿರುತ್ತೆ ಮತ್ತೆ? ಅರ್ಥ ಆಯ್ತಾ? ಅವನ ಏನು ಮಾಡ್ಬೋದು? ಯಾರು ನಂಬಲಕ್ಕೆ ಬರೋದೇ ಇಲ್ಲ. ಸೊ ಅಗಸ್ಟ್ ಹೇಳ್ತಾರೆ, ಹೇಗೆ ನಂಬೋದು ಈಗ ಎಲ್ಲ ಸೇರಿದೆ ಅಂತೇಳಿ. ಎಲ್ಲ ಪಾಯಿಂಟ್ಗೆ ತಕ್ಷಣ ಏನು ಮಾಡಿದ್ರಂತೆ? ತೆಗೆದಿಟ್ರಂತೆ ಎಲ್ಲ ಕೂಡ. ಇದು ಗಂಗಾ ನೀರು ಕಾವೇರಿ ನೀರು ಅಂತ ಹೇಳಿಬಿಟ್ಟು ಒಂದು ಕಮಂಡನೊಳಗೆ ಇದು ಅರ್ಥ ಮಾಡಿಕೊಂಡು ಎಂಥ ಆಶ್ಚರ್ಯ ಇದು. ಅದು ಏನು ಗೊತ್ತಾಯ್ತು? ಈಗ ನೀರು ಎಷ್ಟು ಸೇರಿಸಿದ್ರೆ ಏನಾಗಿರುತ್ತೆ? ಅದು ನೀರೇನು ಇಷ್ಟೆಲ್ಲ ಸೇರಿದ್ದೀವಿ ಅಂತ ತಿಳ್ಕೊಂಬಣಿಗೆ. ಎಲ್ಲರೂ ಏನಾಗಿದ್ದಾರೆ? ಅವರವರಾಗೇ ಇದ್ದಾರೆ. ಯಾರು ಮನೆಯವ್ರು ಕಳಿಸ್ತಾರೆ ಇಲ್ಲದೆ ಹೋಗಿದ್ರೆ, ಹೋದವರೆಲ್ಲ ಒಂದಾಗಿಬಿಟ್ಟಿದ್ರೆ ಯಾರು ಬದಲೇ ಕಳಿಸೋದಿಲ್ಲ, ಇನ್ನೂ ಸ್ಟಾಪ್ ಮಾಡಿಬಿಡ್ತೀವಿ. ಯಾರು ಹೋಗ್ಬೇಡಿ, ಒಂದಾಗಿಬಿಟ್ರೆ ಕಷ್ಟ ಅಂತ ಹೇಳಿ. ಅರ್ಥ ಆಯ್ತಾ? ಎಲ್ಲ ಆಮೇಲೆ ಎಲ್ಲ ಹೊರಗೆ ಬಂದಾಗ, ಓ ಎಲ್ಲ ಹೀಗೆ ಇದ್ದಾರೆ, ನಮಗೆ ನೀರಿಂದ ವಾಪಸ್ ತೆಗಲಿಕ್ಕೆ ಬರೋದಿಲ್ಲ. ಹಾಲಿಂದ ತೆಗಲಿಕ್ಕೆ ಬರೋದು, ಒಬ್ಬರು ತೆಗಲಿಕ್ಕೆ ಬರುತ್ತೆ ಅಲ್ಲಿಗ. ಅವ್ರು ಬನ್ನಿ ಇವ್ರು ಬನ್ನಿ ಕೌಕ ಅಲ್ಲಿಂದ ಇವ್ರು ಬೇಕ್ರಿ ಅಂತ ಕೂಗ್ತಾರೆ, ತಕ್ಷಣ ಎದ್ದು ಹೋಗ್ರಿ ಅಂತ ಹೇಳ್ತಾರೆ. ಸೊ ಬೇರೆ ಆಗಿದ್ದಾರೆ, ಒಂದಾಗಿದ್ದಾರೆ. ಅವರೀಗ ದೂರದಿಂದ ನೋಡಿದ್ರೆ ಒಂದೇ ರೀತಿ, ಮೇಲಿಂದ ನೋಡಿ ಒಂದೇ ರೀತಿ ಕಾಣಿಸ್ತಾರೆ. ಇದೆಲ್ಲ ಯೋಚನೆ ಮಾಡಿದರೆ ಎಷ್ಟು ಸುಲಭ ಆಚಾರ ಸಿದ್ಧಾಂತ. ಇದನ್ನೆಲ್ಲ ತಲೆ ಕೆಡಿಸಿದ್ರು ಅಂದರೆ ಎಂಥ ಆಶ್ಚರ್ಯ. ಮಂದಂ ಮಂದಂ ಮನಸ್ಸಿತ ಸತಾಂ ಹಂತ ನೂನಂ ತಿರೋಗುವುದು. ದೇವರ ಮನಸ್ಸು ದೇವರ ಮನಸ್ಸಿನ ದೂರ ಆಗ ಮಾಡಿಬಿಟ್ಟಿದ್ರು. ಕೆಲ ಎಕ್ಸಾಂಪಲ್ ಕೊಡ್ತಾರೆ ಅದಿಷ್ಟಕ್ಕೂ ಕೂಡ. நச்சு ஈஸ்வர தியாகிர ஜீவ சைவ கர்த்தத்வ அங்கீகாரே கல்பனா லாகவம் அல்ல சுவாமி எல்லாம் கலாட்டேனே பேட ದೇವರಿದ್ದಾನೆ ಅವನಿಗೆ ಗುಣ ಇವೆ ಸುಮ್ಮನೆ ಯಾಕೆ ತಲೆ ಕೆಡಿಸ್ಕೋಬೇಕು ಜೀವ ಒಬ್ಬನೇ ಇದ್ದಾನೆ ಅಂತ ಯಾಕೆ ಕೇಳಬೇಕು ಸಿಂಪಲ್ ಆರ್ಗ್ಯುಮೆಂಟ್ ಆಗುತ್ತಲ್ಲ ಗೊತ್ತಾಯ್ತಿಲ್ಲ ಅದು ಹೇಗಾಗುತ್ತೆ ಅಂದರೆ ಅಡುಗೆ ಮಾಡಿ ಪಾತ್ರೆ ತೊಡೆದು ಗಲಾಟೆ ನೋಡಿ ಸುಮ್ಮನೆ ಕೂತ್ಬಿಟ್ಟು ಏನಾಗುತ್ತೆ ಉಪವಾಸ ಬಿದ್ದು ಸಾಯ್ತೀಯ ಅಷ್ಟೇ ಇನ್ನೇನು ಮಾಡ್ತೀಯ ಅಷ್ಟೇ ಹೌದಲ್ಲ ಸಿಂಪಲ್ ಅದೇನು ಸಿಂಪಲ್ಲೇ ಏನಿಲ್ಲ ಪಾತ್ರೆ ಇಲ್ಲ ಇದಿಲ್ಲ ಅಡುಗೆ ಮನೆಯೇ ಬೇಕಾಗಿಲ್ಲ ನಿಶ್ಚಿಂತೆ ಏನೂ ಬೇಕಾಗಿಲ್ಲ ಆದರೆ ನಿನ್ನ ಗತಿ ಏನು ತಿನ್ನೋದು ಹೇಳಿ ನೀನೀಗ ಅದಕ್ಕೋಸ್ಕರ ನಾವು ಕಲ್ಪನಾ ಲಾಘವ ಅಂತ ಹೇಳಿಬಿಟ್ಟು ಏನು ಮಾಡೋಕ್ಕೆ ಬರೋದು ಸತ್ಯನ ಅಪಲಾಪ ಮಾಡೋಕ್ಕೆ ಬರೋದಿಲ್ಲ ಲಗೇಜ್ ಕಡಿಮೆ ಆಗಬೇಕು ಅಂತ ಹೇಳಿಬಿಟ್ಟು ಏನು ಬಿಟ್ಟು ಹೋಗ್ಬಿಡೋಕ್ಕೆ ಸಾಧ್ಯ ಇದೆ ಟಿಕೆಟೇ ಬಿಟ್ಟು ಹೋಗ್ಬಿಟ್ಟು ಲಗೇಜ್ ಕಡಿಮೆ ಆಗಬೇಕು ಅಂತ ಟಿಕೆಟೇ ಬಿಟ್ಟು ಹೋಗ್ಬಿಟ್ಟು ನಡಿ ಅಂತೆ ಲೆಸ್ ಲಗೇಜ್ 3 ಕಂಫರ್ಟ್ ಅಂತ ಬರ್ತಿದ್ರಿ ಅದಕ್ಕೋಸ್ಕರ ಟಿಕೆಟ್ ಬಿಟ್ಟು ಬಂದೆ ಅಂತ ಕೇಳಿದ್ರೆ ದಾಡ್ಡ ಗೆಟೌಟ್ ಅಂತ ಹೇಳಿಬಿಡ್ತ ಯಾವ್ದು ಬಿಡಬೇಕಂದ್ರೆ ಎಲ್ಲ ಬಿಟ್ಟು ಹೋಗ್ಬಿಟ್ರೆ ಏನು ಮಾಡಬೇಕು ಆದ್ದರಿಂದ ಕೆಲವು ಮಿನಿಮಮ್ ಅನ್ನು ಅಕ್ಸೆಪ್ಟ್ ಮಾಡೋದ್ರಿಂದ ಏನು ತಪ್ಪಲ್ಲ ನಮ್ಮ ಜನ ಹಾಗೆ ಹಾಗೆ ಮಾಡ್ತಿರೋದು ಯಾತ್ರೆ ಹೋಗ್ತಾರೆ ದೇವ್ರಪಟ್ಟಿಗೆ ಒಯ್ಯೋದಿಲ್ಲ ಭಾಳ ಜನ ಯಾಕೆ ಲಗೇಜ್ ಕಡಿಮೆ ತನ್ನಿ ಅಂತ ಹೇಳಿದ್ದಾರೆ ಈ ಫ್ಲಾಸ್ಕ್ ಒಯ್ದಿರ್ತಾರೆ ಬಿಡೋದಿಲ್ಲ ದೊಡ್ಡ ಫ್ಲಾಸ್ಕು ಅವೆಲ್ಲ ಸ್ಟೌ ಒಯ್ದಿರ್ತಾರೆ ದೇವ್ರಪಟ್ಟಿಗೆ ಭಾರಿ ಭಾರ ಇವರಿಗೆ ಯಾಕೆ ಲೆಸ್ ಲಗೇಜ್ ಆಗಬೇಕಲ್ಲ ಅಲ್ಲೇ ಯಾರೋ ಅಡ್ಜಸ್ಟ್ ಮಾಡ್ಕೊತಾರೆ ಅವ್ರ ಮುದ್ರೆ ಒಂದೇ ಮುದ್ರೆ ಒಂದೇ ಗೋಪಿಸ್ತಾರೆ ಇಡೀ ಸೆಟ್ಗೆ ಫ್ಲಾಸ್ಕ್ ಬಾತ್ ಎಲ್ಲರಿಗೂ ಅದೊಂದು ಇದ್ರ ಏನಾಗಬೇಕು ಇದಕ್ಕೆ ಅದು ಇದು ಎಕಾನಮಿ ಅಲ್ಲ ಇದು ಎಕಾನಮಿ ಮಾಡೋದಲ್ಲ ಎಕಾನಮಿ ಹೇಗೆ ಮಾಡಬೇಕು ಅಂತ ಕೇಳಿದರೆ ಮಾಡೋ ರೀತಿ ಮಾಡಿ ಉಪವಾಸ ಹಾಕೋದು ಎಕಾನಮಿ ಅಲ್ಲ ಉಳಿಸಿ ವೇಸ್ಟ್ ಮಾಡದೇ ಇರೋದು ಎಕಾನಮಿ ವೇಸ್ಟ್ ಮಾಡದೇ ಇಲ್ಲ ಒಂದು ಎಕಾನಮಿನ ಹೊರತು ಉಳಿಸೋದಿಲ್ಲ ಅಂಬೋದು ನಿಜವಾದ ಅರ್ಥದಲ್ಲಿ ನಮಗಿಲ್ಲ ಮಾಡ್ಕೋತೀವಿ ಅಂದರೆ ಎಕಾನಮಿ ಆಗೋದಿಲ್ಲ ಇದೆಲ್ಲ ತಿಳಿಸಿದರೆ ನಿತ್ಯ ಜೀವನದಲ್ಲಿ ಮಾಡೋ ವಿಚಾರಗಳು ಶಾಸ್ತ್ರದಲ್ಲಿ ಬರೋದು ನಜ ಪ್ರಯೋಜನ ಭಾವೋ ಅಕರ್ತೃತ್ವ ಕಾರಣಂ ಅಶೇಷ ಕರ್ತೃತ್ವಾಪಾದಕಶ್ಚ ನೋಡ್ರಿ ದೇವರಿಗೆ ಪ್ರಯೋಜನ ಇಲ್ಲವ ನಾನು ಮಾಡೋದಿಲ್ಲ ಅಂತ ಕರಿಬಾರದು ಅಂತ ಕೇಳಿದರೆ ನಾವೆಲ್ಲ ಸಣ್ಣವರು ನಮ್ಮ ಫಲ ಇಟ್ಕೊಂಡು ಮಾಡಬೇಡೇ ಅಭ್ಯಾಸ ನಮಗೆ ಅದಕ್ಕೆ ಆಗಿಬಿಟ್ಟಿದೆ ದೊಡ್ಡವರು ಏನು ಮಾಡ್ತಾರೆ ಫಲ ಕೆಡದೆ ಮಾಡ್ತಾರೆ ದೇವ್ರ ವಿಷಯ ನಮಗೆ ಯಾತಕ್ಕೆ ಅರ್ಥ ಆಗೋದಿಲ್ಲ ಅಂದರೆ ಫಲ ಬಿಟ್ಟು ನಮಗೆ ಗೊತ್ತಿಲ್ಲ ದೇವರು ನಮ್ಮಂತೆ ಅಂತ ಭಾವಿಸಿಬಿಟ್ಟಿದೆ ಬಟ್ಟೆ ದೇವರು ಎಂಥವನು ಗೊತ್ತಾ ಸಣ್ಣ ಪುಟ್ಟ ಕೆಲಸ ಮಾಡೋದಕ್ಕೆ ಯುಕ್ತಿ ಸಣ್ಣ ಪುಟ್ಟ ಕೆಲಸ ಮಾಡೋದು ಪ್ರಯೋಜನ ಬೇಕು ದೊಡ್ಡ ಕೆಲಸ ಮಾಡೋದು ಪ್ರಯೋಜನ ಬೇಕಾಗಿಲ್ಲ ಅರ್ಥ ಆಯ್ತಾ ಎಷ್ಟೋ ಜನ ಅಡಿಗೆಯವರು ಇರ್ತಾರೆ ಅವ್ರು ಯಾರ್ದೋ ಮನೆ ಕರೆದಾಗ ಸಿಕ್ಕಾಪಟ್ಟಿ ಚಾರ್ಜ್ ಮಾಡ್ತಾರೆ ದೊಡ್ಡ ಸಮಾರಂಭ ಫ್ರೀ ಮಾಡಿಬಿಡ್ತಾರೆ ಹೋಗ್ಬಿಟ್ಟು ತಿರುಪತಿ ಅಂತಲ್ಲಿ ಹೋದಾಗ ಏನು ಮಾಡ್ತಾರೆ ಫ್ರೀ ಮಾಡಿಬಿಡ್ತಾರೆ ಅದಕ್ಕೆ ಸೇವೆ ಅದು ಅಂತ ಆದ್ದರಿಂದ ದೊಡ್ಡ ಸಾಮಾನ್ಯ ವ್ಯಕ್ತಿಗಳೇ ದೊಡ್ಡ ಕೆಲಸ ಫ್ರೀಯಾಗಿ ಮಾಡಬೇಕಾದ್ರೆ ಭಗವಂತ ಅಶೇಷ ಕರ್ತೃತ್ವ ಹೊಂದಿರತಕ್ಕಂಥ ವ್ಯಕ್ತಿ ನಮ್ಮ ಪ್ರಯೋಜನ ಕೇಳ್ತಾನೆ ಅಷ್ಟು ಕೇಳಿ ಕೊಡೋ ಯೋಗ್ಯತೆ ನಮಗಿದೆಯಾ ದೇವರು ಅಕಸ್ಮಾತ್ ಕೇಳಿದ್ರೆ ನಮ್ಗೆ ಗತಿ ಏನಾಗ್ತಿತ್ತು ಲೆಕ್ಕ ಹಾಕಿ ಸಾಧ್ಯನೇ ಇಲ್ಲ ಅದಕ್ಕೆ ಸೈಂಟಿಸ್ಟ್ ಹೇಳ್ತಾರೆ ಸೂರ್ಯ ಏನಾದರೂ ಲೈಟ್ ಬಿಲ್ ಕೇಳಿದಾಗ ಸೂರ್ಯನ ಬಿಲ್ ಕೊಟ್ಬಿಟ್ಟಿದ್ರೆ ನಮ್ಮ ಕತೆ ಮುದೋಗ್ತಿತ್ತು ಒಬ್ಬ ದಿವಸ ಯಾವನಿಟ್ಟು ಸೂರ್ಯ ಕತ್ತಲಲ್ಲೇ ಬದುಕಬೇಕಾಗ್ತದೆ ಎಲ್ಲ ಕೂಡ ಅಷ್ಟು ಕೊಡ್ತಾರಲ್ಲ ಬರೀ ಏನು ಕೇಳ್ತಾರೆ ಬರೀ ಅರ್ಗ್ಯ ನೀರು ಅಷ್ಟೇ ಗೊತ್ತೆ ಲೈಟ್ ಬಿಲ್ ಕೊಡ್ಬೇಕು ನೀರು ಕೊಟ್ಬಿಟ್ರೆ 3 ಸರ್ತಿ ಏನು ಮಾಡ್ತಾರೆ ಅವರು ಎಲ್ಲರೂ ಲಭ್ಯಬಿಟ್ರೆ ಒಂದು ದೊಡ್ಡಿಸ್ತಾನ ಕೇಳಿ ದೇವಸ್ಥಾನ ಬರೀ ನೀರಿಸ್ಕೋತಾರೆ ಅದೇನು ಆಶ್ಚರ್ಯ ಇದು ನಿಜವಾದ ಅರ್ಥ ನೋಡಿದರೆ ದೇವರು ನಮಗೆ ಚಾರ್ಜ್ ಮಾಡಿಲ್ಲ ಆದರೂ ಬದುಕಿದ್ದೇವೆ ಸರ್ವಚೇತನ ಪೂರ್ಣ ಗುಣ ಇತಿ ನಿಯಮೋನ ಸ್ವತಂತ್ರಸ್ಯ ಪೂರ್ಣ ಗುಣತ್ವ ನಿಯಮ ಸಿಂಪಲ್ ಕ್ವಶನ್ ಸಿಂಪಲ್ ಆನ್ಸರ್ ನಾವು ಅಚೇತನ ನಾವು ಚೇತನರು ನಾವು ಪೂರ್ಣಗುಣರಲ್ಲ ದೇವರು ಚೇತನ ಹೌದೋ ಅಲ್ಲೋ ಚೇತನ ಅವನು ಪೂರ್ಣಗುಣನಲ್ಲ ಯಾಕನ್ನಬಾರದು ನಮ್ಮಂತೆ ದೇವರು ಅಂತ ಯಾಕನ್ನಬಾರದು ಅಂತ ಕೇಳಿದರೆ ತಪ್ಪದು ಸ್ವತಂತ್ರಸ್ಯ ಪೂರ್ಣ ಗುಣತ್ವ ನಿಯಮ ಬರೀ ಚೇತನ ಚೇತನ ಅಂತ ಯೋಚನೆ ಮಾಡಿದ್ವಿ ದೇವರು ಬರೀ ಚೇತನ ಅಲ್ಲ ಎಂಥ ಚೇತನ ಅವನು ಸ್ವತಂತ್ರ ಚೇತನ ಅಂದ ಮರ್ತಿಬಿಟ್ಟಿದ್ದೆ ಅಂತ ಹೇಳಿ ಒಂದು ಪರಿಸ್ಥಿತಿ ಹಾಗೆ ಇಮ್ಮಿಡಿಯೇಟ್ ಆನ್ಸರ್ ಕೊಡಬೇಕು ನ್ಯಾಯವನ್ನು ಸರಿಯಾಗಿ ಓದಿಬಿಟ್ರೆ ಟಕ ಟಕ ಮಾತಾಡೋ ಅಭ್ಯಾಸ ಆಗುತ್ತೆ ಪ್ರಶ್ನೆಗೆ ಉತ್ತರ ಪ್ರಶ್ನೆಗೆ ಉತ್ತರ ಆ ರೀತಿ ಕೊಡ್ತಾ ಹೋಗ್ತಾರೆ ಆಚಾರ್ಯ ಇಡೀ ಬ್ರಹ್ಮಸೂತ್ರ ಭಾಷೆ ಮನನ ಮಾಡಿಸಿಬಿಡ್ತಾರೆ ಗೊತ್ತಾಯ್ತಾ ಅದ್ರಲ್ಲಿ ಹೇಳ್ತೀರಲ್ಲ ದೇವರು ಪೂರ್ಣ ಅಂತೀರಿ ನಾವು ಪೂರ್ಣ ಅಲ್ಲ ಅಂತೀರಿ ಏನು ಆಧಾರ ಅಪೂರ್ಣೋಯಂ ಜೀವಸಂಘೋ ಅಸ್ವತಂತ್ರ ಪೂರ್ಣೋ ಹರಿಹಿ ಯ ಸ್ವತಂತ್ರ ಸದೈವ ವೇದವಾಕ್ಯ ನಹಿ ಸ್ವತಂತ್ರೋ ಅಪೂರ್ಣತಾಂ ಕಾಮಯೀತ ಪೂರ್ಣೋ ಯದಿ ಸ್ಯಾತ್ ಅಸ್ವತಂತ್ರ ಕುತಃ ಸಹ ನಚ ವೇದ ಉತ್ಪತ್ತಿ ಮತ್ತೆ ನಚ ವಿಷ್ಣುರೇವ ತೇಜಸ ಉತ್ತತೋ ದ್ವಾರ ಕಾರಣ ವೈಯರ್ಥ್ಯಂ ದ್ವಾರಮನುಸೃತ್ಯವ ವಿಷ್ಣು ಪ್ರವೃತ್ತೇಹೇ ಈಗ ವಿಷ್ಣು ಎಲ್ಲ ಮಾಡ್ತಾನೆ ಅಂದಮೇಲೆ ಬೇರೆಯವರು ಬೇಡ ಅವನೊಬ್ಬನೇ ಮಾಡ್ಕೊಂಡು ಹೋಗಿ ಹಾಗಿದ್ರೆ ಬ್ರಹ್ಮದೇವರ ಯಾಕೆ ರುದ್ರದೇವರ ಆತಕ್ಕೆ ಅಗ್ನಿ ಸೂರ್ಯ ಯಾತಕ್ಕೆ ಇವರಲ್ಲ ಅಂತ ಕೇಳಿದರೆ ದೇವ್ರ ನಿಯಮ ಹಾಗಲ್ಲ ದೇವ್ರ ಹಾಗೆ ಅಕಸ್ಮಾತ್ ಮುಡಿದವರಿಗೆ ಸಾಧನೆ ಆಗ್ತಿರಲಿಲ್ಲ ಗೊತ್ತಾಯ್ತಾ ಎಲ್ಲ ಕೆಲಸ ಒಬ್ಬನೇ ಮಾಡಿಬಿಟ್ಟಿದ್ರೆ ದೇವ್ರಿಗೆ ಏನಾಗ್ತಿತ್ತು ನಮಗೆಲ್ಲ ಏನು ಸಾಧನೆ ಮಾಡಲಿಕ್ಕೆ ಬರ್ತಿದ್ರು ಬ್ರಹ್ಮರುದ್ರಾದಿ ದೇವತೆಗಳಿಗೆ ಸಾಧನೆ ಆಗ್ತಿರಲಿಲ್ಲ ಆ ದೇವ್ರು ಏನು ಮಾಡ್ತಾನೆ ಏನೇ ಮಾಡಿದ್ರು ಕೂಡ ಹೇಗೆ ಮಾಡ್ತಾನೆ ದ್ವಾರ ಮನುಸೃತ್ಯವ ವಿಷ್ಣು ಪ್ರವೃತ್ತೇಹೇ ಬಹಳ ಇಂಪಾರ್ಟೆಂಟ್ ದೇವರಿಗೆ ಯಾರಿಗೋ ಒಬ್ಬರಿಗೆ ಒಂದು ರೋಗ ಕೊಡಬೇಕು ಅಂತ ಏನು ತಿಳ್ಕೊಬೋಣ ರೋಗ ಕೊಡಬೇಕು ಅವನಿಗೀಗ ಸುಮ್ಮನೆ ರೋಗ ಬರಲಿ ಅಂತ ಕೊಟ್ಬಿಡೋದಿಲ್ವಂತೆ ಎಲ್ಲ ಹೋಗಿಸ್ತಾನೆ ನೀರು ಕುಡಿಸ್ತಾನೆ ಅದರಿಂದ ವಿಪ್ರಹ ಮಾಡ್ತಾನೆ ನಿಯಮ ಅದೆಲ್ಲ ಕೂಡ ಉಳಿದವ್ರು ಏನು ಕಾಣಿಸುತ್ತೆ ನೋಡಿದ್ರ ದೇವರಿಲ್ಲ ಮಣ್ಣಿಲ್ಲ ಆ ಕೆಟ್ಟ ನೀರು ಕುಡಿದಾಗ ರೋಗ ಬಂತಷ್ಟೇನೆ ಬಟ್ ಜಾತಕ್ಕೆ ಬಂತದೆಲ್ಲ ಆ ನೀರಿನಲ್ಲಿ ಏನು ಸೇರಿಕೊಂಡಿದೆ ಅದನ್ನು ಕುಡಿಸ್ತಾರ್ತಾನೆ ಪರಮಾತ್ಮ ಎಲ್ಲ ಕಾರ್ಯಕಾರಣ ಭಾವ ಇವಾಗ ಸೈನ್ಸ್ ಮೆಡಿಕಲ್ ಸೈನ್ಸ್ ಹೇಳೋದೇನು ಹೀಗಾಯಿತು ಹಾಗಾಯಿತು ಹಾಗಾಯಿತು ಹೀಗಾಯಿತು ಅವ್ನು ವ್ಯಾಯಾಮ ಮಾಡಲಿಲ್ಲ ಹಾರ್ಟ್ ಅಟ್ಯಾಕ್ ಹೋಗಿಬಿಟ್ಟ ಅವ್ರು ವ್ಯಾಯಾಮ ಜನ್ಮದಲ್ಲೇ ಮಾಡಿದ್ರು ಗಟ್ಟಿಬಿಟ್ಟ ಕೂತಿರ್ತಾರೆ ಏನು ಮಾಡ್ತೀರಿ ವ್ಯಾಯಾಮ ಮಾಡದೆ ಒಂದೇ ಕಾರಣ ಅಲ್ಲ ಒಂದು ಊರಿಗೆ ಹೋದ ನೋಡಿದ್ದು ಎಷ್ಟು ದಪ್ಪ ಇದ್ರು ಅಂತ ಕೇಳಿದ್ರು ಅವರು ಅವ್ರ ಬಗ್ಗೆ ಅವ್ರ ಕಾಲು ಅವ್ರಿಗೆ ಕಾಣಿಸ್ತಿದ್ದಿಲ್ಲ ಗ್ಯಾರಂಟಿ ಅಷ್ಟು ದಪ್ಪ ಇದ್ರು ಅವರು ಅದು ಡಾಕ್ಟ್ರ್ ಪ್ರಕಾರ ಎಂದೋ ಸಹ ಇನ್ನೂ ಬದುಕಿದ್ದಾರೆ ಅವ್ರು, ಗೊತ್ತಾಯ್ತಾ, 25 ವರ್ಷ ನೋಡ್ತೀರಿ ಸುಖವಾಗಿದ್ದಾರೆ, ಎರಡು ಗಟ್ಟಿಪಟ್ಟಾಗಿದ್ದಾರೆ ಹೋದ್ರು ಅಂತ ಹೇಳಿಬಿಡ್ತಾರೆ. ಅಂದರೆ ಯಾವುದೇ ಕಾರಣ ದೇವರು ನಮಗೆ ಸಣ್ಣಕ್ಕೆ ಕಾರಣ ಎಲ್ಲ ಬೇರೆ ಬೇರೆ, ಅದು ನೋಡಿದಾಗ ಅದೊಂದು ಕಾರಣ ಅಷ್ಟೇ, ಅದೊಂದು ಕಾರಣ ಹೊರತು ಬೇರೆ ಕಾರಣ ಅಲ್ಲ. ಕೆಲವು ಏನೇನೋ ಆಗಿರ್ತದೆ, ಗಟ್ಟಿಪುಟ್ಟಾಗಿದ್ದವ್ರು ಹೋಗ್ತಾರೆ, ರೋಗ ಬಂದವರು ಬೆಡ್ ರಿಡನ್ ಇರ್ತಾರೆ, ಪಾಪ 30 ವರ್ಷ ಬೆಡ್ ರಿಡನ್ ಆದರೆ 90 ವರ್ಷ ಬದುಕಿರ್ತಾರೆ. ನೀವು ನೋಡಿ ಗುಂಡ್ಕಲ್ಲಿದ್ದಾಗಿರ್ತಾರೆ, ಈಗ ಹೋಗ್ಬಿಟ್ಟ ಅಂತ ಹೇಳ್ಬಿಡ್ತಾರೆ. ಅದೇ ದೇವರ ಆಯುಷ್ಯ ಕೊಡದೆ ಹೋದರೆ ಯಾರು ಉಳಿಯೋದಿಲ್ಲ. ಕಾರಣ ಮಾತ್ರ ಏನು ಕೊಡ್ತಾರೆ, ಇವನಿಗೊಂದು ಕಾರಣ ಅವನಿಗೊಂದು ಕಾರಣ ಅಂತ ಅರ್ಥ ಮಾಡ್ಕೊಂಡು, ದ್ವಾರ ಮನಸ್ಸೃತ್ಯೈವ ವಿಷ್ಣು ಪ್ರವೃತ್ತೇ. ದ್ವಾರ ಅಂದ್ರೆ ಏನೋ, ಒಂದು ಕಾರ್ಯಕಾರಣ ಭಾವ ಇಟ್ಕೊಂಡೇ ಮಾಡ್ತಾನೆ ಹೊರತು ಸುಮ್ಮನೆ ಮಾಡೋದಿಲ್ಲ. ಅದಕ್ಕೇನು ಮಾಡಿದೆ, ಹಿಂದೆ ಅರ್ಜುನ ಕೈರಿಗ ಯುದ್ಧ ಮಾಡಿಸ್ಬೇಕು, ಅಲ್ಲಿ ದುರ್ದರ್ಯದ ಕರ್ಕೊಂಡು ಹೋಗ್ತಾನೆ, ಅವರದ್ದು ವರ ಕೊಡಿಸ್ತಾನೆ, ಯಾಕೆ ಡೈರೆಕ್ಟ್ ತಾನೇ ಕೊಡಬಾರ್ದು. ಈಗ ಆ ನಿಯತ ಗುರುಗಳು ಪ್ರಾಪರ್ ಚಾನಲ್ನೇ ಮಾಡಿಸ್ತಾನೆ ಪರಮಾತ್ಮ, ದೇವರ ನಿಯಮ ಇದು ಒಂದು. ಅದೇ ರೀತಿಯೇ ಕೆಲವು ಆರ್ಡರ್ಗಳು ಡೈರೆಕ್ಟಾಗಿ ಕೈ ಕೊಡೋದಿಲ್ಲ, ಅಬ್ಬ ಇದರಲ್ಲೇ ಬರಬೇಕು, ಅದು ಹೋಗೋದ ಹಾಗೆ ಬರೋ ಒಂದು ಕ್ರಮ ಇಟ್ಟಿರ್ತಾರೆ, ಅದೆಲ್ಲ ದೇವರು ಮಾಡಿರೋ ಕ್ರಮ. ನಚ ರುದ್ರಾದೀನಾಮಲೇ ಕಾರ್ಯತ್ವಾಂಗೀಕಾರೇ ಪಿತುರನ್ಯಸ್ಯ ಮಾರಕತ್ವ ದೃಷ್ಟೇ ಲೋಕದೃಷ್ಟನು ಸಾರಿತ್ವಮಿತಿ ಗುಣಃ ಲೋಕಪಿತೃ ವೈರೂಪ್ಯ ವಿಷ್ಣು ಯಥಾವಾಕ್ಯಂ ಅಂಗೀಕಾರೋಪಪತ್ತೇ. ನೋಡಿ, ಒಂದು ಕೆಲಸ ಮಾಡೋಣ, ವಿಷ್ಣು ಸರ್ವಕರ್ತ ಅಂತ ಹೇಳಬೇಡಿ, ಭಾಳ ಬೇಜಾರಾಗುತ್ತೆ. ಈ ರೀತಿ ವ್ಯವಸ್ಥೆ ಮಾಡಿಬಿಡೋಣ, ನಾವೆಲ್ಲ ತಿಳ್ಕೊಂಡಾಗ ಏನು ಮಾಡಬೇಕೀಗ, ಬ್ರಹ್ಮದೇವರು ಸೃಷ್ಟಿಕರ್ತ, ವಿಷ್ಣು ಸ್ಥಿತಿಕರ್ತ, ಮತ್ತೆ ರುದ್ರ ನಯಕರ್ತ ಅಂತ ಅನ್ಕೋಬೋಣ. ಇದು ನಮಗೆ ನಮ್ಮ ಜೀವನಕ್ಕೆ ಸರಿಯಾಗಿ ಹೊಂದುತ್ತೆ. ಯಾತಕ್ಕೆ, ಇವು ಕಾಂಟ್ರಾಕ್ಟ್ ಡಿಮಾಲಿಷನ್ ಕಾಂಟ್ರಾಕ್ಟರ್ಸೇ ಬೇರೆ ಮನೆಗಳಿಗೆ ಹೋಗ್ತಾರೆ, ಇವು ಬಿಲ್ಡಿಂಗ್ ಕಾಂಟ್ರಾಕ್ಟರ್ಸೇ ಬೇರೆ ಹೋದಲ್ಲೋ. ಆ ರೀತಿ ಮಾಡೋದ್ರಿಂದ ಸರಿಯಾದ ಅರ್ಥ ಆಗುತ್ತೆ ಅಂತ ಕೇಳಿದರೆ ಕರೆಕ್ಟ್ ಇದು. ನಾವೇನಾದರೂ ವಿಷ್ಣುವಾದವನು ಲೋಕದ ತಂದೆಯಂತೆ ತಂದೆ, ಲೋಕದ ತಂದೆಯಂತೆ ತಾಯಿಯಂತೆ ತಾಯಿ, ಲೋಕದ ವ್ಯಕ್ತಿಯಂತೆ ವ್ಯಕ್ತಿಯಂತೆ ಆಗಿದ್ದರೆ ಏನು ಮಾಡಬೇಕಿತ್ತು ನಾವಾಗ? ಹಾಗೆ ಮಾಡಬೇಕಾಗಿ, ಕೊಲ್ಲೋನೊಬ್ಬ ಹುಡ್ಸೋನೊಬ್ಬ ಮಾಡೋದಂತಾಗಬೇಕಾಗಿ. ದೇವರು ಎಂಥವನು ಗೊತ್ತಾ? ಲೋಕ ವಿಲಕ್ಷಣ ಕರ್ತೃ, ಅದಕ್ಕೆ ಸದತೀತ ಕ್ಷರಾಕ್ಷರ, ಸದಾಗಮೈಕ ವಿಜ್ಞೇಯ ವಿಜ್ಞೇಯ ವಿಲಕ್ಷಣತೆಯ ಜ್ಞೇಯನಾದ್ರಿಂದಾಗಿನೇ ಲೋಕದ ನ್ಯಾಯವನ್ನು ದೇವರಿಗೆ ಅಪ್ಲೈ ಮಾಡಬಾರದು. ಲೋಕದಲ್ಲಿ ಪದ್ಧತಿ ಉಂಟು, ಮಕ್ಕಳು ಎಷ್ಟು ಕೆಟ್ಟವರಾದರೂ ಕೂಡ ತಮಗೆ ಕೊಲ್ಲೋದಕ್ಕೆ ಮನಸ್ಸು ಬರೋದಿಲ್ಲ, ಗೊತ್ತಾಯ್ತಾ? ಎಷ್ಟೋ ನಂಬರ್ 1 ಡಾಕ್ಟರ್ ಕೂಡ ತನ್ನ ಮಗನಿಗೆ ತಾನೇ ಆಪರೇಷನ್ ಮಾಡೋದಿಲ್ಲ, ಯಾಕೆ? ಇನ್ನೊಬ್ಬರ ಕೈಲಿ ಮಾಡಿಸ್ತಾರೆ, ಎಮೋಷನ್ಸ್ ಎಲ್ಲ ಮಿಕ್ಸ್ ಆಗಿಬಿಟ್ಟು ಕೊನೆಗೇನಾಗ್ತಾನೆ, ಶೇಕಾಗಿ ಹೋಗಿಬಿಡುವುದು ಎಷ್ಟೋ ಸಲ, ಅದು ಇನ್ನೊಬ್ಬರ ಕೈಲಿ ಮಾಡಿಸ್ತಾರೆ ಪದ್ಧತಿ. ಸೊ ದೇವರು ತಾನೇ ಮಾಡಿಬಿಟ್ರೆ ಭಾರತ ಶೇಕ್ ಆಗ್ತಾನೆ ದೇವರು ಪಾಪ, ಅದಕ್ಕೆ ಇನ್ನೊಬ್ಬರ ಕೈಲಿ ಮಾಡಿಸ್ಬೇಡ ಅಂತ ಕೇಳಿದರೆ ಅರ್ಥ ಆಯ್ತಾ? ಈಗ ಬ್ರಹ್ಮದೇವರೇ ನೀವು ಮಾಡಿ, ನಾನು ಸೃಷ್ಟಿ ಅಂತ ನಾನು ಮಾಡ್ತೀನಪ್ಪ, ಅಲ್ಲ ಯಾರು ಮಾಡ್ಕೊಂಡು ಹೋಗಿಬಿಡಿ, ನನ್ನ ಕೈಲಾಗಲ್ಲ, ಅದನ್ನು ನೋಡ್ಲಿಕ್ಕಾಗಲ್ಲ, ಬೇಜಾರಾಗಿಬಿಡುತ್ತೆ ಅಂತ ಹೇಳ್ಬೋದಲ್ಲ ಅಂತ ಕೇಳಿದರೆ, ಪರಮಾತ್ಮ ನೌಕದ ತಂದೆ ಅಂತ ಆಗಿದ್ರೆ ಹಾಗಾಗ್ತಿ, ಲೋಕದ ತಂದೆ ತಂದೆ, ಲೋಕದ ತಾಯಿ ತಾಯಿ, ದೇವರು ಹಾಗಲ್ಲ, ತಂದೆ ತಾಯಿ ಗುರು ಎಲ್ಲ ಒಬ್ಬನೇ ಆಗಿಬಿಟ್ಟಿದ್ದಾನೆ. ಆದ್ದರಿಂದಾಗೇನೆ ಅವನಿಗೇನು ಅಪ್ಲೈ ಮಾಡಬಾರ್ದು, ಈ ನೀವು ಅಪ್ಲೈ ಮಾಡಬಾರ್ದು ಅಂತ ಹೇಳಿದ್ದೆ, ಅರ್ಥ ಆಯ್ತಾ? ನೀವು ನಾಟ್ ಅಪ್ಲಿಕಬಲ್. ನೋಡಿ, ಲೋಕಪಿತೃ ವೈರೂಪ್ಯಾತ್ ವಿಷ್ಣೋ ಯಥಾವಾಕ್ಯಂ ಅಂಗೀಕಾರ ಉಪಪತ್ತೇಹೇ. ಅದಕ್ಕೆ ಭಾಗವತದಲ್ಲಿ ಕೊನೆಗೆ ಏನು ಮಾಡ್ತಾರೋ ಗೊತ್ತಾ? ಕೃಷ್ಣ ತನ್ನ ಮಕ್ಕಳನ್ನ ತಾನೇ ಕೊಲ್ತಾ ಇದ್ದಾನೆ, ಪಟ ಪಟ ಹೊಡೆದಾಗ್ತಿದ್ದಾನೆ. ಯಾವ ರೀತಿ ಯಾತಕ್ಕರ್ತ ತಾನೇ ಲಯಕರ್ತ ಅಂತ ತೋರಿಸ್ಬೇಕಾಗಿದೆ, ಸೃಷ್ಟಿಕರ್ತನಾದ ತಾನೇ ಲಯಕರ್ತ ಅಂತ ಪ್ರೂವ್ ಮಾಡಲಿಕ್ಕೆ ತಾನೇ ಕೊಂದಾಗ್ತಾ ಇದ್ದ. ಇದನ್ನು ಅರ್ಥ ಮಾಡಿಕೊಂಡ್ರೆ ಯಾವ ಸಮಸ್ಯೆನೂ ಬರೋದಿಲ್ಲ. ಇದೇ ರೀತಿ ಇನ್ನೊಂದು ಕಾರಣಕ್ಕೆ ಹೋಗಿದ್ದೀವಿ. ಈಗ ಸ್ವಲ್ಪ ಬೇರೆ ಕಡೆ ನಮ್ಮಲ್ಲೇ ಕಾಣ್ತಾ ಇದ್ದೇವೆ. ಈಗ ಅಪಾಯಿಂಟಿಂಗ್ ಆಫೀಸರ್ ಒಬ್ಬಿರ್ತಾನೆ, ಡಿಸ್ಮಿಸಿಂಗ್ ಆಫೀಸರ್ ಇನ್ನೊಬ್ಬನಿಲ್ಲ, ಅವನೇ ಸೈನ್ ಮಾಡ್ತಾನೆ ಎರಡಕ್ಕೂ ಕೂಡ. ಅಪಾಯಿಂಟ್ ಮಾಡೋದವನೇ, ಡಿಸ್ಮಿಸ್ ಮಾಡೋದವನೇ, ಮನೆ ಕೆಲಸ ತೊಳ್ಬಿಡ್ತಾಳೆ. ಅಪಾಯಿಂಟ್ ನಾವು ಮಾಡಿ ಇನ್ನೊಬ್ಬ ಡಿಸ್ಮಿಸ್ ಮಾಡೋದಿಲ್ಲ, ನಾವೇ ಡಿಸ್ಮಿಸ್ ಮಾಡೋದವಳನ್ನು. ಸೊ ಇಲ್ಲಿ ಯಾರಾಯಿದ್ರು? ಈಗ ಸೃಷ್ಟಿಕರ್ತರೋ ಲಯಕರ್ತರೋ ಅವನೇ ಆಗಲಿಲ್ಲ. ಈಗ ನಮ್ಮ ಅನುಭವದಲ್ಲೇನೆ, ಯಾವನೇ ಸೃಷ್ಟಿ ಮಾಡಿರ್ತಾನೆ ಅವನೇ ಕೊಲ್ತಾನೆ, ಅಪಾಯಿಂಟ್ ಮಾಡಿದ್ರೆ ಡಿಸ್ಮಿಸ್ ಮಾಡ್ತಾನೆ. ಇದ್ಯಾಕೆ ಹೆಚ್ಚು ಕಡಿಮೆ ಆಯ್ತು? ಈಗ ಅರ್ಥ ಆಯ್ತಾ? ಈಗ ಅದೇ ಟೈಪ್ ದೇವರೊಬ್ಬನೇ ಎಲ್ಲ ಮಾಡ್ತಾನೆ. ಇದು ಅರ್ಥ ಮಾಡಿಕೊಂಡ್ರೆ ಇನ್ನೊಂದು ಪ್ರಾಬ್ಲಮ್ ಇದೆ. ಒಂದೊಂದು ಕೆಲಸಕ್ಕೊಬ್ಬ ದೇವರು ಅಂತಾಗ್ಬಿಟ್ರೆ ಏನಾಗುತ್ತಾಗ? ಎಂಟಿಟೀಸ್ ಆರ್ ಮಲ್ಟಿಪ್ಲೈಡ್ ಅಂತಾಗುತ್ತೆ. ಅಲ್ಲಿ ಏನು ಮಾಡಬೇಕಾಗ? ಲಾಜಿಕ್ ಆಫ್ ಸಿಂಪ್ಲಿಸಿಟಿ ತಗೋಬೇಕು. ಲಾಜಿಕ್ ಆಫ್ ಸಿಂಪ್ಲಿಸಿಟಿ ಏನು, ಒಬ್ಬನೇ ಇದ್ದರೆ ಎಲ್ಲ ಕೆಲಸ ಆಗುತ್ತೆ. ಇದು ಅರ್ಥ ಮಾಡಿಕೊಂಡ ಭಾರಿ ಸುಲಭ. ಈ ದೃಷ್ಟಿಯಿಂದ ಆ ಯುಕ್ತಿ ಕೊಡಬಾರದು. ನ ಸರ್ವದೇಹೇ ಸ್ಪರ್ಶ ಜ್ಞಾನಾತ್ ಸರಸಾಧೀನಾಂಚ ತತ್ರತ ಪರಿಜ್ಞಾನಾತ್ ಜೀವಸ್ಯ ಅನಣುತ್ವಂ ಉತ್ಕ್ರಾಂತಿಗತ್ಯಾದೇಹೇ. ಜೀವನಿಗೆ ಅಣು ಅಂತ ಕರೆಯೋದು ಬೇಡ, ನಾವು ಜೀವನ ವ್ಯಾಪ್ತ ಅಂತ ಕರೆದು ಬಿಡೋಣ ಅಂತ ಹೇಳ್ತಾ, ಕರೆಯಲಿಕ್ಕೆ ಬರೋದಿಲ್ಲ. ಜೀವನ ವ್ಯಾಪ್ತ ಆಗಿದ್ದರೆ ಮೂಮೆಂಟ್ ಬರ್ತಿದ್ದಿಲ್ಲ. ಆಕಾಶ ವ್ಯಾಪ್ತ, ದೇವರ ಆಕಾಶ ಮೂಮೆಂಟ್ ಇಲ್ಲ, ಆಕಾಶ ಮೂವ್ ಆಗುತ್ತೆ ಅಂತ ಹೇಳೋದಿಲ್ಲ. ನೆವತಕ್ಕೆ ಅದು ವ್ಯಾಪ್ತವಾಗಿದೆ. ಜೀವ ಅಕಸ್ಮಾತ್ ವ್ಯಾಪ್ತನಾಗಿದ್ದರೆ ಜೀವನಿಗೆ ಏನು ಬರ್ತಿದ್ದಿಲ್ಲ? ಉತ್ಕ್ರಾಂತಿ ಗತ್ಯಾದೇಹೆ, ಹೋಗೋದು ಬರೋದು ಬರ್ತಿರಲಿಲ್ಲ. ದೇಹ ಜೀವ ಹೋಗೋದು ಬರೋದು ಮಾಡ್ತಿದ್ದ ಅಂತ ಏನರ್ಥ? ಗತಾಗತಂ ಕಾಮಕಾಮಾ ಲಭಂತೆ, ವ್ಯಾಪ್ತಿ ಇಲ್ಲ ಅಂತ ಅರ್ಥ. ಇವೆಲ್ಲ ಲಾಜಿಕ್ ಕೂಡ, ವಿಷ್ಣು ಕೂಡ ಅದಕ್ಕೆ ನ್ಯಾಯ ಅಂತ ಹೆಸರು. ಆದಿಶಬ್ದೇನ ಸೂಕ್ಷ್ಮ ತೇಜೋ ರೂಪೇಣ ವ್ಯಾಪ್ತಿಯ ಸ್ಪರ್ಶಾದಿ ಜ್ಞಾನ ಉಪಪತ್ತಿ. ಇವೆಲ್ಲ ನಾನು ನಿತ್ಯ ಕೇಳೋ ಪ್ರಶ್ನೆಗಳು. ಜೀವ ಅಣುವಾಗಿದ್ದಾನೆ ಅಂತ ಹೇಳ್ತೀವಿ, ಎಲ್ಲೋ ಒಂದು ಕಡೆ ಇದ್ದಾನೆ ಅಂತ ತಿಳ್ಕೊಬೋಣ. ಜೀವ ಎಲ್ಲ ಕಡೆ ಇಲ್ಲ ಹೌದಲ್ಲೋ, ಮತ್ತೆ ಖಾಲಿ ಮುಳುಚುಚ್ಚರಿ ಯಾಕೆ ಅನುಭವ ಬರುತ್ತೆ ಆಗಿದ್ರೆ? ಹೌದಲ್ಲೋ, ಜೀವ ಎಲ್ಲೋ ಇದ್ದಾನೆ, ಬಾಯಲ್ಲಿ ತಿಂತೇವೆ ಹೊಟ್ಟೆಗೆ ಹೋಗುತ್ತೆ, ಮತ್ತು ಜೀವನಿಗೆ ಹೇಗೆ ತೃಪ್ತಿ ಆಗುತ್ತೆ? ಜೀವ ಎಲ್ಲ ಕಡೆ ಇದ್ಬಿಟ್ರೆ ಏನಾಗುತ್ತಾಗ? ಎಲ್ಲ ಆಗುತ್ತೆ ಅಂತ ಕೇಳಿದರೆ, ಅಲ್ಲ, ಜೀವ ಎಲ್ಲ ಕಡೆ ಇಲ್ಲ ಅಂತ ಹೇಳೋದಕ್ಕೆ ಆಧಾರ ಏನು ಕೊಟ್ಟಿದ್ದೇವೆ ನಾವೀಗ? ಉತ್ಕ್ರಾಂತಿ ಗತಿ, ಮೂಮೆಂಟ್ ಇರೋದೇ ಕಾರಣ. ಮತ್ತು ಅನುಭವಕ್ಕೆ ಬರುತ್ತಲ್ಲ ಎಲ್ಲ ಕಡೆ ಅಂತ ಕೇಳಿದರೆ, ಇಲ್ಲಿ ಕಾಲು ಮುಟ್ಟಿ ಅನುಭವ ಬರುತ್ತೆ, ತಲೆಗೆ ಅನುಭವ ಬರುತ್ತೆ, ಏನೇನು ಅನುಭವ ಬರುತ್ತೆ ಅಂತ ಕೇಳಿದರೆ ಅದಕ್ಕೆ ಹೇಳ್ತಾರೆ, ಇದಕ್ಕೆ ಜೀವ ವ್ಯಾಪ್ತಿ ಒಪ್ಪಬೇಕಾಗಿಲ್ಲ. ಏನು ಒಪ್ಪಿದ್ರೆ ಸಾಕು? ವ್ಯಾಪ್ತಿ ಒಪ್ಪಿದ್ರೆ ಸಾಕು. ಇವತ್ತು ಇಲ್ಲೆಲ್ಲ ಬೆಳಕಿದೆ, ಇಲ್ಲೆಲ್ಲ ದೀಪ ಇದೆಯಾ? ಗೊತ್ತಾಯ್ತಾ? ದೀಪ ಇರೋದು ಅಲ್ಲೊಂದು ಕಡೆಗೆ, ಇಲ್ಲಿ ಬೆಳಕು ಯಾಕೆ ಬಂತೀಗ? ಪ್ರಕಾಶವ ಪ್ರಕಾಶದಿಂದ ವ್ಯಾಪ್ತಿ ಆಗ್ತಾ ಇದೆ. ಅದಕ್ಕೆ ಜೀವ ಒಂದು ಕಡೆ ಇದ್ದಾನೆ, ಪ್ರಕಾಶ ಕಂಪ್ಲೀಟ್ ಕವರ್ ಆಗಿದೆ. ಅವಾಗ ಇಂಜೆಸ್ಟ್ ಅನಸ್ತೀಸೆ ಕೊಟ್ಟಾಗ ಏನಾಗುತ್ತೆ? ಕಟ್ ಆಗುತ್ತೆ. ಇವ್ರ ಪ್ರಕಾರ ಪ್ರಕಾಶನ ಜೀವನ ಆಗಿಬಿಟ್ಟು ಅನಸ್ತೀಸೆ ಕೊಟ್ಟಾಗ ಏನಾಗಬೇಕಾಗಿತ್ತು? ಇವನೇ ಹೋಗ್ಬಿಡ್ಬೇಕಾಗಿತ್ತು. ಗೊತ್ತಾಯ್ತಿಲ್ಲ? ಮರ್ಡರ್ ಕೇಸ್ ಆಗ್ತಿತ್ತು ಅನಸ್ತೀಸೆ ಕೊಟ್ಟು. ಏನಾಗ್ತಿತ್ತಾಗ ಮರ್ಡರ್ ಅನಸ್ತೀಸೆ ಕೊಡೋ ಉದ್ದೇಶ ಏನದು? ಜೀವ ಹೋಗೋದಲ್ಲ, ಡೀಲಿಂಗ್ ಆಗ್ಬೇಕಲ್ಲ ಅಷ್ಟೇ. ಉದಾಹರಣೆ, ದೀಪ ಇದೆ, ಅಡ್ಡ ಇಟ್ಬಿಡ್ತಾನೆ ಕೈ, ಅಟ್ನಾಳು ಅಡ್ಡ ಬರುತ್ತೆ ಅಷ್ಟೇ ಅಷ್ಟೇ ಹೊರತು ದೀಪ ಇದೆ, ಪ್ರಕಾಶ ಬರದಂತೆ ಮಾಡ್ತಿದ್ದೀವಿ ನಾವೇ. ಸೊ ಒಂದು ರೂಮ್ ತುಂಬ ಬೆಳಕು ಬರಬೇಕಾದ್ರೆ ಇಂಚ್ ಬೈ ಇಂಚ್ ದೀಪ ಇಡಬೇಕಾಗಿಲ್ಲ. ಒಂದು ದೀಪ ಎಲ್ಲ ಕಡೆ ಹರಡುತ್ತೋ ಇಲ್ಲೋ? ಒಂದು ಕಡೆ ಇರೋ ದೀಪ ಒಂದು ರೂಮನ್ನೆಲ್ಲ ವ್ಯಾಪಿಸೋ ಹಾಗೆ, ಒಂದು ಕಡೆ ಇರೋ ಜೀವ ಇಡೀ ದೇಹದ ಎಲ್ಲ ಕೆಲಸಕ್ಕೂ ಅವನು ರೆಸ್ಪಾಂಡ್ ಮಾಡ್ತಾನೆ. ಏನು ಆಶ್ಚರ್ಯ ಇದೆ? ಯಾರು ಗೊತ್ತಿದ್ದೆಲ್ಲ ಬ್ರಹ್ಮಸೂತ್ರ ಹೇಳ್ತಾ ಇದ್ದಾರೆ. ಪ್ರಕಾಶವತ್ ಅಂತ ಹೇಳಬೇಕಾದ್ರೆ ದೃಷ್ಟಾಂತ ಕೊಟ್ಟಿದ್ದಾರೆ. ಅದಕ್ಕೆ ಉತ್ಪತ್ತಿ ಮತ್ವಾದ ವಿನಾಶಿತ್ವಂ ಜೀವಸ್ಯ ಅನಿತ್ಯತ್ವೇ ತದಭೀಷ್ಟ ಮೋಕ್ಷಾದ್ಯ ಸಿದ್ಧೇಹೇ ಇತ್ಯಾದಿ ಒಂದೊಂದು ವಾಕ್ಯಗಳು ಅಂಥವೇನೆ. ಮತ್ತೆ ಈಶ್ವರ ಸೇವ ಕರ್ತೃತ್ವೇ ಕಲ್ಪನಾ ಲಾಘವಂ ಜೀವಸ್ಯ ಅಕರ್ತೃತ್ವೇ ಶಾಸ್ತ್ರ ವೈಯರ್ಥ. ನೋಡ್ರಿ, ಸುಮ್ಮನೆ ದೇವರು ಕರ್ತ, ನಾವು ಕರ್ತ ತಲೆ ಹರಟೆ ಬೇಡ ಬೇಡ ನಮಗೆಲ್ಲ ಕೂಡ. ಸಿಂಪ್ಲೆಸ್ಟ್ ಆನ್ಸರ್ ಮಾಡ್ಕೋಬೋಣ. ನಾವು ಕರ್ತ ಅಂತ ಹೇಳಿದ್ರೆ ನಿಮ್ಗೆ ಸಿಟ್ಟು ಬರುತ್ತೆ, ಹೌದಲ್ಲೋ? ನಾವು ಕರ್ತ ಅಂದ್ರೆ ದೇವರು ಬೈದಾಗುತ್ತೆ. ದೇವರೇ ಮಾಡ್ತಾನೆ ಬಿಡಿ, ನಮ್ದೇನಿಲ್ಲ ಅಂತ ಅನ್ಕೊಂಡ್ಬಿಟ್ರೆ, ಹೌದಲ್ಲ? ದೇವರೇ ಮಾಡ್ತಾನೆ ಅಲ್ಲ, ಎಲ್ಲ ನೀವೇ ಮಾಡ್ಕೊಂಡೋಗಿ ಸಿಟ್ಟು ಬಂದಾಗ ಏನು ಮಾಡಿ ನೀವೇ ಮಾಡ್ಕೊಂಡೋಗ್ರಿ ಅಂತಾರೆ ಆಗ್ಬೇಕು. ಎಲ್ಲ ದೇವರೇ ಮಾಡ್ಕೊಂಡೋಗ್ರಿ ಬಿಡ್ರಿ, ನಮ್ಗೆ ಗಡ್ಡೆ ಅನ್ನೋಯ್ತು ಅದರಿಂದ ಅಂತ ಯಾಕೆ ಅನ್ಬಾರ್ದು? ಇವತ್ತು ನಮ್ಮಲ್ಲಿ ಎರಡು ಗುಂಪಿದೆ, ದೇವ್ರನ್ನ ಒಪ್ಪದೇ ಇರೋ ಒಂದು ಗುಂಪು, ದೇವ್ರನ್ನ ಒಪ್ಪಿ ನಮ್ಮನ್ನೇ ಒಪ್ಪದೇ ಇರೋ ಇನ್ನೊಂದು ಗುಂಪು. ಎಲ್ಲ ದೇವರೇ ಮಾಡ್ತಾರೆ. ಆಚಾರ ಹೇಳ್ತಾರೆ, ಭಾಳ ಇಂಟ್ರೆಸ್ಟಿಂಗ್ ಅದು. ದೇವರನ್ನೇ ಒಪ್ಪೋದಿಲ್ಲ, ಎಲ್ಲ ನಾನೇ ಮಾಡ್ತೀನಿ ಅಂತ ಹೇಳ್ತಾನೆ. ಅವನು ಮಹಾಪಾಪಿ. ಅದೇ ರೀತಿಯಲ್ಲಿ ದೇವ್ರನ್ನ ಒಪ್ತಾನೆ, ನಾವೇನು ಮಾಡೋ ಎಲ್ಲ ದೇವರೇ ಮಾಡ್ತಾನೆ ಅಂತ ಹೇಳ್ತಾನೆ, ಅವನು ಮಹಾಪಾಪಿ ಅಂತ ಹೇಳ್ತಾನೆ. ಅರ್ಥ ಆಯ್ತಾ? ಎಲ್ಲ ನಾನೇ ಮಾಡ್ತೀನಿ ಅಂದ್ರೂ ಮಹಾಪಾತಕ, ಎಲ್ಲ ದೇವರೇ ಮಾಡ್ತಾನೆ ಅಂದ್ರೂ ಮಹಾಪಾತಕ. ಯಾತಕ್ಕೆ? ನಾವು ಪಾಪ ಮಾಡೋದು ಅವನೇ ಮಾಡ್ತಾನೆ ಅಂತ ಆಯ್ತಲ್ಲ, ತಪ್ಪಾಯಿತು. ಅದಕ್ಕೋಸ್ಕರ ಜೀವನ್ನೂ ಒಪ್ಪಬೇಕು, ದೇವರನ್ನೂ ಒಪ್ಪಬೇಕು. ದೇವರಿಗೆ ಕರ್ತೃತ್ವ ಎಂಥದ್ದು? ಸ್ವತಂತ್ರ ಕರ್ತೃತ್ವ. ನಮ್ಮ ಕರ್ತೃತ್ವ ಎಂಥದ್ದು? ಅಲ್ಪ ಕರ್ತೃತ್ವ, ಅಸಂತ್ವ, ಎರಡೆರಡಿದೆ ನಮ್ಮಲ್ಲಿ. ಅಲ್ಪ ಕರ್ತೃತ್ವ ಪ್ಲಸ್ ಅಸ್ವತಂತ್ರ ಕರ್ತೃತ್ವ. ಜೀವನಿಗೆ ಸರ್ವಕರ್ತೃತ್ವ ದೇವರಿಗೆ, ಪ್ಲಸ್ ಸ್ವತಂತ್ರ ಕರ್ತೃತ್ವ. ಈ ಡಿಫರೆನ್ಸ್ ಗೊತ್ತಾಗಿಬಿಟ್ರೆ ಒಪ್ಲೇಬೇಕು ನಾವು. ಇಲ್ದವ್ರು ಪಾಪ ಮುಂಡಕ್ಕೆ ರೆಸ್ಪಾನ್ಸಿಬಿಲಿಟಿ ಯಾರಿಗೆ ಬರಬೇಕೀಗ? ನಮಗೇನೆ. ಅದನ್ನು ಹೇಳ್ತಾರೆ, ಅದೇ ಈಶ್ವರ ಸೇವ ಕರ್ತೃತ್ವೇ ಕಲ್ಪನಾ ಲಾಘವಂ ಜೀವಸ್ಯ ಅಕರ್ತೃತ್ವೇ ಶಾಸ್ತ್ರ ವೈಯರ್ಥ. ಓಂ ಕರ್ತ ಶಾಸ್ತ್ರಾರ್ಥವತ್ವಾತ್ವಂ ಅದನ್ನು ಹೇಳಿದ್ರು. ತಸ್ಯಾಪಿ ಕರ್ತೃತ್ವೇ ಶಾಸ್ತ್ರಾರ್ಥ ಸಿದ್ಧೇಶ್ಚ. ಆ ಜೀವನಿಗೆ ಕರ್ತೃತ್ವ ಒಪ್ಪಲೇಬೇಕು ನಾವು ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು, ನಚ ಅಣುತ್ತೆ ಪ್ರಾಣಸ್ಯ ಮುಖ್ಯ ಪ್ರಾಣದೇವರ ಅಣುವ ವ್ಯಾಪ್ತರು ಅಂತ ಪ್ರಶ್ನೆ ಈಗ. ನಾವೆಲ್ಲ ಅಣುರು ಅಂತ ಒಪ್ಕೊಂಡಾಗಿದೆ. ಈಗ ಮುಖ್ಯ ಪ್ರಾಣದೇವರ ಮಂತೆ ಅಣುವ ಅಂತ ಪ್ರಶ್ನೆ ಈಗ. ನಮಗೇನಿಸುತ್ತೆ? ಅಣು ಆಗಿರಬಾರದು, ವ್ಯಾಪ್ತರೇ ಆಗಿರಬೇಕು ಬಹುಶಃ. ಯಾಕೆ? ಅನಂತಾನಂತ ಜೀವರಲ್ಲಿ 6,300,000 ಮಾಡಬೇಕಾದ್ರೆ ಅಣುವಾದ ಸಾಧ್ಯನ ಅದೆಲ್ಲ ಕೂಡ. ವ್ಯಾಪ್ತರಾಗಿರುವ ಲಾಜಿಕ್ ಅನಿಸುತ್ತೆ ನಮಗೆ. ಅಲ್ಲ, ಮುಖ್ಯ ಪ್ರಾಣದೇವರು ಕೂಡ ಏನಾಗಿದ್ದಾರೆ? ಅವರು ಅಣುವೇ ಆಗಿದ್ದಾರೆ. ಇದು ಬಹಳ ಇಂಟ್ರೆಸ್ಟಿಂಗ್. ಇದು ಮುಖ್ಯ ಪ್ರಾಣದೇವರು ಕೂಡ ಏನಾಗಿದ್ದಾರೆ? ಅಣುವೇ ಆಗಿದ್ದಾರೆ. ಮತ್ತಿಷ್ಟರೇ ಕೆಲಸ ಮಾಡ್ತಾರೆ ಅಂದರೆ ಮಾಡ್ತಾರೆ. ಅವರು ಅಣಿಮಾದಿ ಶಕ್ತಿಯಿಂದ ಮಾಡ್ತಾರೆ ಹೊರತು ದೇವರು ಸರ್ವತ್ರ ವ್ಯಾಪ್ತಾನೆ. ಮುಖ್ಯ ಪ್ರಾಣ ಸರ್ವತ್ರ ವ್ಯಾಪ್ತಾನ. ಲಕ್ಷ್ಮೀನಾರಾಯಣರು ಬಿಟ್ಟರೆ ಉಳಿದವರು ಯಾರು ಏನಲ್ಲ, ವ್ಯಾಪ್ತಾರಲ್ಲ. ಗೊತ್ತಾಯ್ತಾ? ಆದರೆ ವ್ಯಾಲ್ಯೂ ಭಾರಿ ಜಾಸ್ತಿ, ನಮಗೆ ಖುಷಿ. ಅಂತೂ ವಾಯುದೇವರು ನಮ್ಮಂತೆ ಅಣು ಬಿಡಿ ಅವರು ಕೂಡ ಅಂತ ಕೇಳಿದರೆ, ಒಂದು ಕೆ ಜಿ ಬಂಗಾರ ಇದೆ, 1 ಕೆ ಜಿ ಕಬ್ಬಿಣ ಇದೆ, ಎರಡು 1 ಕೆ ಜಿ 1 ಕೆ ಜಿನೇ, ಎರಡು ಈಕ್ವಲ್ ಆಗುತ್ತಾ? ಈಕ್ವಲ್ ಆದ ಗತಿ ಏನಾಗಬೇಕು ಲೆಕ್ಕ ಹಾಕಿ? ಎಲ್ಲರೂ 1 ಕೆ ಜಿ ಕಬ್ಬಿಣ ಕೊಟ್ಟು 1 ಕೆ ಜಿ ಬಂಗಾರ ತಂದು ಮನೆ ತುಂಬ ಏನು ಮಾಡ್ತಿದ್ರು? ಬಂಗಾರ ಇಟ್ಕೊಂಡ್ಬಿಡ್ತಿದ್ರು. ಎರಡು 1 ಕೆ ಜಿ 1 ಕೆ ಜಿ ವ್ಯಾಲ್ಯೂ ಈಕ್ವಲ್ ಆಗಿದೆಯಾ? ಆಗಲಿಲ್ಲ. ಸೊ ಅಣು ಅಣ್ಣೊಂದು ಮಾತ್ರಕ್ಕೆ ಏನಲ್ಲ, ಅಣು ಅಣ್ಣೊಂದು ಮಾತ್ರಕ್ಕೆ ಏನಲ್ಲ, ಭೇದ ಇದ್ದೇ ಇದೆ. ಅಣು ಅಣುಗೂ ಭೇದ ಇದೆ ಎಂಬುದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ರೋಗಗಳ ವೈರಸ್ಗಳಿರುತ್ತೆ. ಎಲ್ಲ ರೋಗಗಳು ವೈರಸ್ ಒಂದೇನಾ? ಗೊತ್ತಾಯ್ತಾ? ಒಂದೇ ರೋಗ ಎಲ್ಲ ಒಂದೇ ರೋಗ ಬರಬೇಕಾಗಿತ್ತು, ಬೇರೆ ಬೇರೆ ರೋಗ. ಅಷ್ಟು ಸೂಕ್ಷ್ಮದಲ್ಲೂ ಏನಿದೆ ಅದರೊಳಗೆ ವ್ಯತ್ಯಾಸ ಇದೆ. ಸೊ ವಾಯುದೇವರ ಸಾಮರ್ಥ್ಯನೇ ಬೇರೆ, ನಮ್ಮ ಸಾಮರ್ಥ್ಯನೇ ಬೇರೆ. ಆದ್ರಿಂದಾಗಿನೇ ಅವರ ಅಣುವಾದ ಮಾತ್ರಕ್ಕೆ ನಮ್ಮಂತೆ ಆಗೋದಿಲ್ಲ. ಅಣುವಾಗಿದ್ದು ಕೂಡ ಸ್ವಾಮಿನ ಸರ್ವಾಂತರಾತ್ಮನ್ ಅಜರ ಜರಯಿತಃ ಜನ್ಮವೃತ್ಯಾಮಯಾನ ಅದು ಕೂಡುತ್ತೆ ಅಂತ ಹೇಳ್ತಾರೆ. ಇವತ್ತು ಡೆಲ್ಲಿಗೆ ಹೋಗಿ ಬರ್ತಾರೆ, ನಡ್ಕೊಂಡು ಹೋಗ್ತಾನೆ, ಪ್ಲೇನಲ್ಲಿ ಹೋಗಿ ಬರ್ತಾನೆ. ನಡ್ಕೊಂಡು ಹೋಗಿ ಬರೋ ಸೈಜು ಅದೇ, ಪ್ಲೇನಲ್ಲಿ ಹೋಗಿ ಬರೋ ಸೈಜು ಅದೇ. ಅವ್ನು ಬೇಗ ಹೋಗಿ ಬರ್ತಾನೆ, ಅದಕ್ಕೆ ಪ್ಲೇನಲ್ಲಿ ಹೋಗಿ ಬಂದು ಅದಕ್ಕೆ ಬೇಗ ಹೋಗಿ ಬರ್ತಾನೆ ಅಷ್ಟೇ ಹೊರತು ಇವ್ರ ಸೈಜ್ ವೇರಿ ಆಗಲಿಲ್ಲ. ಪ್ಲೇನಲ್ಲಿ ಕೂತಷ್ಟು ಸೈಜ್ ವೇರಿ ಆದಾಗದು ಏನು ಮಾಡ್ತಾರೆ ಜನಗಳು? ಇಲ್ಲ, ಹೋಗ್ತಿದ್ದಿಲ್ಲ, ಇಲ್ಲ ಅಲ್ಲೇ ಹಿಡಿತಿದ್ದಿಲ್ಲ, ಎರಡರಲ್ಲೊಂದು ಹೋಗ್ತಾ ಇರಲಿ, ಅಲ್ಲ ಹಿಡ್ಕೊಂಡು ಕೂತ್ಕೊಂಡು ಅಲ್ಲೇ ಕೂತ್ಬಿಡ್ತಿದ್ರು. ಅದೇ ಸೈಜ್ ವೇರಿ ಆಗದೇನೆ ಹೋಗ್ಲಿಕ್ಕೆ ಬರುತ್ತೆ ತಾನೇ? ಅದೇ ಸೈಜ್ ವೇರಿ ಆಗದೇನೆ ಯೋಗ ಶಕ್ತಿಯಿಂದ ಮಾಡಕ್ಕೆ ಬರುತ್ತೆ. ಆದ್ದರಿಂದ ಸರಿಯಾದದ್ದು. ನೋಡಿ, ಈ ಗಲಾಟೆಗಳೇ ಬೇಡ, ಒಂದು ಕೆಲಸ ಮಾಡೋಣ. ಭೂತ ಬಂಧಸ್ತು ಸಂಸಾರೋ ಮುಕ್ತಿಸ್ತೇಭ್ಯೋ ವಿಯೋಚನಂ. ಸಂಸಾರ ನಮ್ಮ ಮುಕ್ತಿ ಸಂಸಾರ ಬೇರೆ ಅಲ್ಲ. ನಾವು ದೇಹದಲ್ಲಿದ್ದೇವಲ್ಲ, ಇದೇ ಸಂಸಾರ. ದೇಹ ಬಿಟ್ಟು ಹೋಗ್ತಾರೆ, ಅದೇ ಮುಕ್ತಿ ಅಂತ ಯಾಕೆ ತಿಳ್ಕೊಂಡ್ಬಿಡಬಾರ್ದು ಅಂತ ಕೇಳಿದರೆ, ಒಳ್ಳೆ ಚಾರ್ವಾಕ ತಿಳ್ಕೊಂಡಿರೋದೇ ಹಾಗೆ. ಗೊತ್ತಾಯ್ತಾ, ಭೂತಬಂಧಸ್ತು ಸಂಸಾರೋ ಮುಕ್ತಿಸ್ತೇಭ್ಯೋ ವಿಮೋಚನಂ ಅದಕ್ಕೆ ಹೇಳ್ತಾರೆ. ಬಹಳ ಇಂಪಾರ್ಟೆಂಟ್ ಇವೆಲ್ಲ ಕೂಡ. ಇವೆಲ್ಲ ತಿಳ್ಕೊಳ್ಳದೆ ಹೋದರೆ ನಮ್ಮ ಸಾಧನೆ ಮಾಡಲಿಕ್ಕೆ ಬರೋದಿಲ್ಲ. ಒಬ್ಬ ಕಷ್ಟಪಟ್ಟು ಒಬ್ಬರು ಏಕಾಶ ಉಪಾಸಾದಿಗಳನ್ನ ಮಾಡ್ಕೊಂಡು ಬದುಕಿದ, ಇನ್ನೊಬ್ರು ಸಿಕ್ಕಾಪಟ್ಟೆ ತಿಂದು ಬದುಕಿದ, ಇಬ್ಬರು ಸತ್ತೋದ್ರು. ನೋಡಿದರೆ ಏನಿದ್ರಿ ಪುಣ್ಯ ಪಾಪ, ಇವನು ಸುಟ್ಟೋದ ಅವನು ಸುಟ್ಟೋದ, ಮಾಡಿ ಸತ್ತ ಇವನು ತಿಂದು ಎಂಜಾಯ್ ಮಾಡಿದ ಅಂತ ಅದು ಬೇರೆ ಪಾಯಿಂಟ್ ಹಾಕಿ ಇಟ್ಕೋಬಾರ್ದು. ಅದೇ ದೃಢಂಕೃತ ಕೃತಂಪಿಬೇತ್ ಅಂತ ಹೇಳಿದವು. ಇವತ್ತು ಸೈನ್ಸ್ಗೂ ಆಗದೇ ಇರೋ ಉತ್ತರ ಇದು ಅಂತ ಹೇಳ್ತಾರೆ. ತಿಳ್ಕೊಂಡಿದ್ದೀರಿ, ನಮ್ಮ ಎದುರಿಗೆ ಇವತ್ತು ಪೇಪರ್ಲ್ಲಿ ಬೆರೀತಿರ್ತೇವೆ ಕೆಲವರೆಲ್ಲ ನೋಡ್ರಿ, ಒಂದು ಬಾಡಿ ಬರ್ನ್ ಮಾಡ್ತೀವಿ, ಏನಿರುತ್ತೆ ಅದರೊಳಗೆ, ಏನೇನು ಎಲ್ಲ ಬೂದಿ, ಏನು ಮನಸ್ಸು ಎಲ್ಲಿರುತ್ತೆ, ಸಂಸ್ಕಾರ ಏನಿದೆ, ಜೀವ ಎಲ್ಲಿದ್ದಾನೆ, ಜೀವ ಹಾಳಾಗಿ ಹೋದಾಗ ತಿಳ್ಕೊಂಬೇಡ ಹೋಗಲಿ, ಅವ್ನು ಹಿಂದೆ ಹೋಗ್ಲಿಕ್ಕೆ ಏನಿದೆ ಅಲ್ಲಿಗ, ಎಲ್ಲ ಎಷ್ಟಾಗಿದೆ ಅಂತ ಹೇಳ್ತಾರೆ. ತಪ್ಪು, ಜೀವ ಸೂಕ್ಷ್ಮ, ಅವನ ಸೂಕ್ಷ್ಮ ಶರೀರದ ಒಂದು ಜೀವನಿಗಿದೆ, ಎಲ್ಲ ಪ್ಯಾಕಪ್ ಆಗೋಗುತ್ತೆ. ಕಂಪ್ಯೂಟರ್ಲ್ಲಿ ವರ್ಕ್ ಮಾಡಿಬಿಟ್ಟ, ಫ್ಲಾಪಿ ಎಲ್ಲ ಹಾಕೊಂಡು ಹೋಗ್ಬಿಟ್ಟ ಆ ಕಡೆ, ಪೆನ್ಡ್ರೈವಲ್ಲಿ ಮಾಡಿದ್ದಲ್ಲಿ ಎಲ್ಲಿದೆ ಈಗ ಕಂಪ್ಯೂಟರ್ ಪೆಂಡ್ರೈವ್, ಇಷ್ಟೇ ಎಷ್ಟು ಪೆಂಡ್ರೈವ್, ಇಷ್ಟು ದೊಡ್ಡ ಕಷ್ಟಪಟ್ಟು ಮಾಡಿ ಇಷ್ಟೇ ಎಷ್ಟು ಸೇರ್ಕೊಂಡ್ಬಿಟ್ಟಿದೆ. ಅರ್ಥ ಆಯ್ತಾ ಈಗ? ಆಟ ಜೀವನ ಸೂಕ್ಷ್ಮ ಭಾಗ ಇದೆ, ಅದರಲ್ಲಿ ಸೇರುತ್ತೆ. ದೇರ್ಫೋರ್ ಸತ್ತ ಅಂತ ಹೇಳಿದರೆ ದೇಹ ಬಿಟ್ಟನೇ ಹೊರತು ಸಂಸ್ಕಾರ ಬಿಟ್ಟಿಲ್ಲ ಅವನು. ಸಂಸ್ಕಾರ ನಮ್ಮ ಜೊತೆಗೆ ಏನಾಗ್ತಾ ಇದೆ, ಹೋಗ್ತಾನೇ ಇದೆ. ಮತ್ತು ಪೃಥ್ವಿ ಅಪ್ತೇಜಸ್ ಮೊದಲಾದ ಭೂತಗಳು ಕೂಡ ಪೂರ್ತಿ ಬಿಟ್ಟು ಹೋಗೋದಿಲ್ಲ, ಪಾರಿಶೈಲಿ ಫಾಲೋ ಮಾಡುತ್ತೆ ಅಂತ ಹೇಳ್ತಾರೆ. ಪಾರಿಶೈಲಿ ಉಳ್ಕೊಂಡಿದ್ದೆ, ಪಾರಿಶೈಲಿ ಫಾಲೋ ಮಾಡುತ್ತೆ. ನಿಮಗೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಕೈಲಿ ಇದಿತ್ತು, ಸೀಮೆ ಎಣ್ಣೆ ಇತ್ತು, ಬಿಟ್ಬಿಟ್ಟೆ ಕೆಳಗಡೆಗೆ, ಒಂದು ಚೂರು ಇಲ್ಲ, ಎಲ್ಲ ಚೆಲ್ಲಿಬಿಟ್ಟಿದ್ದಾರೆ. ವಾಸನೆ ಇದೆಯಲ್ಲ ವಾಸನೆ, ಈಗ ನೋಡಿದರೆ ವಾಸನೆ ಯಾವುದು ಗೊತ್ತಾಗಲಿಲ್ಲ ನಿಮಗೆ, ದೂರ ಇದ್ದೇನೆ ಗೊತ್ತಾಗಲಿ, ಹತ್ತಿರ ಇದ್ದೇನೆ ವಾಸನೆ ಗೊತ್ತಾಗ್ತಾ ಇದೆ. ಅರ್ಥ ಆಯ್ತಾ ಈಗ? ಇಲ್ಲವರು ಸೀಮೆ ಎಣ್ಣೆ ಇಟ್ಕೊಂಡು ಕೆಳಗಿಟ್ಟು ಊಟ ಮಾಡೋಕ್ಕೆ ಸಾಧ್ಯ ಉಂಟಾ ನಮಗೆ? ಯಾಕೆ? ವಾಸನೆ ಎಷ್ಟು ತೊಳ್ಕೊಂಡು ಹೋಗ್ತಾನೆ, ಬಾತು ತೊಳ್ಕೊಂಡು ನೀರು ಹಾಕ್ತಾ ಹೋಗಲಿಲ್ಲ, ಇದನ್ನ ಹಾಕ್ಕೊಂಡು ಹೋಗಲಿಲ್ಲ, ಎಷ್ಟು ತೊಳ್ಕೊಂಡು ಹೋಗಲಿಲ್ಲ, ಸ್ವಲ್ಪ ಬಿಡ್ರಿ ಗಾಳಿ ಹೋಗುತ್ತೆ, ಅದು ಬೇರೆ ಹೇಳ್ತಾರೆ. ಮತ್ತೆ ಮತ್ತೆ ತಕ್ಷಣ ಅವ್ರು ಸ್ವಲ್ಪ ಬಿಡಬೇಕಾದ್ರೆ ಎಷ್ಟು ಸ್ಟೇಜಿಗೆ ಹೋಗ್ಬೇಕು, ಅವ್ರು ಸೀಮೆ ಎಣ್ಣೆ ಬಿಟ್ಟು ಹೋಗ್ಬೇಕಾದ್ರೆ ಎಷ್ಟು ಒದ್ದಾಡ್ಬಿಡ್ತೇವೆ. ಅನಾದಿ ಕರ್ಮದ ಸಂಬಂಧ ಹೋಗ್ಬೇಕಾದ್ರೆ ಎಷ್ಟು ಕಷ್ಟ ಇದೆ ಗೊತ್ತಾ? ಅದು ಸುಲಭ ಹೋಗೋದಿಲ್ಲ, ಅದು ಹೋಗ್ಬೇಕಾದ್ರೆ ದೇವರ ದಯನೇ ಬೇಕೇ ಹೊರತು ಬೇರೆ ಇಲ್ಲ. ಇದನ್ನೆಲ್ಲ ಯೋಚನೆ ಮಾಡಬೇಕು. ನಮ್ಮ ಸೀಮೆ ಎಣ್ಣೆ ವಾಸನೆ ಎಷ್ಟು ಗಟ್ಟಿ ಅಂತ ಗೊತ್ತು, ನಮ್ಮ ಕರ್ಮದ ವಾಸನೆ ಎಷ್ಟೊಂದು ಗೊತ್ತಾಗಿಲ್ಲ, ಅದು ಇರಬೇಕು ಅಂತ ಹೇಳ್ತಾರೆ. ಗಾಯನೇ ಅದು ಒಂದ್ಸರಿ ಒಂದು ಕ್ಷಣ ಗಾಯ ಆಗಿಬಿಡುತ್ತೆ, ವಾಸಿ ಆಗೋದು ಎಷ್ಟು ಕಷ್ಟ, ಕಲೆ ಹೋಗೋದು ಎಷ್ಟು ಕಷ್ಟ, ಕೆಲವು ಕಲೆ ಹೋಗೋದೇ ಇಲ್ಲ, ಪರ್ಮನೆಂಟಾಗಿ ಉಳ್ಕೊಂಡ್ಬಿಡುತ್ತೆ. ನಚೆ ವಿರಿಂಚಶ್ಯಾತ್ ಕರ್ತೃತ್ವ ಶಕ್ತೇ ಹೇ, ಮತ್ತೆ ಹೇಳ್ತಾರೆ, ನಚೆ ಅಪಾಮ ಸೋಮಂ ಅಮೃತ ಭೂಮಾವಿತಿ ವಿಶೇಷತ ಇವ ಮೋಕ್ಷ ಫಲಸ್ಯಾಪ್ಯುಕ್ತೇ ಹೇ ಕರ್ಮ ಇವ ತತ್ ಸಾಧನಮಿತಿ ಮಂತವ್ಯಂ. ನೋಡ್ರಿ, ನಾವು ಸ್ವರ್ಗಕ್ಕೆ ಹೋಗ್ಬಿಡೋಣ, ಅದಕ್ಕೆ ಕರ್ಮಾಚರಣೆ ಮಾಡಿದ್ರೆ ಸಾಕು ಅಂತ ಹೇಳ್ತಾರೆ. ಯಜ್ಞ ಮಾಡೋದು, ಸೋಮರಸ ಕುಡಿಯೋದು, ಸ್ವರ್ಗಕ್ಕೆ ಹೋಗೋದು, ನಿಮ್ಗೆ ಜ್ಞಾನಾಗಿನ ಕೃತ ನಮಗೇನಾಗಬೇಕಾಗಿದೆ ಈಗ? ಈ ದನಕಾಯರು ಏನಂತಾರೆ ಯಾವಾಗಲೂ, ನೀವು ಓದು ಬೇಡ, ಬರಹ ಬೇಡ, ನಮ್ಮ ಎತ್ತಿದೆ, ಕೋಣ ಇದೆ, ಮೇಕೆ ಇದೆ, ಆ ಮಾಡಿಸಿ ಮೇಯಿಸ್ಕೊಂಡು ಆರಾಮ ಇದ್ಬಿಡ್ತೇವೆ, ಹೇ ಹೇ ಅಂತ ಓಡಾಡ್ಕೊಂಡು ಸಾಕೇ ಸಾಕೆ ನಮಗೆ. ಗೊತ್ತಾಯ್ತಾ? ಯಾಕೆ ಅವ್ರು ಹೇಳೋ, ಅವ್ರಿಗೆ ಅನಿಸ್ತದೆ ನಮಗೆ ಇವತ್ತು ಮೋಕ್ಷ ಬೇಡ, ಕೆಲವರಿಗೆ ಸ್ವರ್ಗ ಬೇಡ, ಅವರಿಗೆ ಓದೇ ಬೇಡ, ಭೂಲೋಕದ ಅನೇಕ ಜನಕ್ಕೆ ಓದಲೇ ಬೇಡ. ಅಪ್ಪಪ್ಪ ನಾವು ಓದಿ ಏನು ಮಾಡೋದು, ಹಳ್ಳಿವರೆಗೆ ಕೇಳಿ ಓದಿ ಏನು ಮಾಡಬೇಕಾಗಿದ್ದೀರಿ ನಾವು ಅಂತಾರೆ. ಓದಿ ಏನು ಮಾಡೋಕ್ಕೆ, ಕುರಿ ಕಾಯಿಲೆ ಓದಬೇಕಾ, ದನ ಕಾಯಿಲೆ ಓದಬೇಕಾ, ಸಾಕು, ಆ ಪ್ರಪಂಚನೇ ಅಷ್ಟು ಪಾಪ. ಅದೇ ರೀತಿ ಕರ್ಮದಿಂದ ಸ್ವರ್ಗ ಆಗ್ತದೆ, ಸಾಕು ನಮಗೆ, ಯಾಕೆ ಮೋಕ್ಷ ತೊಗೊಂಡು ಯಾಕೆ ಗದ್ದಾಡಬೇಕು ಅಂತ ಕೇಳಿದರೆ ಹಾಗಲ್ಲ. ಮೋಕ್ಷ ಅಂಬೋದೇನದು, ಬರೀ ಕರ್ಮಕ್ಕೆ ಸಿಗ್ತಕ್ಕಂಥದ್ದಲ್ಲ. ಸ್ವರ್ಗ ಅನಿತ್ಯ, ಮೋಕ್ಷ ನಿತ್ಯ. ಸರಿ, ನಿತ್ಯವಾದ ಮೋಕ್ಷನೇ ಕರ್ಮದಿಂದ ಪಡೆಯೋಣ ಅಂತ ಕೇಳಿದರೆ ಅದು ಸಾಧ್ಯ ಇಲ್ಲ. ಈ ಓದ್ದೇ ಇದ್ದ ಆಫೀಸರ್ ಆಗೋ ಚಾನ್ಸ್ ಇದೆಯಾ? ಏನು ಓದಿಲ್ಲ ಆಫೀಸರ್ ಮಾಡೋ ಚಾನ್ಸ್ ಇದೆಯಾ? ಅದು ಕೂಲಿಯಲ್ಲಿ ಸೀನಿಯರ್ ಕೂಲಿ ಆಗ್ಬೋದೇ ಹೊರತು ಆಫೀಸರ್ ಅಲ್ಲ ಸಾಧ್ಯ ಇಲ್ಲ. ಹೊತ್ತಾನೆ ಸೀನಿಯರ್ ಕೂಲಿ, ಬಹುತ್ ಸೀನಿಯರ್ ಕೂಲಿ ಆಗ್ಬೋದು, ಅವನು ಆಫೀಸರ್ ಆಗೋದಿಲ್ಲ. ಆಫೀಸರ್ ಆಗಿ ಏನು ಬೇಕು, ಅವನು ಓದಿರಲೇಬೇಕು. ಸೊ ಮೋಕ್ಷಕ್ಕೋಗಲ್ಲ, ಏನಾಗಬೇಕು, ಅವನು ಜ್ಞಾನ ಇರಲೇಬೇಕು. ಇವತ್ತು ನಾ ಅದೊಂದು ಬಿಟ್ಟು ಏನಾರು ಹೇಳಿ ಅಂತ ನಾವು ಅದೊಂದು ಬಿಡಬಾರ್ದು ಅಂತ ಅವರು ಇಲ್ಲೇ ಗಲಾಟೆ ಇದ್ದಾರೆ. ನಮಗೂ ಅವರಿಗೆ ಗಲಾಟೆ ಇಷ್ಟೇನೆ. ಕೊನೆಗೆ ಹೇಳ್ತಾರೆ, ನನ್ನ ಇನ್ನೊಂದು ಪಂಥ ಇದ್ದರೆ ಹೇಳಿಬಿಡಿ, ನಾಣ್ಯ ಪಂಥ ಏನಾಯ ವಿದ್ಯತೆ, ಇನ್ನೊಂದು ದಾರಿ ಇಲ್ಲವೇ ಇಲ್ಲ. ಪಾಸ್ ಆಗಲಿಕ್ಕೇನೆ ಬರೆಯೋದೊಂದೇ ದಾರಿ ತಾನೆ? ಬೇರೆ ಹುಡುಕೋರು ಇದ್ದಾರೆ, ಇಲ್ಲ ಅಂತೇನಲ್ಲ, ಕಾಪಿ ಹೊಡೆಯೋರು ಇದ್ದಾರೆ, ದುಡ್ಡು ಕೊಡೋರು ಇದ್ದಾರೆ, ಪ್ರಿಂಟೇ ಮಾಡ್ತಾರೆ ಡೈರೆಕ್ಟಾಗಿ, ಅವರೆಲ್ಲ ಏನವೆಲ್ಲ ಕೂಡ ಆಯ್ತಪ್ಪ, ಕಟ್ಟಿಬಿಟ್ಟು ಪ್ರಿಂಟ್ ಮಾಡಿ ನಿಂತು ಇಟ್ಕೊಬೇಡ. ಜ್ಞಾನ ಬಂತ ನಿಮಗೀಗ? ಪ್ರಿಂಟ್ ಆದ ಮಾತ್ರಕ್ಕೆ ಡಾಕ್ಟರ್ MBBS ಹಾಕೊಂಡು ಮಾತ್ರಕ್ಕೆ ಡಾಕ್ಟರ್ ಆಗಿಬಿಡ್ತಾನ? ಅದು ಹೇಗೆ ಬರಬೇಕು? ಅದು ಓದಿ ಓದೇ ಬರಬೇಕು. ಅದೇ ರೀತಿಯಲ್ಲಿ ಜ್ಞಾನ ಅನ್ನೋದನ್ನು ಸಾಧನೆ ಮಾಡಿ ತರಬೇಕು ಹೊರತು ಬರೀ ಕರ್ಮದಿಂದ ಜ್ಞಾನ ಬರೋದಿಲ್ಲ. ಅಲ್ರಿ, ನಾನು ನರಕಕ್ಕೆ ಹೋಗಲ್ಲ, ತಯಾರು ಬಿಡಿ ಅಂತ ಹೇಳ್ಬಿಟ್ಟು ಕೊನೆಗೆ ಎಲ್ಲಿ ಸಿಟ್ಟು ಬಂತು ಅಂತ ಕೇಳಿದ್ರೆ ಅವನಿಗೆ, ನಾನೇನೇನು ನರಕಕ್ಕೆ ಹೋಗ್ತೇನೆ ಗ್ಯಾರಂಟಿ. ನಾನು ಒಂದು ದಿವಸ ಬಿಟ್ಟು ವಾಪಸ್ ಬರ್ತೀನಿ, ನಾನು ನರಕಕ್ಕೆ ಹೋಗಿ ಜೈಲಿಗೆ ಹೋದ್ರೆ ವಾಪಸ್ ಬರೋದಿಲ್ಲ. ಕೆಲವರು ಜೈಲಿಗೆ ಹೋದ್ರೆ ಟಾಟಾ ಮಾಡಿ ಹೋಗ್ತಾರೆ, ಮತ್ತೆ ಬರ್ತೀನಲ್ಲೇ ಹುಷಾರು ಅಂತ ಹೇಳ್ಬಿಟ್ಟು. ಆ ಥರ ಯಾಕೆ ಹೋಗ್ಬಾರ್ದು ನರಕಕ್ಕೆ ನಾವೀಗ? ಇವತ್ತು ಎಲ್ಲದಕ್ಕೂ ತಯಾರು ಅಂತ ಜನ ಇದ್ದಾರೆ. ಅದಕ್ಕೆ ಉತ್ತರ ಕೊಡ್ತಾರೆ, ನರಕಕ್ಕೆ ಹೋದ್ಮೇಲೆ ವಾಪಸ್ ಬರ್ತೀನಿ ತಿಳ್ಕೊಂಬಿಡಬೇಡ, ನಿತ್ಯ ನರಕ ಅಂತ ಬೇರೆ ಇದೆ, ವಾಪಸ್ ಬರದೇ ನರಕ ಇದೆ ಅಂತ ಹೇಳ್ತಾರೆ, ಅಲ್ಲಿ ಪಂಚಿತ ಆಗುತ್ತವನು. ನಚ ನರಕ ಭೋಗಸ್ಯ ಅನಿತ್ಯತ್ವ ಕಥನಾತ್, ನಿತ್ಯ ನರಕ ಹೋಗ್ತೀರಿ ವಿರುದ್ಧ, ನಿತ್ಯ ನರಕ ಹೋಗ್ತಿಲ್ಲ ಅಂತ ತಿಳ್ಕೊಂಬಿಡಬೇಡ, ನಿತ್ಯ ನರಕಗಳಿವೆ. ರೌರವೋತ ಮಹಾಂಶೈವ ವನ್ನಿರ್ ವೈತರಣಿ ತಥಾ ಕುಂಭೀಪಾಕ ಇತಿ ಪ್ರೋಕ್ತಾನಿ ಅನಿತ್ಯ ನರಕಾಣಿತು ತಾಮಿಶ್ರಸ್ಯ ಅಂಧತಾಮಿಶ್ರೌ ದೌ ನಿತ್ಯವು ಸಂಪ್ರಕೀರ್ತಿತವು. ಆಯ್ತಾ? ರೌರವ, ಮಹಾನ್ ರೌರವ, ವನ್ನಿ, ವೈತರಣಿ, ಕುಂಭೀಪಾಕ ಅಂಥೇಳಿ ಐದು ನರಕ, ಮಹಾದೊಡ್ಡ ನರಕಗಳು, ಆದರೆ ಅನಿತ್ಯ ನರಕಗಳೇ. ಇನ್ನೆರಡಿವೆ, ತಾಮಿಶ್ರ ಅಂಧ ತಾಮಿಶ್ರ ಅಂತೇಳಿ. ಅವೆಲ್ಲ ಏನವು? ನಿತ್ಯ ನರಕಗಳಾದ್ರಿಂದ ಅಲ್ಲಿ ಹೋಗ್ತೇನೆ ಅಂತ ಹೇಳಿ ಬರೋಂಗಿಲ್ಲ. ನಿನ್ನೆ ಹೋದ್ರೆ ಹೋದಾಗ ಲೆಕ್ಕ ಅಲ್ಲಿಗೆ, ಅವಾಗ ಅನಿಸುತ್ತೆ ಓ ಹಾಗಿದ್ರೆ ಹೋಗಬಾರ್ದು ಅನಿಸುತ್ತೆ ನಮಗೆ. ಎಲ್ಲ ಯೋಚನೆ ಮಾಡಬೇಕು ನಾವೀಗ. ಮೋಕ್ಷಕ್ಕೆ ಹೋಗಲೇಬೇಕು, ನಿತ್ಯ ವಾಪಸ್ ಬರೋದಿಲ್ಲ. ತಮಸ್ಸಿಗೆ ಹೋಗಲೇಬಾರ್ದು, ನಿತ್ಯ ವಾಪಸ್ ಬರೋದಿಲ್ಲ ಆಮೇಲೆ. ಆದ್ದರಿಂದ ಯಾವಾಗಲೂ ಕೂಡ ನಮಗೆ ತಮಸೋಮ ಜ್ಯೋತಿರ್ಗಮಯ. ತಮಸೋಮ ಇನ್ನೊಂದು ಅರ್ಥ, ಅಂದರ್ ತಮಸ್ಸಿಗೆ ಹೋಗಬಾರ್ದು ನಾವು, ಮೋಕ್ಷಕ್ಕೆ ಹೋಗಬೇಕು ಅಂತ ಅರ್ಥ. ಅಂದರ್ ತಮಸಃ ಮ ಜ್ಯೋತಿ ಅಂದ್ರೆ ಏನು? ಮೋಕ್ಷ, ಜ್ಯೋತಿರ್ಲೋಕ, ಅಲ್ಲಿ ಹೋಗಬೇಕು ಅಂತ ಭಾವನೆ ಬರಬೇಕೇ ಹೊರತು ಇದು. ಶಾಸ್ತ್ರ ಓದಿದಾಗ ನಮಗೆ ನಮ್ಮ ಜೀವನ ಎಷ್ಟು ದೊಡ್ಡದು, ನಮ್ಮ ಹುಡುಗರು ಏನು ತಿಳ್ಕೊಂಡಿರ್ತಾರೆ, ಹುಟ್ಟುತ್ತಾನೆ ಸಾಯ್ತಾನೆ ಮುದುವೆತ್ತ ಅಷ್ಟೇ. ತಪ್ಪು ಶಾಸ್ತ್ರ ಓದಿದಾಗ ಗೊತ್ತಾಗುತ್ತೆ ನಮ್ಮ ಜೀವ ಎಷ್ಟು ಹಳೇ ಕಾಲದ ಬಂದಿದೆ, ಮುಂದೆ ಎಷ್ಟು ಹೋಗ್ಬೇಕಾಗಿ ಎಲ್ಲ ಯೋಚನೆ ಮಾಡ್ತಾರೆ. ಅರ್ಥ ಆಯ್ತಾ? ಈಗ ಚಿಕ್ಕ ಮಕ್ಕಳಿಗೆ ಯಾವನೆಗೋದ್ರು ಸ್ವಂತ ಅಂತ ಅನಿಸ್ಬಿಡುತ್ತೆ ಅವ್ರಿಗೆ. ಅವ್ರು ಹೇಳ್ತಾರೆ, ನೋಡು ನಮ್ಮ ಮನೆಯೆಲ್ಲ ಹುಷಾರು ಅಂತ ಹೇಳಿ ಹೇಳಿ ಅಭ್ಯಾಸ ಮಾಡಿಸ್ಬೇಕು ಅವ್ರಿಗೆ. ಅವ್ರಿಗೆ ಅಷ್ಟೇ ಗೊತ್ತಿರುತ್ತೆ, ಇದು ಕೂತಾಗಲೇ ಸ್ವಂತ ಅಂತ ತಿಳ್ಕೊಂಡ್ಬಿಡ್ತಾರೆ. ದೊಡ್ಡವ್ರಿಗೆ ಎಚ್ಚರ ಇರುತ್ತೆ. ಅದೇ ರೀತಿ ಅನುಭವ ಬರ್ತಾ ಹೋದಂತೆ, ಶಾಸ್ತ್ರ ಓದ್ತಾ ಹೋದಂತೆ, ಈಶಾವಾಶ್ಯವಿದಂ ಸರ್ವಂತ ಗಟ್ಟಿಯಾಗಿ ಅರ್ಥ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಇವೆಲ್ಲ ಓದ್ಕೋಬೇಕು. ನ ಸಾಧನೆ ಸಹ ಸಿದ್ಧೇ ಸದೇ ತದ್ವತ್ ಫಲೇಪಿ ಜೀವಸ್ಯ ಸ್ವಾತಂತ್ರ್ಯಂ. ಇನ್ನೂ ಕೆಲವು ಹೇಳುತ್ತಾರೆ, ಪಶ್ಚಾತ್ ಅದೃಷ್ಟೇ ಸ್ವಪ್ರಿಯ ಸ್ವಪ್ರ ವಿಷಯಸ್ಯ ಅಸತ್ವಂ ನ ವಾಚ್ಯಂ. ಸ್ವಪ್ನ ಸುಳ್ಳು ಅಂತ ಯಾಕೆ ಹೇಳಬಾರದು? ಆಮೇಲೆ ಕಾಣೋದಿಲ್ಲವಲ್ಲ, ಸ್ವಪ್ನದಲ್ಲಿ ಯಾರೇ ಬಂತು, ಆಮೇಲೆ ನೋಡ್ತಾನೆ ನಾನೇ ಇಲ್ಲ. ತಿರುಕನ ಕನಸು ಅಂತ ಸ್ವಪ್ನ ರಾಜ್ಯ ಬಂತು, ಆಮೇಲೆ ರಾಜ್ಯನೇ ಇಲ್ಲ, ಹೊತ್ತಾನೆ. ಆದರೆ ಸ್ವಪ್ನ ಸುಳ್ಳು ಅಂತ ಯಾಕೆ ಹೇಳಬಾರದು? ಅಶಕ್ಯ ಕಾರಣ ಕರಣ ಶಕ್ತಿ ಮತ್ವಾದೀಶ್ವರಸ್ಯ ಸಂಸ್ಕಾರೇಣ ಸೃಷ್ಟ್ವ ಪುನಃ ಸಂಸ್ಕಾರ ಮಾತ್ರ ತಾಮ ಅಪಾದ್ಯ ತಶಾಪಿ ತಿರೋಧಾನೋಪತ್ತೇ. ಸ್ವಪ್ನ ಸುಳ್ಳಲ್ಲ, ಸ್ವಪ್ನದಲ್ಲಿ ಪರಮಾತ್ಮ ಸೃಷ್ಟಿ ಮಾಡಿ ತೋರಿಸಿ ಮತ್ತೇನು ಮಾಡ್ತಾನೆ ಅದನ್ನು? ಅಲ್ಲೇ ಲಯ ಮಾಡಿಬಿಡ್ತಾನೆ. ಅದರಿಂದಾಗಿನೇ ಅದು ಏನಲ್ಲ, ಅದು ಸುಳ್ಳಲ್ಲ. ಊಟ ಮಾಡಿ ಬಂದೆ ಅಂತ ಗುರುತೇನಿದೆ ನಮಗೆ? ಊಟ ಮಾಡಿ ಬಂದಿದ್ದಕ್ಕೆ ಮೈಯೆಲ್ಲ ಅನ್ನ ಹಚ್ಕೊಂಬಂದಿರ್ತೇವ, ಕಣ್ಣು ತುಂಬ ಸಾರ ಹಾಕೊಂಬಂದಿರ್ತೇವ, ಎಲ್ಲಿದೆ ಅದು, ಎಲ್ಲಿದೆ ಅದು? ನಿಮಗೆ ಕಣ್ಣಿಗೆ ಕಾಣದಲ್ಲ ಊಟ ಮಾಡಿ ಸುಳ್ಳು ಅಂತ ಹೇಳ್ತೇವ? ಎಲ್ಲ ಪ್ಯಾಕ್ ಆಗಿದೆ ಒಳಗಡೆಗೆ, ಸ್ವಪ್ನ ಕೂಡ ಪ್ಯಾಕ್ ಆಗಿದೆ. ಆದ್ದರಿಂದ ಕಣ್ಣಿಗೆ ಕಾಣದೇ ಇರೋ ಸುಳ್ಳಾಗಲಿಕ್ಕೆ ಕಾರಣ ಅಲ್ಲ. ನಾವು ಏನು ಆ ಯುಕ್ತಿಗಳನ್ನು ಕೊಡ್ತೇವೆ, ಇಮ್ಮಿಡಿಯೇಟ್ ಯುಕ್ತಿ, ಅವರು ಸ್ಟ್ರೈಟ್ ಯುಕ್ತಿ, ಮತ್ತೆ ಅದು ಕೇಳೋದನ್ನು ತಲೆ ಬಗ್ಗಿಸ್ಬಿಡೋ ಕಾರ್ಯತೆ ಮಾಡ್ತಾರೆ. ಯಾಕೆ ಅವಿಜ್ಞಾನ ಮಾತ್ರೇಣ ಸ್ವಪ್ನ ಪ್ರತೀತ್ಯ ಜ್ಞಾನಶಕ್ತಿ ಸ್ವಪ್ನ ನಿರೋಧಾನಂ ನಾಯಿ ಸೇನೀತಿ ವಾಚ್ಯಂ. ನೋಡ್ರಿ, ನಮ್ಮ ಮನಸ್ಸು ಕನಸು ದೇವ್ರು ಕೊಡ್ತಾನೆ, ಹೋಗ್ಲಿ ಬಿಡಿ. ಎದ್ದು ಹೇಳೋದು ನಮ್ಮ ಕೈಯಲ್ಲಿದೆ ಅಂತ ಹೇಳಿದರೆ, ಹೇಳೋದು ನಮ್ಮ ಕೈಯಲ್ಲಿಲ್ಲ, ಮಲಗೋದು ನಮ್ಮ ಕೈಯಲ್ಲಿಲ್ಲ, ಹೇಳೋದು ನಮ್ಮ ಕೈಯಲ್ಲಿಲ್ಲ, ನಿದ್ರೆ ಬರೋದು ನಮ್ಮ ಕೈಯಲ್ಲಿಲ್ಲ, ಕನಸು ಬಿಡೋದು ನಮ್ಮ ಕೈಯಲ್ಲಿಲ್ಲ, ಕನಸು ಬಿಡೋದು ನಮ್ಮ ಕೈಲಿದ್ದಿದ್ರೆ ದುಸ್ವಪ್ನ ಯಾರ್ಯಾರಿಗೂ ಬಿಡ್ತಿದ್ದಿಲ್ಲ. ಏನು ಮಾಡ್ತಿದ್ರು? ಕಣ್ಣು ಮುಚ್ಕೊಂಡು ಒಳ್ಳೆ ಕನಸು ಕಾಣ್ತಾ ಕೊಡ್ತಿರ್ತಿದ್ರು. ಎಷ್ಟೊತ್ತ ಮಾರೀಚ ಹೇಳ್ತಾನೆ, ರಾವಣ ರಾವಣ ಬಾಣ ಹೊಡೆದ್ಮೇಲೆ ನಾನು ನಿದ್ದೆನೆ ಬಂದಿಲ್ಲ ಆಮೇಲೆ ಅಂತ ಹೇಳ್ತೇನೆ, ಅದಕ್ಕೆ ಕಣ್ಣು ಮುಚ್ಕೊಂಡು ರಾಮನೇ ಕಾಣಿಸ್ತಾನೆ, ಮತ್ತೆ ಕನಸು ಕಾಣದೇ ಬಿಟ್ಬಿಟ್ಟಿದ್ದೀರಿ ಅಂತ ಹೇಳ್ತಾನೆ. ದುಸ್ವಪ್ನ ಎಷ್ಟು ಭಯಾನಕ ಅಂತ ಗೊತ್ತಾಗುತ್ತೆ. ಅನುಭವತ್ವಸ್ಯ ವ್ಯಾಹತೆ ಹೇರಸ ಕಾಲಾಪೇಕ್ಷ ಇವ ಜಾಗರಿತಂ ಅಚೇತನತ್ವಾದೇವ ಕಾಲಸ್ಯ. ನೋಡ್ರಿ, ಮಲಗ್ತೇವೆ ಸ್ವಲ್ಪ ಸೈಬ್ ಅಂದ್ರೆ ಹೇಳ್ತೇವೆ ಅಂತ ಯಾಕೆ ಹೇಳಬಾರದು? ಕಾಲ ಎಬ್ಸೋದಿಲ್ಲ, ಯಾತಕ್ಕೆ? ಕಾಲ ಅಚೇತನ ನಚ ಕರ್ಮ ವಿಮಾಮನ ಕಾಲ ಗುಣ ಪ್ರಭೃತಿ ಈಶಂ ಅಚಿತ್ತನು ಎದ್ದಧೀಯತಃ. ಕಾಲಕ್ಕೆ ಎಬ್ಸೋ ಶಕ್ತಿ ಯಾತಕ್ಕಿಲ್ಲ ಅಂದರೆ ಅದು ಚೈತನ್ಯನೇ ಇಲ್ಲ. ಅರ್ಥ ಆಯ್ತಾ? ಈಗ ಇವೆಲ್ಲ ಮನಸ್ಸಿಗೆ ಹಾಕ್ಕೊಂಡು ಹೋದರೆ ನಮ್ಮ ಮನಸ್ಸಿಗಿರೋ ಸಂಸ್ಥೆಗಳೆಲ್ಲ ಹೋಗ್ತಾ ಬರುತ್ತೆ. ಮತ್ತೆ ನರತೆ ತತ್ಕ್ರಿಯತೆ ಶ್ರುತಿ ತತ್ರಾಪಿ ಈಶಕರ್ತೃತ್ವ ಸಮ್ಯಗ್ ಮಾನ. ನೋಡಿ, ಎತ್ತರಾಗೋ ನಮ್ಮ ಕೈಲಿದೆ ಅಂತ ಹೇಳೋದಕ್ಕೆ ಬರೋದಿಲ್ಲ, ಯುಕ್ತಿ ಇದೆ, ಜೊತೆ ಶ್ರುತಿ ಹೇಳ್ತಾ ಇದೆ. ಎಂದೂ ಕೂಡ ಆಗಲಿಕ್ಕೆ ಸಾಧ್ಯ ಇಲ್ಲ, ನಮಗೆ ಎಚ್ಚರಾಗಲಿಕ್ಕೆ ಬರೋದಿಲ್ಲ. ನಚ ಬ್ರಹ್ಮಾದಿ ಆನಂದ ವೈಚಿತ್ರ್ಯ ಬಿಂಬಭೂತ ವಿಶ್ವಾನಂದ ವೈಚಿತ್ರ್ಯಂ ನಚ ಮುಕ್ತತ್ವಾದಿ ಗುಣಸಾಮ್ಯಾದ ಬ್ರಹ್ಮಾದೀನಾಂ ಭಕ್ತಿಯಾದಿ ಗುಣಸಾಮ್ಯಂ. ಈಗ ನೋಡಿ, ಬ್ರಹ್ಮದೇವರು ಮುಕ್ತರು, ಇಂದ್ರದೇವರು ಮುಕ್ತರು, ತೃಣಜೀವರು ಮುಕ್ತರು, ಅವರಿಗೆಲ್ಲ ಮುಕ್ತತ್ವ ಅನ್ನೋ ಕಾಮನ್ ಫ್ಯಾಕ್ಟರ್ ಇರೋದ್ರಿಂದ ಎಲ್ಲರಿಗೂ ಆ ಭಕ್ತಿಯಾದಿ ಗುಣಸಾಮ್ಯ ಯಾಕೆ ಬರಬಾರದು? ರಾಮಾನಂದ ಸಿದ್ಧಾಂತ ಅದು ಖಂಡನೆ ಮಾಡ್ತಾರೆ. ಈಗ ಅದು ಸರಿಯಲ್ಲ. ಯಾಕೆ? ಯಥಾ ಯಥಾ ಅಧಿಕಾರೋ ವಿಶಿಷ್ಯತೆ ಏವಂ ಜ್ಞಾನಂ ಭಕ್ತಿರ್ ಬಲಂಚ ವಿಶಿಷ್ಯತೆ. ಅರ್ಹತೆ ಜಾಸ್ತಿ ಆಗ್ತಾ ಹೋದಂತೆ ಸಾಧನೆ ಜಾಸ್ತಿ ಮಾಡ್ತಾನೆ, ಸಾಧನೆ ಜಾಸ್ತಿ ಮಾಡ್ತಾ ಹೋದಂತೆ ಫಲ ಜಾಸ್ತಿ ಸಿಗುತ್ತೆ ಅಂತ ಇರೋದ್ರಿಂದ ಬ್ರಹ್ಮದೇವರು ಸಾಧನೆ ನಮ್ಮ ಸಾಧನೆ ನಿಯಮತ್ತೆ. ಇಲ್ಲಿ ನಮ್ಮಲ್ಲೇ ನೋಡಿ, ಈಗ ಬಿ ಎಸ್ ಸಿ ಓದ್ತಾನೆ 3 ವರ್ಷ, ಎಮ್ ಎಸ್ ಸಿ ಓದಿ ಇನ್ನೊಂದು 2 ವರ್ಷ ಜಾಸ್ತಿ, 11 ವರ್ಷ ಜಾಸ್ತಿ, ಕೆಲಸ ಎಂತ ಸಿಗುತ್ತಾಗ ಅವನಿಗೆ ಬೇರೆ ಬೇರೆ ಸಿಗುತ್ತೆ. 2 ವರ್ಷ ಬಿ ಎಗೂ ಎಮ್ ಎಗೂ 2 ವರ್ಷ ಡಿಫರೆನ್ಸ್. ಬಿ ಎ ಆದ ಹೈಸ್ಕೂಲ್ ಟೀಚರ್ ಆಗ್ಬೋದು, ಪ್ಲಸ್ ಬಿ ಎಡಿ ಬೇರೆ ಬೇಕಾದಕ್ಕೆ ಎಮ್ ಎ ಲೆಕ್ಚರ್ ಆಗಿಬಿಡ್ತಾನೆ. 2 ವರ್ಷ ಜಾಸ್ತಿ ಓದಿರೋದು ಅವರು, ಎಷ್ಟು ಡಿಫ್ರೆನ್ಸ್ ಗೊತ್ತಾ ಅವರಿಗೆ? ಸಂಬಳ ಎಷ್ಟು ಡಿಫ್ರೆನ್ಸು, ಪ್ರೊಫೆಸರ್ ಅಂತ ಅನ್ಸ್ಕೊಳ್ಳೋದಿಲ್ಲ, ಪ್ರೊಫೆಸರ್ ಆಗ್ತದೆ, ಏನೋ ಆಗೋಗ್ಬಿಡ್ತಾನೆ 2 ವರ್ಷಕ್ಕೆ. ಎಂದು ಬಿ ಎ ಓದೋನು ವಿ ಸಿ ಆಗಲಿಕ್ಕೆ ಸಾಧ್ಯ ಇಲ್ಲ, ಎಮ್ ಎ ಓದೋನು ವಿ ಸಿ ಆಗಿ ಕೂತ್ಬಿಡ್ತಾನೆ. ಎಷ್ಟು ಚಾನ್ಸ್ ಇದೆ? 2 ವರ್ಷ ಡಿಫ್ರೆನ್ಸ್ಗೆ ಅಷ್ಟೇ. ಬ್ರಹ್ಮದೇವರ ಸಾಧನೆ ಎಷ್ಟಿದೆ, ನಮ್ಮ ಸಾಧನೆ ಎಷ್ಟಿದೆ ಲೆಕ್ಕ ಇಟ್ಕೊಳ್ಳಿ. ಆದ್ದರಿಂದ ಎಂದೂ ಕೂಡ ಫಲವೈಚಿತ್ರ್ಯ ಒಪ್ಪದೆ ಹೋದರೆ ಸಾಧನೆಗೆ ಅರ್ಥ ಇರೋದಿಲ್ಲ, ಒಪ್ಕೊಳ್ಳೇಬೇಕು. ಇದು ಉತ್ತರ ಕೊಡೋಕ್ಕೆ ಬರೋದಿಲ್ಲ, ಅವ್ರ ಪ್ರಕಾರ ತಿಳ್ಕೊಬೋಣ. ಗುರುಗಳಾಗಿ ರಾಮಾನುಜಾಚಾರ್ಯ ಇದ್ದಾರೆ, ಶಿಷ್ಯರಾಗಿ ಎಷ್ಟೋ ಜನ ಇದ್ದಾರೆ. ರಾಮಾನುಜಾಚಾರ್ಯಗೂ ಅದೇ ಸುಖ, ಶಿಷ್ಯರಿಗೂ ಅದೇ ಸುಖ. ಹಾಗಾಗಿದ್ದರೆ ಎಲ್ಲರೂ ಏನು ಮಾಡ್ತಾರೆ? ಗುರುಗಳಿಗೆ ಎಷ್ಟು ದರ್ಶನ ಮಾಡಿ ನಮ್ಮಂತಿದ್ರೆ ಸುಖವಾಗಿರ್ತಿದ್ರಿ ನೀವೀಗ, ಯೋಧಾರಿ ಏನೇನೋ ಕಷ್ಟಪಟ್ಟಿ ಅಂತ ಹೇಳ್ತಾರೋ ಇಲ್ಲಾಗ ಯಾವ ಹಾಗಾಗುತ್ತೆ? ಎಂದು ಹಾಗಾಗಬಾರ್ದು. ಅದಕ್ಕೆ ಪಡದಲ್ಲಿ ತಾರತಮ್ಯ ತೋರಿಸೋ ಉದ್ದೇಶ ಏನು ಅಂದರೆ ಸಾಧನೆ ಜಾಸ್ತಿ ಮಾಡಲಿ ಅಂತ ಹೇಳಿ ಹೊರತು ಬೇರೆಯಲ್ಲ. ಪೂರ್ತಿ ಇಲ್ಲಿ ಹೇಗಿದೆಯೋ ಅಲ್ಲಿ ಹಾಗೆ ಉಂಟು. ಇಲ್ಲಂಥ ಲೋಕಗಳುಂಟು, ಅಲ್ಲಂಥ ಲೋಕಗಳುಂಟು. ಪುರಂದ್ರಾಸ ಒಳ್ಳೆ ಆ ದೇವ್ರ ನಾಮ ವಿವಾಭೋಗ ಬರೀತಾರೆ, ಏನು ಚೆಂಜಿಲ್ಲ. ಅದು ಪ್ಯೂರ್ ಇದು ಇಂಪ್ಯೂರ್ ಅಷ್ಟೇ ವ್ಯತ್ಯಾಸ. ಕರ್ಮಾಣ್ಯನಂತಾನಿ ನಚ ಕರ್ಮ ವಾನ್ಮ ವ್ಯತಿರೇಕಾತ್ ಫಲಶೇಶ್ವರ ಪರಾಜಾತೇತಿ ಫಲೋಭ ಮಾತ್ರಂ ತಶೈವ ಸ್ವಾತಂತ್ರ್ಯ. ಹೋಗ್ಲಿ ಬಿಡಿ, ನಿಮ್ಮ ದೇವರನ್ನ ಒಂದು ಕಾರಣಕ್ಕೆ ಕೊನೆ ಕಾರಣಕ್ಕೆ ಬಿಟ್ಬಿಡ್ತೀವಿ ನಾವು ಅಂತ ಹೇಳ್ತಾನೆ. ಅದಕ್ಕೆ ಅಂದರೆ ಕರ್ಮ ಮಾಡ್ತೇವೆ ಫಲ ತಗುತ್ತೆ, ಕರ್ಮ ಮಾಡ್ತೇವೆ ಫಲ ತಗುತ್ತೆ. ನಿಮ್ದೇನು ಗಂಟು ಹೊಡೆ ನೀರಿ ದೊಣ್ಣೆ ನಾಯಕರ ಅಪ್ಪಣೆ ಅಂತಾರಲ್ಲ ಹಾಗೆ, ಕರ್ಮ ಮಾಡಿದ್ರೆ ಫಲ ಕೊಡೋದಾದ್ರೆ ನಿಮ್ಮ ದೇವರು ಕರ್ಮನೇ ದೊಡ್ಡದಾಯ್ತಲ್ಲ. ಮೀಮಾಂಸಕರು ಪ್ರಶ್ನೆ ಕೇಳೋದಲ್ಲ, ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವರು. ತಸ್ಮೈ ನಮಃ ಕರ್ಮಣೇ ಅಂತ ಹೇಳಿಬಿಡ್ತಾರೆ. ಅದಕ್ಕೆ ಹೇಳ್ತಾರೆ ಕರ್ಮಕ್ಕೇನು ಶಕ್ತಿ ಇಲ್ಲ, ಫಲ ಕೊಡೋ ಶಕ್ತಿ ಇಲ್ಲ. ಯಥಾ ಪ್ರಕಾರ ಅಚ ಕರ್ಮ ಮೀಮಾಮಲ ಕಾಲ ಗುಣ ಪ್ರಭೃತಿ ಈಶಂ ಅಚಿತ್ತನು ತದ್ಧೀಯತಃ. ನೆನಪಿರಬೇಕು. ಉದಾಹರಣೆಗೆ ಒಬ್ಬ ಸೌದೆ ಒಡೆದ, ಬೆಳಗ್ಗಿಂದ ಸಾಯಂಕಾಲ ಒಡೆದು ಬಿಟ್ಟ. ಇವ ಸೌದೆ ಒಡೆದ ಅರ್ಥನೇ ಆಗಲ್ಲ ಜನಗಳಿಗೆ, ಸೌದೆ ಅಂದ್ರೆ ಏನು ಒಡೆಯರ ಅರ್ಥನೇ ಆಗಲಿಲ್ಲ. ಬೆಳಗ್ಗೆ ರಿಪೇರಿ ಮಾಡಿದ ಬಂದವನು, ಯಾವ ರಿಪೇರಿ ಮಾಡಿದ ಸಾಯಂಕಾಲ ರಿಪೇರಿ ಮಾಡಿಬಿಟ್ಟ. ಆಮೇಲೆ ಏನು ಮಾಡ್ದ, ಒಂದು ಕಡೆ ಕೂತ್ಕೊಂಡ, ಫಲ ಅದೇ ಬಂದ್ಬಿಡುತ್ತಾ. ಫಸ್ಟ್ ಏನು ಮಾಡಿ ರಿಪೇರಿ ಮಾಡಿದ್ದಲ್ಲ, ಅವನೇನು ಮಾಡಬೇಕು, ಅವನು ಏನು ಮಾಡಬೇಕು, ಹೋಗಿ ಅವನು ಕೇಳ್ತಾನೆ. ಯಾರು ಕೇಳ, ಪಕ್ಕದ ಮನೆ ಕೇಳಿದ್ರೆ ಒದ್ದೋಡಿಸ್ತಾರೆ, ಏ ಹೋಗ ಗೆಟ್ ಔಟ್ ಅಂತ. ಯಾರು ಕೇಳಬೇಕು, ಅವನು ಕೆಲಸ ಕೊಟ್ಟವನು ಕೇಳಬೇಕು, ಕೆಲಸ ಕೊಟ್ಟವನು ಕೇಳಬೇಕು. ಅವನೇನು ಮಾಡ್ತಾನೆ ಕೊಡ್ತಾರೆ ಅಷ್ಟೇ ಹೊರತು ಬರೋದಿಲ್ಲ, ಆಟೋಮೆಟಿಕ್ ಅಲ್ಲ ಅದು. ಅದೇ ರೀತಿಯೇ ಸಂಧ್ಯಾವಂದನೆ ಮಾಡು, ಪೂಜೆ ಮಾಡು, ಏಕಾದಶಿ ಮಾಡು ಅಂತ ಹೇಳಿರ್ತಾನಲ್ಲ, ಹೇಳಿರೋದು ಯಾರು ಇದನ್ನ? ಸೊ ಫಲ ಯಾರು ಕೊಡ್ತಾರೆ, ಅವನೇ ಕೊಡ್ತಾನೆ. ಅರ್ಥ ಆಯ್ತಾ? ಸಿಂಪಲ್, ಹೇಳಿದವನು ಫಲ ಕೊಡ್ತಾನೆ. ಸೊ ದೇವರು ಹೇಳಿದ್ದಾರೆ, ದೇವರು ಫಲ ಕೊಡ್ತಾನೆ. ಯಾರು ಹೇಳಿಲ್ಲ ಅವ್ರು ಫಲ ಕೊಡೋ ಸಂಭವ ಇಲ್ಲ. ಅದಕ್ಕೋಸ್ಕರನೇ ಕರ್ಮಕ್ಕೆ ಅಸ್ವಾತಂತ್ರ್ಯ ಇದೆ. ತಶ್ಚೈವ ಸ್ವಾತಂತ್ರ್ಯ ದೇವರಿಗೆ, ಕರ್ಮಕ್ಕೆ ಅಸ್ವಾತಂತ್ರ್ಯ ಇದೆ, ನೆನಪಿರಲಿ. ಅದಕ್ಕೆಲ್ಲ ಆಧಾರ ಕೊಡ್ತಾರೆ. ಸ್ವತಂತ್ರ ಈಶಃ ಏವೈಕಃ ತದ್ವಶಂ ಕರ್ಮ ಸರ್ವದಾ ಅತ ಈಶತ್ವಮೀಶಸ್ಯ ನಹೀಶೋ ಅನ್ಯಃ ಕಥಂಚನ. ಅದಕ್ಕೆ ನಮ್ಮಲ್ಲಿ ಪದ್ಧತಿ ಉಂಟು. ಎಷ್ಟೋ ಜನಗಳು ಪಾಪ ಸರ್ವಿಸ್ ಮುಗಿಸಿರ್ತಾರೆ, 15 ವರ್ಷ ಸರ್ವಿಸ್ ಪ್ರಮೋಷನ್ ಅಂತ ಇರುತ್ತೆ, ಆಗುತ್ತೆ ಪ್ರಮೋಷನ್ ಬರೋದಿಲ್ಲ ಅವ್ರಿಗೆ. ಯಾಕೆ ಆಯ್ತಲ್ಲ ಅಂತಕ್ಕೆ ಬರುವೆ ಆಗಿದೆ ರೀ, ಅವ್ರು ಅಪ್ರೂವ್ ಮಾಡ್ಬೇಕಲ್ಲ, ಮುಂದೆ ಕಾಯ್ತಾ ಕೂತಿರ್ತಾರೆ. ಆಟೋಮೆಟಿಕ್ ಅಲ್ಲ ಅದು, ಎಫೆಕ್ಟ್ ಇದ್ದಿಟ್ಟಿಂದ ಕೊಡ್ಬೋದು, ಆದರೆ ಅಪ್ರೂವ್ ಮಾಡೋದಿಲ್ಲ. ನಮ್ಮ ಕೊಲಿ ಒಬ್ಬನಿದ್ದ, ಡೈರೆಕ್ಟರ್ ಆಗಬೇಕಾಯ್ತಾತ, ಆಗಲಿಲ್ಲ, ಇನ್ನೊಬ್ಬರು ಜಾತಿ ಮೇಲೆ ಕೊಟ್ಬಿಟ್ರು ಬೇರೆಯವರಿಗೆ. ಇವ್ರು ಕೇಸ್ ಹಾಕಿದ, ಅವ್ರ ಕೇಸ್ ಏನು ಮಾಡಿದ್ರು ಗೊತ್ತಾ, ಅವ್ನು ರಿಟೈರ್ ಆಗೋವರೆಗೂ ಕಂಟಿನ್ಯೂ ಮಾಡ್ತಾ ಹೋದ್ರಲ್ಲ, ಗೊತ್ತಾಯ್ತಿಲ್ಲ, ರಿಟೈರ್ ಆಗೋವರೆಗೂ ರಿಟೈರ್ ಆಗಿ ಜಜ್ಮೆಂಟ್ ಕೊಟ್ಟರು, ಕರೆಕ್ಟ್ ಅವ್ನು ಹೇಳಿದ್ದು ತೊಗೊಂಡೇನು ಮಾಡ್ಬೇಕು, ತೊಗೊಂಡೀಗ. ಅರ್ಥ ಆಯ್ತಾ? ಇವತ್ತು ನ್ಯಾಯ ಸಿಗುತ್ತೆ ಅಂತ ಕೂತ್ರೆ ಇದೇ ಹಣೆ ಬರಾಗೋದು. ನ್ಯಾಯ ಸಿಗೋದಂತ ಡಿಲೇ ಮಾಡಿಬಿಟ್ರಲ್ಲ, ಮುಗಿದೈತೆ ಕತೆ ಈಗ. ನೋಡಿ, ಆಟೋಮೆಟಿಕ್ ಆಯ್ತಾ ಇದೀಗ, ಆಗಲಿಲ್ಲ, ಅವ್ರ ಕೈಲಿದೆ ತಾನೇ ಈಗ. ಅದೇ ರೀತಿ ನಮ್ಮ ಕಣ್ಣಿಗೆ ಕಾಣ ಮೋಸ ಮಾಡೋ ಜನಗಳ ಕೈಲೇ ಏನೇನೋ ಇದೆ, ಇನ್ನು ದೇವ್ರ ಕೈಲಿ ಎಲ್ಲ ಇದೆ ತಾನೇ. ಆದರೆ ಕರ್ಮ ಮೆಕ್ಯಾನಿಕ್ ಅಲ್ಲಿ ಫಲ ಕೊಡೋದಿಲ್ಲ. ಏನು ಮಾಡಬೇಕು ಅದಕ್ಕೆ? ಕರ್ಮ ಮೆಕ್ಯಾನಿಕಲಿ ಕೊಡೋದಾಗಿದ್ರೆ ಸಂಧ್ಯಾವಂತ ನಮ್ಮ ಕರಿಷ್ಯ ಅಷ್ಟೇ, ಇನ್ನೇನು ಹೇಳಬೇಕಾಗಿದ್ದೀರ? ವಿಷ್ಣು ಪೀತ್ಯರ್ಥಂ ಹೇಳಬೇಕಾಗಿದ್ದೀರ ನಾವು? ಅದೇ ಫಲ ಕೊಡುತ್ತೆ, ವಿಷ್ಣು ಹಾಕ್ಬೇಕು ಅದಕ್ಕೆ. ಸೊ ವಿಷ್ಣು ಪೀತ್ಯರ್ಥ ಮತ್ತೆ ಯಾತಕ್ಕೆ ಹೇಳ್ತೇವೆ ಅಂದರೆ, ಈ ಕರ್ಮ ನೋಡಿ ವಿಷ್ಣು ಪ್ರೀತನಾಗಿ ಫಲ ಕೊಡಬೇಕು. ಫಲ ಕೊಡೋನು ಯಾವಾಗ ಕೊಡ್ತಾನೆ ಫಲ ಕೊಟ್ಟರೆ? ಅವ್ರು ಏನು ಮಾಡ್ತಾನೆ ಗೊತ್ತಾ, ಎಲೆಕ್ಟ್ರಿ ಇಲ್ಲಿ ಕೆಲಸ ಮುಗಿಸಿದ್ದೇನೆ ಸಾರ್, ದುಡ್ಡು ಕೊಡಿ ಅಂತಾನೆ, ಕೊಡೋದಿಲ್ಲ. ಏನು ಮಾಡ್ತೀವಿ ಫಸ್ಟ್ ನಾವು? ನೆಟ್ ಮಿಸಿ ಅಂತ ಎಲ್ಲ ನೋಡ್ತಾನೆ ಫಸ್ಟು, ಸ್ವಿಚ್ ಹಾಕಿಡೋದು, ಇದನ್ನು ಮಾಡ್ತಾನೆ. ಕೆಲವರು ಅಲ್ಲಿಗೂ ಕೊಡಲ್ಲ, ನಾಳೆ ಬಂದು ನೋಡಿ, ನಾಳೆ ಬಾ ನೋಡೋಣಂತೆ, ಇನ್ನೊಂದ್ಸಲ ಚೆಕ್ ಮಾಡ್ತೀವಿ ಅಂತ. ಮತ್ತೆ ನಮ್ಮ ಜನ ಸಾದಸ್ಯದ ವ್ಯವಹಾರ ಮಾಡೋ, ಅವನು ಹಾಗೆ ನಾವು ಹಾಗೆ ಇರ್ತೇವೆ, ಆದ್ದರಿಂದ ಕೊಡೋದಿಲ್ಲ. ಕೊನೆಗೆ ಅಲ್ಲಿಗೆ ಕೊಟ್ಟಾಗ ಅರ್ಧ ಕಡಿಮೆ ಮಾಡ್ಕೊ ಅಂತ ಹೇಳ್ತಾನೆ. ಹಾಂ, ಇದೆಲ್ಲ ಮಾಡ್ಬೋದಾನೆ ಅಂತ ಸ್ಯಾಟಿಸ್ಫೈ ಆಗಬೇಕು. ಅದು ಕರ್ಮ ಫಲ ಕೊಡೋನು ಸುಮ್ಮನೆ ಫಲ ಕೊಡೋದಿಲ್ಲ, ಸ್ಯಾಟಿಸ್ಫೈ ಆದರೆ ಫಲ ಕೊಡ್ತಾನೆ. ಅಂದ ಮೇಲೆ ದೇವರೇನ ಪ್ರಸನ್ನನಾಗಬೇಕು, ಅವ ಫಲ ಕೊಡ್ತಾನೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ನಮ್ಮ ನಿತ್ಯ ಜೀವನದಲ್ಲೇ ಮಾಡೋ ಕಾರ್ಯ ದೇವರಿಗೆ ಎಕ್ಸ್ಟೆಂಡ್ ಮಾಡ್ಕೊಂಡ್ಬಿಟ್ರೆ ನಾವು ಹರಿದೇವ ಪರ ಅಂತ ತಿಳ್ಕೊಂಡ್ಬಿಡುವ ತಕ್ಷಣ. ನಚ ಪ್ರತಿ ಶಾಖಂ ಮನುಷ್ಯ ಉಚ್ಚಮಾನಾಂ ಅರ್ಥಾನಾಂ ಪೃಥಕ್ವ ತತ್ತಶಾಸ್ತ್ರ ಶಾಖಾಭಿರೇವ ತತ್ರ ತತ್ರ ಉಕ್ತಂ ಜ್ಞೇಯಮಿತಿ ನಿಯಮ. ಅವೆಲ್ಲ ಹೇಳೋದು ಗೊತ್ತಿಲ್ಲ, ಹೊತ್ತಾಗ್ಬಿಟ್ಟಿದೆ ಆಗ್ಲೇ. ಇನ್ನು ಕೆಲವು ಶಾಲ್ಟ್ ಆಗಿರೋ ಕೆಲವು ಹೇಳ್ತೀನಿ. ನಚ ಅಯೋಗ್ಯತಾಖ್ಯ ವಿಶಿಷ್ಟ ಕಾರಣಾತ್ ಜ್ಞಾನಿಷ್ಟೋಪಿ ಕೇಶಾಂಚಿನ್ಮೋಕ್ಷೋ ನಭವತಿ ಇತಿ ನಿಯಮ. ಒಂದು ಒಳ್ಳೆ ಪ್ರಶ್ನೆ ಹಾಕೋತಾರೆ, ಸ್ವಾಮಿ ಇಷ್ಟೆಲ್ಲ ಕಷ್ಟಪಟ್ಟು ಜ್ಞಾನ ಸಂಪಾದನೆ ಮಾಡ್ತೀನಿ ತಿಳ್ಕೊಂಬೋಣ, ಅಕಸ್ಮಾತ್ ಮೋಕ್ಷ ಕೊಡಿದ್ರೆ ಏನು ಮಾಡಬೇಕೀಗ? ಎಷ್ಟು ಅನ್ಎಂಪ್ಲಾಯ್ಡ್ ಇಲ್ವ ಇವತ್ತು? ಫಸ್ಟ್ ರ್ಯಾಂಕ್ ಕೊಟ್ಟು ಫಸ್ಟ್ ಕ್ಲಾಸ್ ಬಂದವರು ಕೆಲಸ ಇರ್ತಾನೆ. ಎಷ್ಟೋ ದಿನ ಎಮ್ ಎಸ್ ಸಿ ಪಿ ಎಚ್ ಡಿ, ಎಮ್ ಎ ಪಿ ಎಚ್ ಡಿ, ನಿಮಗೆ ಹೈಸ್ಕೂಲ್ ಟೀಚರ್ಸ್ ಅಲ್ಲ, ಪ್ರೈಮರಿ ಸ್ಕೂಲ್ ಟೀಚರ್ಸ್ ಅವರು. ಎಮ್ ಎ ಪಿ ಎಚ್ ಡಿ ಬರೀ ಎಮ್ ಎ ವಿ ಸಿ ಆದವರು ಇದ್ದಾರೆ, ಗೊತ್ತಾಯ್ತಾ? ಮತ್ತೆ ಹಾಗಿದ್ರೆ ಏನು ಗ್ಯಾರಂಟಿ ನಿಮ್ಮ ದೇವರದು? ಅಪ್ರೋಕ್ಷ ಜ್ಞಾನ ಬಂದಷ್ಟು ಮೋಕ್ಷ ಕೊಡೋದ್ರೆ ಏನು ಮಾಡೋಕೆ? ಸಲ ಕಷ್ಟಪಟ್ಟು ಬಹುರಾಮ್ ಜನ್ಮನಾಮಂತೆ ಮಾಡ್ಕೊಂಡು ಏನು ಉಪಯೋಗ ಅಂತ ಕೇಳಿದರೆ, ಡೋಂಟ್ ವರಿ ಅಂತ ಹೇಳ್ತಾರೆ. ನಾಚೆ ಅಯೋಗ್ಯತಾಖ್ಯ ವಿಶಿಷ್ಟ ಕಾರಣಾತ್ ಜ್ಞಾನಿಷ್ಟೋಪಿ ತೇಷಾಂ ಚಿನ್ಮೋಕ್ಷೋ ನಭವತಿ ಇತಿ ನಿಯಮ. ಜ್ಞಾನಿನಾಂ ಮೋಕ್ಷ, ಮೋಕ್ಷಂ ದದಾತ್ತೇವ ಈಶ್ವರ ಸ್ವಭಾವ. ಅಯೋಗ್ಯಾನಾಂ ಜ್ಞಾನಸ್ಯೈವ ಅನುಪಪತ್ತಿ. ಎರಡು ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತಾರೆ. ದೇವರು ಹೇಳಿದ್ದಾನೆ ಜ್ಞಾನಿ ಪ್ರಿಯತಮ ಅಂತ ಹೇಳಿದ್ದಾನೆ, ಜ್ಞಾನಿ ಮೋಕ್ಷ ಕೊಡ್ತೇನೆ ಅಂತ ಹೇಳಿದ್ದಾನೆ, ಕೊಟ್ಟೇ ಕೊಡ್ತಾರೆ, ಒಬ್ಬರಿಗೂ ಕೊಡದೆ ಹೋಗೋದಿಲ್ಲ ಹೇಳಿಬಿಡ್ತಾರೆ. ಸರ್ಕಾರ ಎಜುಕೇಷನ್ ಕೊಡೋ ಸರ್ಕಾರ ಕೆಲಸ ಅಶ್ಯೂರ್ ಮಾಡಿಲ್ಲ, ಗೊತ್ತಾಯ್ತಾ? ದೇವ್ರು ಅಶ್ಯೂರ್ ಮಾಡ್ತಾರೆ, ನೀವು ಜ್ಞಾನ ಬಂದ್ರೆ ಮೋಕ್ಷ ಕೊಟ್ಟೇ ಕೊಡ್ತೇನೆ ಅಂತೇಳಿ. ಅಲ್ರಿ, ನೀವು ಇಷ್ಟೆಲ್ಲ ಮಾತಾಡ್ತೀರಲ್ಲ, ಅಯೋಗ್ಯರಿಗೆ ಮೋಕ್ಷ ಕೊಡೋದಿಲ್ಲ ಅಂತ ಹೇಳಿದ್ದೀರಲ್ಲ, ಅಯೋಗ್ಯರಿಗೆ ಜ್ಞಾನ ಬಂದ್ರೆ ಏನು ಮಾಡ್ತೀರಿ ಈಗ? ಗೊತ್ತಾಯ್ತು ಎಷ್ಟು ಪ್ರಾಬ್ಲಮ್ ಬಂತು? ಅಯೋಗ್ಯರಿಗೆ ಜ್ಞಾನ ಬಂದ್ರೆ ಏನು ಮಾಡ್ತೀರಪ್ಪ? ಅವ್ರಿಗೆ ಮೋಕ್ಷ ಕೊಡದೆ ಹೋದ್ರೆ ಜ್ಞಾನ ಬಂದಿದ್ದು ವೇಸ್ಟು, ಮೋಕ್ಷ ಕೊಟ್ಬಿಟ್ರೆ ಯೋಗ್ಯತೆ ಬೇಡ ಅಂತಾಯ್ತು. ಎಷ್ಟು ಚೆನ್ನಾಗಿ ಉತ್ತರ ಕೊಡ್ತಾರೆ ಆಚಾರ್ಯರು, ಅಯೋಗ್ಯಾನಾಂ ಜ್ಞಾನಸೇವನುಪತ್ತೆ ಹೇ, ಅಯೋಗ್ಯರಿಗೆ ಜ್ಞಾನ ಬರೋದೇ ಇಲ್ಲ, ಡೋಂಟ್ ವರಿ ಅಂತ ಹೇಳ್ಬಿಟ್ಟು. ಜ್ಞಾನ ಕೊಡೋದು ಯಾರು? ಪರಮಾತ್ಮ. ಅಜ್ಞಾನಾಂ ಜ್ಞಾನದೋ ವಿಷ್ಣು, ಜ್ಞಾನಿನಾಂ ಮೋಕ್ಷದಶ್ಚ ಸಹ, ನಿಮ್ಮ ಆನಂದದಶ್ಚ ಮುಕ್ತಾನಾಂ ಸಯೋ ಜನಾರ್ದನ. ಇಮ್ಮಿಡಿಯೇಟ್ ಆನ್ಸರ್ ಅದು. ಇವತ್ತು ಯೋಗ್ಯರು ಎಷ್ಟು, ರಾಹುವಿಗೆ ಅಮೃತ ಸಿಕ್ತಾ ಸಿಗಲಿಲ್ಲ, ದೇವರು ಯಾರು ಕಟ್ ಮಾಡ್ತಾನೆ. ಅದೇ ರೀತಿಯಲ್ಲಿ ಅಮೃತ ರಾಹು ಹ್ಯಾ ಸಿಗಲಿಲ್ಲ, ಅಯೋಗ್ಯರಿಗೆ ಏನು ಮಾಡಿದ್ರು ಕೂಡ ಏನು ಸಿಗೋದಿಲ್ಲ, ಜ್ಞಾನ ಬರೋದಿಲ್ಲ. ಅದರಿಂದಾಗಿನೆ ಜ್ಞಾನ ಬಂದ್ಮೇಲೆ ಏನಾಗಬೇಕು? ಮೋಕ್ಷ ಸಿಗಲೇಬೇಕು. ನಚ್ಚ ಪ್ರಸಕ್ತಾನುಸಾರಿಣೋ ಮುಕ್ತೋ ಅಧಿಕಾರಿಕ ಆನಂದಾದಯ ಅಧಿಕಾರ ಅಧಿಕಾರಾನುಸಾರಿತ್ವ ಪ್ರಯತ್ನಶ್ಯ ಕಥಂಚಿತ್ ಅಧಿಕ ಯತ್ನೆ ತತ್ ಸಾಧನಾದಿ ವಸ್ತುನಾಂ ದೂಷಣ ಪ್ರಾಪ್ತೇಹೇ. ಅಲ್ರಿ, ಹಾಗಿದ್ರೆ ಒಂದು ಕೆಲಸ ಮಾಡೋಣ. ನೀವು ಗ್ಯಾರಂಟಿ ಅಂತ ಹೇಳ್ತೀರಿ ಫಲ ಕೊಡೋದು, ಸ್ವಲ್ಪ ಜಾಸ್ತಿ ಮಾದ ಮಾಡ್ತಾ ದೊಡ್ಡ ಪದವಿಗೆ ಹೋಗ್ಬಿಡಕ್ಕೆ ಬರುತ್ತಾ ಅಂತ ಕೇಳಿದರೆ ಸಾಧ್ಯ ಇಲ್ಲ. ದೇವ್ರು ಏನು ಮಾಡ್ತಾನಂತೆ, ಅವ್ರ ಯೋಗ್ಯತೆ ಮೀರಿದ ತಕ್ಷಣ ಕಟ್ ಮಾಡ್ತಾನೆ. ಅದಕ್ಕೆ ಏಧಮಾನ ದಿಟ್ ಅಂತ ದೇವ್ರ ಪದಕ್ಕೆ ಹೆಸರು. ಇದು ಮೇಲೆ ಮೇಲೆ ಹೋಗ್ತಾ ಹೋಗ್ತಾ ಬರೋದಿಲ್ಲ, ತಕ್ಷ ಏನು ಮಾಡ್ತಾನೆ, ರೆಡ್ಯೂಸ್ ಮಾಡಿಬಿಡ್ತಾನೆ ಪರಮಾತ್ಮ. ಎಷ್ಟು ಉಳಿಬೇಕು ಅಷ್ಟೇ ಉಳಿತಾರೆ. ಲೋಟಕ್ಕೆ ಎಷ್ಟು ಹಾಕಿದ್ರು ಕೂಡ ಉಳಿಯೋದು ಎಷ್ಟದ್ರೊಳಗೆ? ಲೋಟದ ಅಷ್ಟೇ. ಎರಡು ತಂಬಿ ನೀರು ಹಾಕಿದ್ರು ಕೂಡ ಅಷ್ಟೇ ಉಳಿಯೋದು. ಉಳಿದ ನೀರು ಹಾಳಾಗುತ್ತೆ ಹೊರತು ಅದು ಸೇರೋದಿಲ್ಲ. ಸೊ ಯೋಗ್ಯತೆ ತಕ್ಕಂತೆ ಪಾತ್ರೆಯಲ್ಲಿ ನೀರು ಹೇಗೆ ಹಿಡಿಯುತ್ತೋ ಅದೇ ರೀತಿಯಲ್ಲಿ ನಮಗೆ ನೀರು ಅಂದರೆ ಶಾಸ್ತ್ರ. ಅವ್ರ ಯೋಗ್ಯತೆ ತಕ್ಕಂತೆ ಶಾಸ್ತ್ರ ತಿಳಿಯುತ್ತೆ ಹೊರತು ಜಾಸ್ತಿ ತಿಳಿಯೋದಿಲ್ಲ. ತೀರ್ಥ ಶಾಸ್ತ್ರ ಎರಡು ಈಕ್ವಲೆಂಟ್ಸ್ ಆದ್ದರಿಂದ ಕರೆಕ್ಟಾಗಿ ತಿಳಿಯುತ್ತೆ. ಯೋಗ್ಯಕ್ಕೆ ಯೋಗ್ಯ ಅಕಸ್ಮಾತ್ ಪ್ರಯತ್ನ ಪಟ್ಟರೆ ಏನಾಗುತ್ತೆ? ಚೆಲ್ಲಿ ಹೋಗುತ್ತೆ. ಚೆಲ್ಲಿ ಹೋಗುತ್ತೆ ಆದ್ದರಿಂದ ಉಪಯೋಗ ಬರೋದಿಲ್ಲ. ಗೌತಮರದ ಎಕ್ಸಾಂಪಲ್ ಇದೆ ಈಗಾಗಲೇ. ಗೌತಮರು ಮಾಂಡವರೆಲ್ಲ ಮಾಡಿದ್ದೇನು, ಆ ರೀತಿ ಮಾಡಿದ್ದಕ್ಕೆ ಏನಾಯಿತು? ದೇವರು ಪನಿಷ್ಠರು. ನಚ ಗುರುವಧೀರತ್ವ ಜ್ಞಾನ ಮೋಕ್ಷ ಯೋಹೋ ನಚ ಬಂಧ ದಾರ್ಢೆ ಶ್ರವಣಾದೀನಾಪಫಲತ ಅನ್ಯಥೋಪಾಸಾಂ ವಿನೈವ ಶ್ರವಣಾದಿ ಜ್ಞಾನ ಮಾತ್ರೇಣ ಮುಕ್ತಿರಿತಿ ದೋಷ. ಶ್ರವಣಾದಿ ತ್ರಯೋತ್ಪನ್ನ ದೃಷ್ಟೈವ ಸ್ವೇಚ್ಛೆಯ ಹರಿ ಪ್ರಸನ್ನೋ ಮುಕ್ತಿದೋ ನಿತ್ಯಂ ಅನ್ಯಥಾ ನ ಕಥಂಚನ. ನಚ ಗುರುವಧೀನತ್ವ ಜ್ಞಾನಮೋಕ್ಷಯೋ ಜ್ಞಾನಿನೋಪಿ ಕದಾಚಿತ್ ಗುರುಕೋಪಾತ್ ಜ್ಞಾನಪರಾಭಾವೇನ ಅಮುಕ್ತಿ ಪ್ರಸಂಗಾನ ಗುರುವಧೀನತ್ವಮಿತಿ. ಒಂದು ಪ್ರಶ್ನೆ ಹಾಕೋತಾರೆ, ಮೋಕ್ಷಕ್ಕೆ ಗುರುವನುಗ್ರಹ ಬೇಕೇ ಬೇಕು, ಮುಕುಂದ ಭಕ್ತಿ ಗುರುಭಕ್ತಿ ಜಾಯಿ ಹೇಳಿಬಿಟ್ಟಿದ್ದ. ನಮಗೊಂದು ಪ್ರಶ್ನೆ, ಸೂಕ್ಷ್ಮ ಪ್ರಶ್ನೆ ಇರುವಂಥ, ಯಾವುದೋ ಕಾರಣ ಗುರು ಶಿಷ್ಯರಿಗೆ ವಿರೋಧ ಬಂತು, ಗೊತ್ತಾಯ್ತಿಲ್ಲ, ಗುರು ಶಾಪ, ಗುರುಗಳು ಶಾಪನೇ ಕೊಟ್ಟುಬಿಟ್ರು. ಈಗ ಒಳ್ಳೆ ಜ್ಞಾನ ಬಂತೀವಿ, ಗುರು ಶಾಪ ಕೊಟ್ಟಿದ್ದಾರೆ, ಏನು ಮಾಡಬೇಕೀಗ? ಗುರುಗಳು ಶಾಪ ಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕೆ ಮೋಕ್ಷ ತಪ್ಪುತ್ತಾ? ಅಥವಾ ಗುರುಗಳು ಶಾಪ ಕೊಟ್ಟರು ಕೂಡ ಮೋಕ್ಷ ಆಗೋದಾದರೆ ಗುರುಗಳ ಸ್ಥಾನ ಉಳಿಯುತ್ತಾ? ಇದು ಪ್ರಶ್ನೆ. ಪ್ರತಿಯೊಂದು ಬಹಳ ಇಂಪಾರ್ಟೆಂಟ್. ಮುಕುಂದ ಭಕ್ತಿ ಗುರುಭಕ್ತಿ ಜಾಯಿ ಕೇಳಿದ್ರೆ ಪ್ರಶ್ನೆ ಬರುತ್ತೆ. ಅದಕ್ಕೆ ಹೇಳ್ತಾರೆ ಇಂಪಾರ್ಟೆಂಟ್. ಸಾಮಾನ್ಯವಾಗಿ ಗುರು ಶಿಷ್ಯರು, ಯೋಗ್ಯ ಗುರು ಶಿಷ್ಯರಲ್ಲಿ ಏನು ಬರೋದಿಲ್ಲ? ವಿವಾದ ಬರೋದಿಲ್ಲ. ಅದಕ್ಕೆ ಸಹನವೋತು ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹಿ ಅಂತ ಹೇಳ್ಬೇಕಾದ್ರೆ ಏನು ಹೇಳ್ತೇವೆ? ಮಾ ವಿದ್ವಿಷಾವಹೈ ಅಂತ ಹೇಳ್ತೇವೆ. ನಮ್ಮಲ್ಲಿ ವಿರೋಧ ಬರದಂತೆ ಇರಲಿ, ದ್ವೇಷ ಬರದಂತೆ ಹೇಳ್ತೇವೆ ಅದನ್ನು. ಆದರೆ ಅಕಸ್ಮಾತ್ ಅಲ್ಲಿಗೂ ಬಂದರೂ ಕೂಡ ಏನಾಗುತ್ತೆ ಅಂತ ಕೇಳಿದರೆ, ಜ್ಞಾನ ಬಂದಿದ್ದ ಮೇಲೆ ಗುರುಗಳು ವಿರೋಧ ಏನಾದರೂ ಕಟ್ಟಿಕೊಂಡ್ರೆ ಆಗ ಮೋಕ್ಷ ಗ್ಯಾರಂಟಿ, ಮೋಕ್ಷ ತಪ್ಪುತ್ತೆ ಅಂತ ತಿಳ್ಕೊಂಡು ಮೋಕ್ಷ ತಪ್ಪೇ ತಪ್ಪುತ್ತೆ. ಆದರೆ ಒಂದು ಪ್ರಾಬ್ಲಮ್ ಬರುತ್ತೆ ಅಷ್ಟೇ. ಏನು ಪ್ರಾಬ್ಲಮ್ ಬರುತ್ತೆ? ಇಂಕ್ರಿಮೆಂಟ್ ಕಟ್ಟಾಗುತ್ತೆ, ಮೋಕ್ಷ ಆನಂದ ವೃದ್ಧಿ ಆಗೋದಿಲ್ಲ ಅಷ್ಟೇ ಹೊರತು ಮೋಕ್ಷ ಗ್ಯಾರಂಟಿ. ಇಷ್ಟು ಅಶ್ಯೂರೆನ್ಸ್ ಕೊಟ್ಟಿರೋದ್ರಿಂದ ಸೊ ಅಪರೋಕ್ಷ ಜ್ಞಾನ ಬಂದಮೇಲೆ ಗುರುದ್ರೋಹ ಮಾಡಿದ್ರು ಪರವಾಗಿಲ್ಲ, ನಾವು ಮೊದಲೇ ಮಾಡ್ತೀವಿ, ಅದೇ ಡಿಫರೆನ್ಸ್ ಅಷ್ಟೇ. ಮೊದಲೇ ಮಾಡಿಬಿಟ್ಟು ಜ್ಞಾನನೇ ಬರೋದಿಲ್ಲ ಅಂದರೆ ಯೋಚನೆ ಇದೆ. ಅಲ್ಲಿ ಆನಂದ ಹಾಸದೋಷೇಣ ದೈವ ಮುಕ್ತಿಯರು ವಿದುಷ್ಯತಿ ಅಂದರೆ ಇದನ್ನು ಏನಾಯಿತು ಅಂದರೆ, ಗುರುಗಳು ಅಪರೋಕ್ಷ ಜ್ಞಾನ ಬಂದಮೇಲೂ ಗುರುಗಳ ಅನುಗ್ರಹ ಬೇಕು ಅಂತಾಯ್ತು. ಯಾಕೆ ಆನಂದ ಹಾಸ ಆಗಬಾರ್ದಲ್ಲ ನಮಗೆ. ಈ ಸಿ ಆರ್ ರಿಪೋರ್ಟ್ ಬರೋವರೆಗೂ ಅವ್ರು ಇನ್ಕ್ರಿಮೆಂಟ್ ಕೊಡೋದಿಲ್ಲ, ಪೆನ್ಷನ್ ಪ್ರಮೋಷನ್ ಕೊಡೋದಿಲ್ಲ. ಅದರಿಂದಾಗಿನೆ ಅದು ಬೇಕೇ ಬೇಕು. ಇದೆಲ್ಲ ಶಾಸ್ತ್ರದ್ದೇ ಫಾಲೋ ಮಾಡ್ತಿರೋ ಲೋಕದೊಳಗೆ. ಏನು ಶಾಸ್ತ್ರದಲ್ಲಿ ಹೇಳಿದ್ದಾರೋ ವೇದವ್ಯಾಸದೇವರು ಅದನ್ನೇ ನಾವು ಫಾಲೋ ಮಾಡ್ತಿರೋ ಲೌಕಿಕದಲ್ಲಿ. ಪ್ರಾರಬ್ಧವಶಾತ್ ಬರ್ಬೋದು, ಪ್ರಾರಬ್ಧವಶಾತ್ ಬರ್ಬೋದು, ಗೊತ್ತಾಯ್ತಾ? ಗುರುಪತ್ನಿ ಗಮನ ಮಾಡಲಿಲ್ಲ ಚಂದ್ರ, ಈಗ ಗುರುಪತ್ನಿಗಳು ಗುರುದ್ರೋಹ ಅಲ್ವಾ ಆಗಿದ್ರೆ ಈಗ ಹೌದಲ್ಲ? ಆದ್ರಿಂದ ಅಂಥದ್ದಾಗಬಹುದು, ಬಟ್ ಅದರಿಂದ ಆಗೋದಿಷ್ಟು ಅಂತ ಹೇಳ್ತಾರೆ. ಅದೇ ಅದು ಬೇರೆ, ಕೆಲವು ಸ್ಪೆಷಲ್ ಕೇಸ್ ಅಂತ ಇರುತ್ತೆ. ಸ್ಪೆಷಲ್ ಪ್ರಾರಬ್ಧ ಇದ್ದವ್ರ ಕೇಸ್ ಬೇರೆ, ಜನರಲ್ ಕೇಸ್ಗಳು ಬೇರೆ. ಶಿಷ್ಯ ಶಾಪಿ ಪುರುಷತ್ವ ಸಂಪ ಸಾಮ್ಯಾತ್ ಧಾರಣಾ ದೇಹೇ ತತ್ ಪ್ರಯತ್ನಶ ನದೋರ್ ಬೆಳೆ ಮಿತಿ ನಮಂತವ್ಯಂ. ಇನ್ನೊಂದು ಶಿಷ್ಯ ನೋಡ್ರಿ, ಶಿಷ್ಯ ಹೇಳ್ಬೋದು, ನಾನು ಮನುಷ್ಯ, ಗುರುವೇ ನೀವು ಮನುಷ್ಯ, ಗುರುಗಳೇ ನೀವು ಮನುಷ್ಯರು, ನಾನು ಮನುಷ್ಯ, ಗೊತ್ತಾಯ್ತಾ? ನಿಮಗೂ ಎರಡು ಕಾಲು, ನನಗೆ ಎರಡು ಕಾಲು, ನಿಮಗೆ ಎರಡು ಕೈ, ನನಗೆ ಎರಡು ಕೈ. ಆದ್ದರಿಂದ ನಿಮ್ಮ ಪಾಠ ನನಗೆ ಬೇಕಾಗಿಲ್ಲ, ನನ್ನ ಪಾಠ ಗೊತ್ತೇನೆ ಅಂತ ಯಾಕೆ ಹೇಳಬಾರ ಅಂತ ಕೇಳಿದರೆ ಸಾಧ್ಯ ಇಲ್ಲ ಅಂತ ಹೇಳಿದ್ದ. ನೋಡಿ, ಶಿಷ್ಯ ಶಾಪಿ ಪುರುಷತ್ವ ಸಾಮ್ಯಾ ಧಾರಣಾ ದೇಹೇ ತತ್ ಪ್ರಯತ್ನ ಸದವ್ರು ಬನ್ನಿ ಬಿಟ್ಟಿರ ಮಂತವ್ಯಂ. ನಾವು ಮಾಡೋದು ಗುರುದಾರ ಬೇಕಾಗಿಲ್ಲ, ನಮಸ್ತೆ ಮಾಡ್ತೀವಿ ಅಂತ ಹೇಳಬಾರ್ದು. ಗುರುಪ್ರಸಾದೋ ಬಲವಾನ್ ಇತ್ಯಾದಿ ವಿಶೇಷೋಕ್ತೇ. ನಿಭಾಲೆ ಅರ್ಥ ಮಾಡಿಕೊಂಡ್ರೆ, ಎವರೆಸ್ಟ್ ಹತ್ತಿದವ್ರಿಗೂ ಇರೋದೇನು ಎರಡು ಕಾಲೆ, ಎವರೆಸ್ಟ್ ಹತ್ತಿದವ್ರು ಎರಡು ಕಾಲು ಒಂದು ತಲೆನೇ ಇರೋದು, ನಮಗೂ ಅಷ್ಟೇ ಇದು ಹತ್ತಿದ್ದೇವೆ ನಾವೀಗ. ಅದು ಎರಡು ಕಾಲು ಎರಡು ತಲೆ ಹೇಳ್ತಾ ಹೋಗ್ಬಿಟ್ರೆ ಬಜೀತ ಆಗ್ಬಿಡುತ್ತೆ. ಪುಣ್ಯ ಆಫೀಸರ್ ಬಯೋರು ಹೀಗೆಲ್ಲ ಬಯೋದಿಲ್ಲ, ಸರ್ ನಿಮಗೂ ಎರಡು ಕಾಲು, ನನಗೆ ಎರಡು ಕಾಲು, ನಿಮಗೊಂದು ತಲೆ, ನಮಗೂ ಒಂದು ತಲೆ ಅಂತೇಳಿ ನಿಮ್ಮ ತಲೆ ಇಲ್ಲ ಅಂತ ಆಗ್ತದೆ ಅಷ್ಟೇ ಹೊರತು ಎರಡು ಮೂರು ತಲೆ ಲೆಕ್ಕ ಆಗೋದಿಲ್ಲ. ಅವೆಲ್ಲ ಕೌಂಟ್ ಎಷ್ಟೊತ್ತ ಆಫೀಸರ್ ಇಷ್ಟೇ ಇಷ್ಟಿರ್ತಾನೆ ಮತ್ತೆ ಅದು ಇವ್ರು ಭಾರಿ ಯಮ ಇದ್ದಾಗಿರ್ತಾನೆ ಜೋರಾಗಿ. ಆದರೆ ಆಫೀಸರ್ಗಳು ಹೀಗೆ ಬಗ್ತಾನೆ, ಅದಕ್ಕೆ ಎಲ್ಲ ಈಕ್ವಲ್ ಆದರೆ ನಾಲೆಡ್ಜ್ ಡಿಫರೆನ್ಸ್, ನಾಲೆಡ್ಜ್ ಇದೆ ಪವರ್ ಇದೆ, ಅದು ಮೇಳಕ್ಕೆ ಬರೋದಿಲ್ಲ. ಆ ರೀತಿ ಪ್ರಶ್ನೆ ಕೇಳಬಾರ್ದು ಅಂತ ಹೇಳಿದರು. ನಚ ವಿದ್ಯಾ ಕರ್ಮವಾ ಸಂಸಾರವೃತ್ತಿ ಕಾರಣಮಿತಿ ಕಾರಣ ನಿರ್ಣಯ. ಅಲ್ಲದೆ ಭಾರಿ ಗೊಂದಲ ಆಗ್ತಾ ಇದೆ, ವಿದ್ಯೆ ಮುಖ್ಯನೋ ಧರ್ಮ ಮುಖ್ಯನೋ, ಜ್ಞಾನ ಬೇಕೋ ಕರ್ಮ ಬೇಕೋ ಅಂತ ಕೇಳಿದರೆ ಎಲ್ಲೆಲ್ಲ ಒಂದು ಮಾತು ಹೇಳ್ತಾರೆ ಅಂತ ಕೇಳಿದರೆ, ಹಾಗೆ ನಾನು ಗೊಂದಲ ಮಾಡ್ಕೊಂಡಿಲ್ಲ, ಸರಿಯಾಗಿ ಓದ್ದೆ ಗೊಂದಲ ಮಾಡ್ಕೊಂಡಿದ್ದೆ ಹೊರತು ಸರಿಯಾಗಿ ಓದಿದರೆ ಒಂದೇ ಒಂದು ದಾರಿ ಯಾವುದು? ವಿದ್ಯಾ ಒಂದೇ ದಾರಿ ಹೊರತು, ಜ್ಞಾನ ಒಂದೇ ದಾರಿ ಹೊರತು ಕರ್ಮ ಅಲ್ಲ. ಕರ್ಮ ಜ್ಞಾನಕ್ಕೆ ದಾರಿ ಆಗುತ್ತೆ ಹೊರತು ಡೈರೆಕ್ಟ್ ಮೋಕ್ಷ ಕೊಡೋದಿಲ್ಲ ಅಂತ ಹೇಳಿದರು. ಆಮೇಲೆ ಇನ್ನೂ ಬಹಳಷ್ಟು ಗುಣ ಪ್ರಶ್ನೆಗಳಿವೆ. ನಚ ಜ್ಞಾನಿನ ನಚ ಜೀವ ನಾಮೇಕ ಪ್ರಕಾರ ಇವ ನಿಜ ಸ್ವಭಾವ ಚೈತನ್ಯಮಿತಿ ಪರೋಕ್ಷ ವಿಶೇಷ ನಿಷೇಧ ಸಾಮಾನ್ಯ ವಿಧಿ ಪ್ರಕ್ರಿಯಾಣ ವಿಧಿಕ್ರಿಯಾಣ ವಿಭಕ್ತತ್ವ. ಎಲ್ಲ ಜೀವರ ಅಧಿಕಾರ ಒಂದೇ ಅಂತ ಯಾಕೆ ಹೇಳಬಾರ್ದು ಅಂದರೆ ಒಂದೇ ಅಲ್ಲ. ನಾ ದೇವೋ ದೇವಪದಮನ್ವಿಚ್ಛೇ ಅನ್ವಿಚ್ಛನ್ ಯಾತ್ಯಧರಂ ತಮಃ. ಯಾವುದು ದೇವಪದ ಯೋಗ್ಯನಾಗಿಲ್ಲ ಅದು ದೇವಪದಿಗೆ ಅಪೇಕ್ಷೆ ಪಟ್ಟರೆ ದೇವಪದಿ ಸಿಗೋದಿಲ್ಲ ಅಲ್ಲ, ಅಧರಂ ತಮ ತಮಸ್ಸಿಗೆ ಹೋಗ್ತಾನೆ ಅಂತ ಹೇಳ್ತಾನೆ. ಅಯೋಗ್ಯಮಿಚ್ಛನ್ ಪುರುಷ ಪತತ್ತೇವನ ಸಂಶಯ. ಇದು ಹೇಳಿದ ಮೇಲೆ ಭಾರಿ ಸ್ವಾರಸ್ಯ. ದೇವತೆಗಳ ಪದವನ್ನೇ ಗೌತಮರೇನು ಪಾಪ ಅಹಂ ಬ್ರಹ್ಮಾಸ್ತಿ ಅನ್ಕೊಳ್ಳಿಲ್ಲ, ಮಾಂಡವರು ಅಹಂ ಬ್ರಹ್ಮಾಸ್ತಿ ಅನ್ಕೊಳ್ಳಿಲ್ಲ, ವಶಿಷ್ಠರು ಅಂತೂ ಅನ್ಕೊಳ್ಳಿಲ್ಲ. ವಶಿಷ್ಠ ಸಾಮ್ಯ ಬೇಕಾಯ್ತು ಅಷ್ಟೇ, ಅಷ್ಟಕ್ಕೆ ಪನಿಷ್ಮೆಂಟ್ ಬಂತವ್ರಿಗೆ. ಇನ್ನು ಪರಮಾತ್ಮ ನಾವಾಗಬೇಕು, ಪರಮಾತ್ಮರ ಸಾಮ್ಯದ ಏನಾಗುತ್ತೆ ಯೋಚನೆ ಮಾಡಿ. ಇಂಥ ಕಥೆಗಳೆಲ್ಲ ನಮಗೇನು ತೋರಿಸ್ತಾ ಇದೆ, ಯೋಗ್ಯತೆಗೆ ತಕ್ಕಂತೆ ಫಲ ಕೊಡ್ತಾನೆ ಅವ್ರದ್ದು ಪರಮಾತ್ಮ, ಹೆಚ್ಚು ಕೊಡೋದಿಲ್ಲ. ಇನ್ನು ದೇವತೆಗಳಿದ್ದಾರೆ, ನಾವೆಲ್ಲ ಮಧ್ವದಲ್ಲಿ ಕೇಳ್ತೇವೆ, ಭೂಲೋಕದಲ್ಲಿ ಒಳ್ಳೆ ಜ್ಞಾನ ಲೋಪ್ತ ಆಗಿಬಿಟ್ಟು ದೇವತೆಗಳು ಹೋಗಿ ಕೇಳಿಕೊಂಡ್ರು, ದೇವಾಹ ಚತುರ್ಮುಖ ಮುಖಾಹ ಶರಣಂ ಪ್ರಜಗ್ಮು ಅಂತ ಹೇಳ್ತೀರಿ, ಅದು ಯಾಕೆ ದೇವತೆಗಳು ಮಾಡ್ತಾರೆ ಅಂದರೆ, ಜ್ಞಾನದಾನಮೇವ ದೇವಾನಾಂ ವಿಹಿತಂ. ದೇವತೆಗಳ ಮುಖ್ಯ ಕೆಲಸ ಏನಂತೆ? ಜ್ಞಾನ ಕೊಡೋ ಕೆಲಸ. ತಪ ಏವ ಋಷೀಣಾಂ, ಋಷಿಗಳ ಕೆಲಸ ಏನು? ತಪಸ್ಸು. ಆಚಾರ ಏವ ಮನುಷ್ಯಾಣಾಂ, ಮನುಷ್ಯರ ಕೆಲಸ ಏನು? ಅದು ನಡ್ಕೊಂಡು ಹೋಗೋದಷ್ಟೇ, ನಡ್ಕೊಂಡು ಹೋಗೋದಂದ್ರೆ ಫಾಲೋ ಮಾಡೋದು. ತದ ವಿರೋಧೇ ಅನ್ಯಾನಿ ಕರಣೀಯಾನಿ ಇತಿ ವಿಧಿ ವಿಭಾಗ. ಡಿಸ್ಟ್ರಿಬ್ಯೂಟ್ ಮಾಡಬೇಕು, ದೇವತೆಗಳ ಕೆಲಸ ಇದು, ಋಷಿಗಳ ಕೆಲಸ ಇದು, ಮನುಷ್ಯ ಕೆಲಸ ಅಂತ ಹೇಳಿದ್ದಾರೆ. ಸ್ಟೂಡೆಂಟ್ಸ್ ಕೆಲಸ ಓದ್ಕೊಂಡು ಹೋಗೋದೆ ಹೊರತು ಸಿಲೆಬಸ್ ಫ್ರೇ ಮಾಡೋದಲ್ಲ, ಎಕ್ಸಾಮ್ ಕಂಡಕ್ಟ್ ಮಾಡೋದಲ್ಲ, ಓದೋದಷ್ಟೇ ಅವ್ರ ಕೆಲಸ. ಇವ್ರದ್ದೆಲ್ಲ ಅವ್ರು ಓದಕ್ಕೆ ತೊಗೊಂಡ್ಬಿಟ್ರೆ ಗತಿ ಆಗುತ್ತೆ, ಅವರೇನು ಮಾಡಬೇಕು? ಅವರು ಪಾಠ ಮಾಡೋದು, ಎಕ್ಸಾಮ್ ಅವ್ರು ಮಾಡಬೇಕಾ ಕೆಲಸ. ಹೇಗೆ ನಾವು ಆಫೀಸ್ನಲ್ಲಿ ವರ್ಕ್ ಡಿವಿಷನ್ ಇದೆಯೋ ಆ ಥರ ದೇವರು ಹಂಚಿಬಿಟ್ಟಿದ್ದಾರೆ, ಯಾವ್ಯಾವ ಕೆಲಸ ಯಾರ್ಯಾರು ಮಾಡಬೇಕು ಅಂಥೇಳಿ, ಕನ್ಫ್ಯೂಷನ್ ಇಲ್ಲ. ಇನ್ನು ದೇವತೆಗಳಿಗೆ ಬೇಗ ಸಾಧನೆ ಆಗುತ್ತೋ ಮನುಷ್ಯರಿಗೆ ಬೇಗ ಸಾಧನೆ ಆಗುತ್ತೋ ಅಂತ ಪ್ರಶ್ನೆ. ದೇವತೆಗಳಿಗೆ ಬೇಗ ಸಾಧನೆನೋ ಮನುಷ್ಯರಿಗೆ ಬೇಗ ಸಾಧನೆನೋ? ನಚ್ಚ ಸ್ವಾತಂತ್ರ್ಯ ದೇವ ನಾಮ ಇವನಿಗೆ ಆದಿ ಫಲಂ ನ ಕಿಂಚಿತ್ ಅನ್ಯೇಷಾಭಿತಿ ವಾಚ್ಯಂ. ಅದಕ್ಕೆ ಹೇಳ್ತಾರೆ ಮನುಷ್ಯ ಸಾಧನೆ ಬೇಗ ಆಗುತ್ತೆ, ದೇವತೆಗಳ ಸಾಧನೆ ನಿಧಾನ ಆಗುತ್ತೆ. ನಮಗೆ ಎಷ್ಟು ಖುಷಿ ಗೊತ್ತಾಗ ದೇವತೆಗಳು ಅನುಭವಿಸೋಕೆ ಬೇಗ ಮುಗಿ ಹೋಗಿಬಿಡ್ತೇವೆ ಯಾಕೆ ತಿಳ್ಕೊಂಡ್ರೆ ಇಲ್ಲ. ತ್ವರೆಯ ವರುಷ್ಯಾಣಾಂ ಸಿದ್ಧಿ ಅತ್ವರ ಇವತ್ತು ದೇವಾನಾಂ ತತ್ಪ್ರಸಾದೇನ ಮುಕ್ತಾಯವ ಸತಾಂ ಋಣಾಂ. ಬಹಳ ಸ್ವಾರಸ್ಯವಾಗಿ ಹೇಳ್ತಾರೆ. ಅಲ್ರಿ ಪಾಪ ದೊಡ್ಡವರು ಅಂತೀರಿ, ತಡ ಆಗುತ್ತೆ ಅಂತೀರಿ, ಏನು ಮಾಡಬೇಕು ಇದಕ್ಕೆ ಅಂತ ಕೇಳಿದರೆ ಭಾರಿ ಸುಲಭ. ಇಲ್ಲಿ ಕ್ಲರ್ಕ್ ಬೇಕಾದ್ರೆ ಮನೆಗೆ ಬೇಗ ಹೋಗಿಬಿಡ್ತಾರೆ, ಅಟೆಂಡರ್ ಬೇಗ ಹೋಗಿಬಿಡ್ತಾರೆ, ಬ್ಯಾಂಕ್ ಮ್ಯಾನೇಜರ್ ಎಂಟು ಗಂಟೆವರೆಗೂ ಕೂತಿರ್ತಾರೆ. ಪಾಪ ಎಲ್ಲರೂ ಹೋಗೋರು ಕೀ ಹಾಕ್ಕೊಂಡು ಬರಬೇಕಾದ್ರೆ, ಯಾರಿಗೆ ಜವಾಬ್ದಾರಿ ಜಾಸ್ತಿ ಆಯ್ತು ಈಗ ಇವ್ರದ್ದು, ಬಟ್ ಸಂಬಳ ಯಾರಿಗೆ ಜಾಸ್ತಿ ಇದೆ ಅವನಿಗೆ. ಸೊ ದೇವತೆಗಳಿಗೆ ತಡ ಆಗಿರ್ತದೆ ನಿಜ, ಬಟ್ ಆನಂದ ಯಾರಿಗೆ ಜಾಸ್ತಿ? ಅವರಿಗೆ. ಆದ್ದರಿಂದಾಗೇ ಬೇಗ ಆಗುತ್ತೆ ಇಂಪಾರ್ಟೆಂಟ್ ಅಲ್ಲ. ಬೆಳಿಗ್ಗೆ ಗಂಜಿ ಊಟ ಅಂತ ಬೇಗ ಹಾಕಿಬಿಡ್ತಾರೆ, ಸಾಬಳ 12 ಊಟ, ಚೌಕಿ ಊಟ 12 ಗಂಟೆ ಮಾಡ್ತಾರೆ. ನಾವು ಗಂಜಿ ಊಟನೇ ಮಾಡೋದು, ನಾವು ಸೆಟ್ ಅಂತ ಕೂಡ ಮಾಡಬೇಕು ಈ ಮಧ್ಯೆ. ಅರ್ಥಾಯ್ತಾ ಈಗ ಅಲ್ಲಿ ಊಟದ ವೆರೈಟಿ ಇಲ್ಲಿ ಕ್ವಾಲಿಟಿ ಭಾರಿ ಡಿಫ್ರೆನ್ಸ್ ಆಗುತ್ತೆ ಗೊತ್ತಲ್ಲ. ಆ ದೃಷ್ಟಿಯಿಂದ ಯಾವ ಕಾಲಕ್ಕೂ ಕೂಡ ಕೆಲವು ಎಷ್ಟೋ ಸತ್ತು ಕಾಯಿಸ್ತಾರೆ, ಕೆಲವರು ಬೇಗ ಹಾಕಿಬಿಡ್ತಾರೆ, ಕೆಲವರು ಕಾಯಿಸ್ತಾರೆ. ಬಟ್ ಕಾಯಿಸ್ತು ಕಾದು ಫಲಕ್ಕಿಂತ ಅವ್ರು ಬೇಗ ಊಟ ಮಾಡಿದ್ರು ಎಷ್ಟೋ ಮಿಸ್ ಮಾಡ್ಕೊಂಡಿರ್ತಾರೆ. ಇವರು ಹೆಚ್ಚಿಗುತ್ತೆ, ಆದ್ದರಿಂದ ಹೆಚ್ಚು ಕಾದವ್ರಿಗೇನಿದೆ ಪ್ರಯೋಜನ ಜಾಸ್ತಿ ಇದೆ ಅಂತ ಹೇಳಿದ. ನಚ್ಚ ಆವಿಷ್ಕಾರೇಣ ಕಥನ, ಇದೆಲ್ಲ ಅರ್ಥ ಮಾಡ್ಕೊಂಡು ಪ್ರತಿಯೊಬ್ಬರು ಕೂಡ ಏನು ಮಾಡಬೇಕು? ಸಾಧನೆ ಹೆಚ್ಚು ಮಾಡೋದಕ್ಕೆ ಕಾಯಬೇಕು ಹೊರತು ಏನು ಮಾಡಬಾರ್ದು? ಇವತ್ತು ವಿದ್ಯಾರ್ಥಿ ಪರೀಕ್ಷೆ ಬರೀತಾ ಇರ್ತಾರೆ, ಕಡಿಮೆಯವರು ಬೇಗ ತೋಗಿಬಿಡ್ತಾರೆ, ಕೆಲವರು ಅರ್ಧ ಗಂಟೆಗೆ ಎದ್ದೋಗರು ಇರ್ತಾರೆ, ಕೆಲವರು ಒಂದು ಗಂಟೆಗೆ ಎದ್ದೋಗ್ತಾರೆ, ಎರಡು ಗಂಟೆಗೆ ಎದ್ದೋಗ್ತಾರೆ, ಬುದ್ಧಿ 3 ತಾಸು ಬರೀತಾರೆ. ನೋಡೋದಕ್ಕೆ ಏನಿಸ್ತು, ಎಷ್ಟು ಬೇಗ ಬಂದೆ ನಾನು, ಇನ್ನೂ ಬರಿತಾ ಕೂತಿದ್ದಾನೆ ದಡ್ಡ ಅಂತ ಕೇಳಿದರೆ ರಿಸಲ್ಟ್ ಬಂದ ಗೊತ್ತಾಗತ್ತೆ ಅವ್ರು ಎಷ್ಟು ಬಂತು ಅಂತ. ಸಾಧನೆ ಜಾಸ್ತಿ ಮಾಡಿದ್ದಕ್ಕೇನು ಸಿಕ್ತೆ ಅವನಿಗೆ? ಮಾರ್ಕ್ಸ್ ಜಾಸ್ತಿ ಸಿಕ್ತು, ಆದ್ದರಿಂದ ಸಾಧನೆ ಹೆಚ್ಚು ಮಾಡಬೇಕು ಅಂತ ಹೇಳ್ತಾರೆ. ಇನ್ನೊಂದು ಹೇಳಿದ್ರು, ಅಂತೂ ನಮ್ಗೆ ಭಾರಿ ವಿಷಯ ಗೊತ್ತಾಯಿತು ಸರ್, ಒಂದು ವಿಷಯ ಹೇಳಿಬಿಡ್ತೀವಿ ನಾವು ಕೊನೆಗೆ. ಎಲ್ಲರೂ ಮೋಕ್ಷಕ್ಕೆ ಹೋಗಬೇಕಾದ್ರೆ ಜ್ಞಾನ ಬೇಕು ಅಂತ ಹೇಳಿದ್ರಲ್ಲ, ಇನ್ಮೇಲೆ ಪ್ರವಚನ ಸರ್ಕಲ್ನಲ್ಲೇ ಪ್ರವಚನ ಗೊತ್ತಾಯ್ತಿಲ್ಲ ಎಲ್ಲರಿಗೂ. ಹೋಗೋದು ಉಪನ್ಯ ಉಪನಾರ್ಥಿ ಬಂದರೆ ಡೋಂಟ್, ಹಾಗೆ ಮಾಡಬಾರ್ದು ಅಂತ ಹೇಳಿದ್ರು ಗೊತ್ತಾಯ್ತಾ. ಹಾಗೆ ಮಾಡಬಾರ್ದು, ಅದಕ್ಕೆ ಅಯೋಗ್ಯರಿಗೆ ಹೇಳಬಾರ್ದು, ಅಯೋಗ್ಯರಿಗೆ ಹೇಳಬಾರ್ದು. ಮತ್ತೆ ಆವಿಷ್ಕಾರೇಣ ಕಥನ ಆದೇಶ ಅಥ ಅಶೇಷತೋಪಿ ಯೋಗ್ಯ ಜ್ಞಾನಿನೋ ಭವಂತಿ ಇತ್ತೆ ಆಸ್ಥಾನ ಆಸ್ಥಾನ ಚತ್ವರಾದಿಷು ಸ್ಥಿತಯ್ಯೋ ಪ್ರಕಥನೀಯಂ. ಆ ಸ್ಥಾನಗಳಲ್ಲಿ ಸರ್ಕಲ್ನ ಚತ್ವರ ಅಂದ್ರೆ ಸರ್ಕಲ್ಲು, ಅದರೆಲ್ಲ ಪ್ರವಚನಗಳು ಮಾಡಬಾರದು. ನಹ್ಯೇವಂ ತರಮಾಣೇ ಸಿದ್ಧಿರ್ಭವತಿ ಅಯೋಗ್ಯಾನಾಮಪಿ ಗ್ರಹ ಪ್ರಸಂಗ. ಅಯೋಗ್ಯರಿಗೆ ನಾನು ಮಿಲಿಟ್ರಿ ಟ್ರೈನಿಂಗ್ ಭಾರಿ ದೊಡ್ಡದು ಅಂತ ಹೇಳಿ ಪಬ್ಲಿಕ್ಗೆ ಮಾಡಿಬಿಟ್ರೆ ಗತಿ ಏನಾಗುತ್ತೆ? ಸೆಲೆಕ್ಟ್ ಮಾಡಿದವ್ರು ಏನು ಮಾಡ್ತಾರೆ, ಬೇರೆ ಎಂಟ್ರಿ ಕೊಡೋದಿಲ್ಲ. ಇವರು ಅಷ್ಟು ಗುಟ್ಟಿಟ್ಕೊಂಡೇ ವೀರಪ್ಪನಂಥವ್ರು ಇದ್ದಾರೆ, ಟ್ರೈನಿಂಗ್ ತೊಗೊಂಡ್ಬಿಟ್ಟಿದ್ದಾರೆ, ಅವರೇ ಬಿಟ್ಟರೆ ಟ್ರೈನಿಂಗ್ ಕೊಟ್ಟರೆ ಏನಾಗ್ಬೋದು ಲೆಕ್ಕ ಹಾಕಿ ಎಂದು ಹಾಗೆಲ್ಲ ಕೊಡಬಾರ್ದು. ಆದ್ದರಿಂದ ಹಾಗೆಯೇ ಯೋಗ್ಯರಿಗೆ ಮಾತ್ರ ಜ್ಞಾನ ಕೊಡಬೇಕು. ದೇವತೆಗಳು ಕೆಡ್ತಾರಂತೆ, ವಿದ್ಯಾಭ್ಯಾನ ದೇವತೆಗಳು. ಮಾನಸ್ಥೈರ್ಯಭ್ಯ ಸ್ವಾಮಿ ವಾಯುದೇವರೇ ಅಯೋಗ್ಯರಿಗೆ ದಯವಿಟ್ಟು ತಮ್ಮನ್ನು ಹೇಳಬಾರದು, ರಕ್ಷಣೆ ಮಾಡಿದ್ದೆ ಕೆಡ್ತಾರೆ, ಅದಕ್ಕೋಸ್ಕರ ಆಗಿರಬೇಕು. ಮುಂದೆ ಕೊನೆಯ ಮಾತು, ಒಂದು ಫಲಾಧ್ಯಾಯದಲ್ಲಿ ಒಂದು ಓದಿ ಬಿಟ್ಟರೆ ಮುಗಿದೋಗು. ನಚೆ ಶ್ರವಣಾದಿ ಅನಾವೃತ್ಯ ಅಪರೋಕ್ಷ ಜ್ಞಾನೋದಯ ಸರ್ವೇಷಾಂ ಸುಶಕ್ಯತ್ವಮಿತಿ ಗುಣ ಮಹಾಫಲತ್ವ ಸರ್ವೇಷಾಂ ಅಶಕ್ತತ ಯಾಹ ಇವ ಉಪನ್ನತ್ವ ಅನ್ಯಥಾ ಸರ್ವ ಸುಶಕ್ಯಶೈವ ಸಾಧನತೆಯ ಸರ್ವೇಷಾಂ ಮೋಕ್ಷಾಪತ್ತೇ. ನಚೆ ಶ್ರವಣಾದಿ ಅನಾವೃತ್ಯ ಅಪರೋಕ್ಷ ಜ್ಞಾನೋದಯ ಸರ್ವೇಷಾಂ ಸುಶಕ್ಯತ್ವಮಿತಿ ಗುಣ. ಅದಕ್ಕೆ ಶ್ರವಣಾದಿಗಳನ್ನು ಒಮ್ಮೆ ಮಾಡಿಬಿಡ್ತೇವೆ, ಆವೃತ್ತಿ ಮಾಡೋದಿಲ್ಲ, ಸುಖವಾಗುತ್ತೆ ಅಂತ ಕೇಳಿದರೆ ಇಲ್ಲ. ಮೋಕ್ಷದಲ್ಲಿ ತಾರತಮ್ಯ ಇರೋದ್ರಿಂದಾಗಿನೇ ಹೆಚ್ಚೆಚ್ಚು ಮಾಡತಕ್ಕಂಥ ಕೆಲಸಕ್ಕೇನಿದೆ ಬಹಳಷ್ಟು ಬೆಲೆ ಇದೆ ಮಾಡಿ ಅಂತ ಹೇಳಿದರು. ಮತ್ತೆ ಅನ್ಯಶ್ಚಾಪಿ ಸಾಧನಸ್ಯ ಕರ್ತುಂ ಶಕ್ಯತ್ವಾತ್ ನ ಯಾವನ್ಮುಕ್ತಿ ಧ್ಯಾನಂ ಕಾರ್ಯಮಿತಿ ವಾಚ್ಯಂ. ಧ್ಯಾನಂ ವಿನ ಅಪರೋಕ್ಷ ಜ್ಞಾನಕ್ಕೆ ವಿಶೇಷ ಕಾರ್ಯ ಅನುಪತ್ತೇ. ಬೇರೆ ಸಾಧನ ಇದೆ ಆದ್ದರಿಂದ ನಮಗೆ ಜ್ಞಾನ ಬೇಡ, ಧ್ಯಾನ ಬೇಡ ಅಂತ ಹೇಳಿದರೆ ತಪ್ಪದು. ಜ್ಞಾನ ಧ್ಯಾನ ಜ್ಞಾನನೂ ಬೇಕು, ಪ್ಲಸ್ ಏನು ಬೇಕು, ಧ್ಯಾನನೂ ಬೇಕು, ಬಿಂಬರೂಪ ಧ್ಯಾನನೂ ಮಾಡಬೇಕು. ಆದ್ದರಿಂದ ಅದನ್ನು ಮಾಡಲೇಬೇಕು ಅಂತ ಹೇಳಿ. ನಚೆ ಜ್ಞಾನೋದಯ ಅಶೇಷ ಕರ್ಮಕ್ಷಯ ಕೃತಕೃತ್ಯತ್ವಾತ್ ತದೈವ ಮುಕ್ತಿ ನಚೇತ್ ಕರ್ಮ ಅಕ್ಷಯೇತಿ ವಾಚ್ಯಂ ಪ್ರಾರಬ್ಧಶೈವ ಕೃತಶ್ಯ ಯಾವದ್ಭೋಗಂ ಸಂಸ್ಥಿತೇ. ಇನ್ನು ಅಪರೋಕ್ಷ ಜ್ಞಾನ ಆಗ್ತಿರ್ಲಿಕ್ಕೇನೆ ಎಲ್ಲ ಕರ್ಮ ನಾಶವಾಗುತ್ತೆ ಅಂತ ಹೇಳಿಬಿಡೋಣ. ಪ್ರಾರಬ್ಧ ಉಳ್ಕೊಳ್ಳುತ್ತೆ ಅಂತ ಹೇಳೋದು ಬೇಡ ಅಂತ ಕೇಳಿದರೆ ಇಲ್ಲ, ಪ್ರಾರಬ್ಧ ಒಂದು ಉಳ್ಕೊಂಡೇ ಉಳ್ಕೊಳ್ಳುತ್ತೆ, ಉರುಳೆರಡು ಹೋಗುತ್ತೆ ಅಂತೇಳಿ ಸ್ಪಷ್ಟ ಏನಿದೆ ಪ್ರಮಾಣ ಇದೆ. ಆದ್ದರಿಂದಾಗಿನೇ ಸಂಚಿತ ಸುಟ್ಟು ಹೋಗುತ್ತೆ, ಆಗಾಮಿಗೆ ಲೇಪ ಇಲ್ಲ ಯಾವಾಗ ಅಪರೋಕ್ಷ ಜ್ಞಾನ ಬಂದಾಗ. ಆದರೆ ಪ್ರಾರಬ್ಧ ಮಾತ್ರ ಏನಾಗಬೇಕು, ಅದು ಅನುಭವಿಸಿಯೇ ಕಡಿಬೇಕೇ ಹೊರತು ಬೇರೆ ದಾರಿ ಇಲ್ಲ ಅಂತ ಇರೋದ್ರಿಂದ ಅಷ್ಟರ ಮಟ್ಟಿಗೆ ಅನಿವಾರ್ಯ ಅಂತ ತಿಳಿಸಿದೆ. ಮುಂದೆ ಹೇಳ್ತಾರೆ ಸೊಂಪು ಕಮ್ಮಿ ಮಾಡ್ತಾರೆ, ಪೂರ್ತಿ ತೆಗೆಯೋದಿಲ್ಲ. ಅನುಭವಿಸಲೇಬೇಕು ಅಂತ ಮಾತು ವಿರೋಧ ಬರಲಿಲ್ವಲ್ಲ ಆ ಥರ. ನಚ ಪ್ರವೃತ್ತೇ ಸಂಸಾರಾಭಾವಾದಿನ ಈಶೇನ ಅಪಿ ಅನ್ಯಥಾ ಕರ್ತು ಅಶಕ್ಯತ್ವೇನ ಸುದೃಢತ್ವ ಸರ್ವಸಾಮ್ಯಮೇವ ಈಶ್ವರೇಣ ನಚೇ ಸಂಸಾರಿತ್ವಮಿತಿ ಯುಕ್ತಂ. ಈಶ್ವರಸ್ಯ ಮಹಾಮಹಿಮತ್ವ ನಿತ್ಯಂ ಅಸಂಸಾರಿತ್ವಸ್ಯ ನಿತ್ಯಂ ತದನುಗ್ರಹೇಣೇ ಉಪವೃತ್ತೇ. ನಚ ಪ್ರಕೃತೇ ಮಹಾಲಕ್ಷ್ಮಿ ಇದ್ದಾರೆ, ಅವರಿಗೆ ಸಂಸಾರ ಇಲ್ಲ, ಪರಮಾತ್ಮನಿಗೂ ಸಂಸಾರ ಇಲ್ಲ. ಸೊ ಇಬ್ಬರು ಸಮ ಆಗಲಿ ಅಂತ ಯಾಕೆ ಕೇಳಬಾರ ಅಂತ ಕೇಳಿದರೆ ಇಲ್ಲ, ಇಬ್ಬರು ಕೂಡ ನಿತ್ಯಮುಕ್ತರಾದರೂ ಕೂಡ ಪರಮಾತ್ಮನ ಮಹಿಮೆ ಏನದು ಸ್ವತಂತ್ರವಾದ್ದರಿಂದ ಮಹಾಲಕ್ಷ್ಮಿಗೂ ಅವ್ರಿಗೆ ಏನು ಹೇಳಬಾರದು, ಸಾಮ್ಯ ಹೇಳಬಾರದು. ಈ ಸಮಾಷೆ ಮಹಾಲಕ್ಷ್ಮಿ ನಿತ್ಯಮುಕ್ತಳು, ನಾರಾಯಣ ನಿತ್ಯಮುಕ್ತ, ಅವರಿಬ್ಬರಿಗೆ ಸಾಮ್ಯ ಹೇಳೋದಿಲ್ಲ. ಈ ಕಂಡುಕೊಂಡು ಮುಕ್ತಿರೋ ಸಾಮ್ಯ ಹೇಳಿದ್ರೆ ಏನು ಮಾಡಬೇಕೀಗ, ಹೋಗ್ತಾನೆ. ಇಬ್ಬರು ಕೂಡ ಇಬ್ಬರು ವಿದ್ಯಾರ್ ಪಾರ್ಟ್ನರ್ಸ್ ಇದ್ದಾರೆ, ಶೇರ್ ಡಿಫ್ರೆನ್ಸ್ ಇದೆ ಇಬ್ಬರದು, 75-25 ಇದೆ, ಅವರಿಗೆ ಈಕ್ವಲ್ ಶೇರ್ ಇಲ್ಲ. ಯಾರೋ ಕ್ಲರ್ಕಿ ನನಗೂ ಈಕ್ವಲ್ ಶೇರ್ ಕೊಡಿ ಅಂತ ಏನಾಗ್ತದೆ ಇದಕ್ಕೀಗ, ಹೋಗ್ತಾನೆ. ಸಾಧ್ಯನೇ ಇಲ್ಲ, ಎಂದೆಂದೂ ಸಾಧ್ಯ ಇಲ್ಲ ಅಂತ ತಿಳಿಸಿ ಇಷ್ಟ ತಿಳಿಸಿ. ಕೊನೆಗೆ ವಾಯುರೇವ ಬ್ರಹ್ಮಗಮಯತಿ ತಸ್ಯ ಏಷಾ ಶಕ್ತಿ ನಹ್ಯನ್ಯೋ ಬ್ರಹ್ಮಗಮಯತಿ ಪ್ರಿಯೋ ಹೀರದ್ಗಮಯತಿ ನಹ್ಯನ್ಯ ಪ್ರಿಯೋ ಬ್ರಹ್ಮಣ ಇತಿ ಶ್ರುತೇ. ಮಾರ್ಗೇ ತು ಅವರಸ್ಯಾಪಿ ಯಥಾ ಮಾರ್ಗಂ ಪಶ್ಚಾತ್ ಪ್ರಾದುರ್ಭವತಿ ಲೋಕವತ್. ಇವತ್ತು ವಾಯುದೇವರೇ ದೇವರನ್ನು ಮುಟ್ಟಿಸ್ತಾರೆ, ಬೇರೆಯವರಲ್ಲ. ಯಾತಕ್ಕೆ ಅಂದರೆ ತುಂಬ ದೊಡ್ಡವ್ರದ್ದು ಕರ್ಕೊಂಡು ಹೋಗ್ಬೇಕಾದ್ರೆ ಏನಾಗಿರಬೇಕು, ಅವರಿಗೆ ಭಾರಿ ಬೇಕಾದವರಾಗಬೇಕು, ಗೊತ್ತಾಯ್ತು. ಬೇರೆಯವರಿಗೆ ಹತ್ತಿರ ಕರ್ಕೊಂಡು ಹೋಗೋಕ್ಕಾಗೋದಿಲ್ಲ, ವಾಯುದೇವರೇ ಅತ್ಯಂತ ಪ್ರಿಯರು ಪರಮಾತ್ಮನಿಗೆ. ಅದು ಏನು ಯಾರನ್ನು ಮೀಟ್ ಮಾಡ್ಬೇಕಾದ್ರೆ ಮಾಡ್ತೀವಿ ನಾವೀಗ, ಅವ್ರಿಗೆ ಯಾರು ಗೊತ್ತಿದ್ದಾರೆ, ಭಾರಿ ಯಾರು ಗೊತ್ತಿದ್ದಾರೆ, ಅವ್ರ ಮಾತು ತೆಗೆದುಹಾಕೋದಿಲ್ಲ ಅಂಬರು ಯಾರು ಗೊತ್ತಿದ್ದಾರೆ ಕೇಳುತ್ತೆ. ವಾಯುದೇವರಿಗೆ ಅಂತ ಸ್ಥಾನ ಇರೋದ್ರಿಂದ ಅವರಿಂದನೇ ನಮಗೆ ಮುಕ್ತಿ ಸಿಗಬೇಕು, ಅವ್ರು ಬೇರೆಯೊಂದು ಸಿಗ ಸಂಭವ ಇಲ್ಲ ಅಂತ ಹೇಳ್ತಾರೆ. ಇಷ್ಟು ಹೇಳಿ ಮುಕ್ತಿಯಲ್ಲಿ ಕೂಡ ನಚಕ್ ಪರಗ್ರಹತತ್ವಾದಶ ರಾಜಗ್ರಹತಸ್ಯ ಸ್ವಾಧಮ ಅಪಿ ಕದಾಚಿ ದೀಶತೆ ನಿರ್ದೋಷತ್ವಾದೇವ. ಎಷ್ಟು ಒಳ್ಳೆ ಪ್ರಶ್ನೆ ಹಾಕ್ಕೋತಾರೆ ಈಗ ನೋಡಿ, ನಾವು ಯಾರ್ದೋ ಮನೆಗೆ ಹೋಗಿಬಿಡ್ತೇವೆ, ದೊಡ್ಡ ಅಧಿಕಾರಿ ಮನೆಗೆ ಹೋಗಿಬಿಡ್ತೇವೆ, ಅಲ್ಲಿ ಅಧಿಕಾರಿ ಇರುತ್ತೆ, ನಾವು ದೊಡ್ಡವರು ಈ ಮಧ್ಯೆ, ಅವನು ಭಾರಿ ದೊಡ್ಡವನು, ಒಬ್ಬ ದಾರಿಯಲ್ಲಿ ಕೂತಿರ್ತಾನು, ಅವ್ನೇನು ಮಾಡ್ತಾನೋ ಗೊತ್ತಾ, ಸರ್ ಕಾಯ್ದೆ ಸ್ವಲ್ಪ ಹೊತ್ತು ಅಂತ ಹೇಳ್ತಾನೆ, ಗೊತ್ತಾಯ್ತಲ್ಲ, ಆಟ ಆಡಿಸ್ಬಿಡ್ತಾನೋ, ಸಾಹೇಬರಿಲ್ಲ ಅಂತ ಹೇಳ್ತಾನೆ, ಯಾರೋ ಮಾತಾಡ್ತೇನೆ ಹೇಳ್ತಾನೆ, ನಾನು ನಮಗಿಂತ ಭಾರಿ ಕಡಿಮೆ, ನಮ್ಮನ್ನು ಕಂಟ್ರೋಲ್ ಮಾಡ್ತಾ ಇದ್ದಾನೆ ಅವನಿಗೆ, ಹೋಗ್ತಾನೆ. ನಾವೇನು ಮಾಡಬೇಕೀಗ, ನಿರ್ವಹಿಲೆ ಕಾಯಬೇಕು, ಅಂದರೆ ನಮಗಿಂತ ಕಡಿಮೆಯವ್ರಿಗೆ ನಜೀರಾಗ ಪ್ರಸಂಗ ಬಂದುಬಿಟ್ಟಿದೆ ನಮಗೀಗ, ಹೋಗ್ತಾನೆ. ರಾಜಾದಿ ಗ್ರಹಗಳಿಗೆ ಹೋದ ಕಾಲಕ್ಕೆ ನಮಗೆ ಹೇಗೆ ನಮಗಿಂತ ಕಡಿಮೆಯವರ ಆಧೀನ್ಯ ಬರುತ್ತೋ ಮುಕ್ತಿಯಲ್ಲಿ ಹಾಗಾಗುತ್ತಾ ಅಂತ ಪ್ರಶ್ನೆ. ರಾಜಾದಿ ಗ್ರಹಗಳು ಅನಂತ ಕೋಟಿ ಬ್ರಹ್ಮಾಂಡನಾಗಿ ಪರಮಾತ್ಮ ಎಷ್ಟೇ ಅವ್ರು ಗೋಳಾಡ್ತಾರೋ ಅಂತ ಕೇಳಿದರೆ ಆ ರೀತಿ ಹೇಳೋದಕ್ಕೆ ಹೋಗಬಾರ್ದು ಅಂತ ಹೇಳ್ತಾರೆ. ನೋಡಿ ನಿರ್ದೋಷ, ಇಲ್ಲಿ ನಮಗೆ ತಾತ್ಪರ್ಯ ಇಷ್ಟು, ನಮಗೆ ಅನ್ವಾಂಟೆಡ್ ಫೆಲೋಸ್ ಸುಪೀರಿಯರ್ಸ್ ಆಗಿರೋ ಕಾಣ್ತೇವೆ ಲೋಕದೊಳಗೆ, ಹೋಗ್ತಾರೆ. ಕಾಣೋದಲ್ಲ, ಮೋಸ್ಟ್ ಆಫ್ ದೆಮ್ ಅನ್ವಾಂಟೆಡ್ ಫೆಲೋಸೇ ಇರ್ತಾರೆ ಲೋಕದೊಳಗೆ, ಅವರೇ ಬೈತಾರೆ ಬಾಯಿ ಬಂದು, ದರಿದ್ರ ಆಫೀಸರ್ ಇವರು ಎಂದು ಸಾರ್ ಅಂತ ಇರ್ತಾನೆ, ಒಡೆ ಎಂದು ಹೋಗ್ತಾನೆ ಅಂತ ಕೂತಿರ್ತಾನೆ, ಹೋಗ್ತಾನೆ. ಮುಕ್ತಿಯಲ್ಲಿ ಹಾಗಾಗತ್ತೆ ಅಂತ ಪ್ರಶ್ನೆ ಇಲ್ಲ. ಅರ್ಥಾತ್ ಅನನ್ಯಾಧಿಪತಿಶ್ಚ, ಇದಕ್ಕೆ ಸೂತ್ರ. ಮುಕ್ತಿಯಲ್ಲಿ ಅನ್ವಾಂಟೆಡ್ ಸುಪೀರಿಯರ್ಸ್ ಇರೋದೇ ಇಲ್ಲ ಅಂತ ಹೇಳ್ಬಿಡ್ತಾರೆ. ಎಲ್ಲರೂ ಹೇಗಿರ್ತಾರೆ, ಎಲ್ಲರೂ ಪರಸ್ಪರ ಇದು, ದೊಡ್ಡವರು ದೊಡ್ಡವರೇ, ಸಣ್ಣವರು ಸಣ್ಣವರೇನೆ, ಒಂದು ಚೂರು ವ್ಯತ್ಯಾಸ ಆಗೋದಿಲ್ಲ. ಆದ್ದರಿಂದ ಅದು ಮುಕ್ತಿಯ ವೈಶಿಷ್ಟ್ಯ. ಸಂಸಾರಾವಸ್ಥೆಯಲ್ಲಿರೋ ಹಾಗೆ ಮುಕ್ತಾನಾಂ ಪತಯೋ ದೇವಾಹ ದೇವಾರಾಂಚ ಪ್ರಜಾಪತಿ ತಸ್ಯ ವಿಷ್ಣುರ್ನತೈ ನಚೈ ವೇದಂ ಪಾರಾವರ್ಯಂ ವಿನಶ್ಯತಿ. ಈ ರೀತಿ ಆ ತಾರತಮ್ಯ ಹೋಗೋದಿಲ್ಲ, ಅನ್ವಾಂಟೆಡ್ ಅದರಿಂದ ಬರೋದಿಲ್ಲ. ಇದು ಮುಕ್ತಿಯ ಬಹಳ ವಿಶೇಷವಾದ ಅಂಶ ಅಂತ ತಿಳಿಸಿದೆ. ಅಷ್ಟು ಹೇಳಿ ಆಚಾರ್ಯ ಉಪಸಂಹಾರ ಮಾಡ್ತಿದ್ದಾರೆ. ಈಗ ಅನಂತತ್ವಾತ್ ಕಾಲಸ್ಯ ತ್ರಯೋದಶಿ ಪಂಚದಶೀವತ್ ಕದಾಚಿತ್ ಸಮಸ್ತಸ್ಯಾಪಿ ಸಂಭವಾತ್ ಮುಕ್ತಸ್ಯಾಪಿ ಪುನರಾವೃತ್ತಿ ಆಶಂಕಾ ಇತಿ ವಾಚ್ಯಂ ಸತ್ಯಕಾಮತ್ವಾದಿ ಮಹಾತ್ಮ್ಯಾ. ಕೊನೆಯ ಪ್ರಶ್ನೆ, ಮೋಕ್ಷ ನಿತ್ಯ ಅಂತ ಹೇಳಿಬಿಟ್ರಲ್ಲ, ಸರಿ ಸ್ವಾಮಿ, ಈ ಪರ್ಮನೆಂಟ್ ಜಾಬ್ನಲ್ಲೂ ತೆಗೆದಾಗ ತರ್ತಾರೆ ಒಂದೊಂದ್ಸಲ. ಪರ್ಮನೆಂಟ್ ಜಾಬ್ನಲ್ಲಿ ಡಿಸ್ಮಿಸ್ ಮಾಡೋದು ಕಂಡಿದ್ದೇವಲ್ಲ, ಇಷ್ಟೆಲ್ಲ ಕಷ್ಟಪಟ್ಟು ಮೋಕ್ಷಕ್ಕೆ ಹೋದ ಮೇಲೆ ಅಕಸ್ಮಾತ್ ನಮ್ಮನ್ನು ವಾಪಸ್ ಕಳಿಸಿಬಿಟ್ರೆ ಏನು ಮಾಡಬೇಕು ಅಂತ ಪ್ರಶ್ನೆ. ಲಾಸ್ಟ್ ಸ್ಟೇಜ್ ಇದು. ಯಾಕೆ ಕಾಲ ಬಂದು ಅನಂತ, ಟೈಮ್ ಬೀಯಿಂಗ್ ಹೋಗ್ಲಿಕ್ಕಿಲ್ಲ, ಒಂದು ಫೈನ್ ಡೇ ಆಗ್ಬೋದಲ್ಲ, ಏನು ಮಾಡಬೇಕು ಅಂತ ಕೇಳಿದರೆ ಹಾಗಾಗೋದಿಲ್ಲ. ಹಾಗಾಗೋ ಚಾನ್ಸ್ ಇದೆಯಾ ಅಂದ್ರೆ ದೃಷ್ಟಾಂತ ಕೊಡ್ತಾರೆ. ಮಹಾಭಾರತ ಯುದ್ಧ ಕಾಲಕ್ಕೆ ಏನಾಯ್ತಂತೆ, ತ್ರಯೋದಶಿ ಚತುರ್ದಶಿ ಅಮಾವಾಸ್ಯ ಮೂರು ಒಂದೇ ದಿವಸ ಬಂದುಬಿಡುತ್ತೆ. ಸಾಮಾನ್ಯವಾಗಿ ಬರೋದಿಲ್ಲ, ಅವತ್ತು ಬಂತೋ ಇಲ್ಲ. ಅದೇ ರೀತಿ ಬಂದುಬಿಟ್ರೆ ಏನು ಮಾಡಬೇಕು ಅಂತ ಪ್ರಶ್ನೆ. ಈಗ ಯಾವ ರೀತಿ ಪ್ರಶ್ನೆ ಹಾಕೋತಾರೆ, ಲೆಕ್ಕ ಹಾಕಬೇಕು. ಅವ ಪಕ್ಷ ಎಷ್ಟು ದಿವಸ ಆಯ್ತು ಗೊತ್ತಾಗ, 15 ದಿವಸಕ್ಕೆ ಪಕ್ಷ ಅಲ್ಲ, 12 ದಿವಸಕ್ಕೆ ಪಕ್ಷ ಆಗೋದು. ಅಂಥ ಪಕ್ಷ ಒಂದು ಸರ್ ನಡೀತಂತ ಅಷ್ಟೇ. ಆ ರೀತಿ ಕ್ಷಯ ಕ್ಷಯ ಆಗಿದ್ದಕ್ಕೆ ಅಷ್ಟು ಜನ ಸತ್ರು ಅಂತ ಹೇಳ್ತಾರೆ. ಅಷ್ಟು ಶಾರ್ಟ್ ಪೀರಿಯಡ್ ಯಾತಕ್ಕೆ ಸತ್ತು ಅಂದರೆ ಕ್ಷಯ ಆಗಿಬಿಡ್ತದೆ. ಆ ರೀತಿ ಆಗ್ಬೋದು ಅಂತ ಪ್ರಶ್ನೆ ಹಾಕೋತಾರೆ, ಹೇಳ್ತಾರೆ. ಆ ರೀತಿ ಆಗೋದಿಲ್ಲ ಯಾತಕ್ಕೆ ಅಂತ ಕೇಳಿದರೆ, ಅಲ್ಲಿ ಏನಿದೆ ಅದು ಕಾಲ ಸಂಸಾರದ ಕಾಲದ ಲೆಕ್ಕ ಬೇರೆ, ಮೋಕ್ಷದ ಕಾಲದ ಲೆಕ್ಕ ಬೇರೆ. ಅಲ್ಲೇನಿದೆ ಮಹಾಮಹಿಮತ್ವ ಸತ್ಯಕಾಮತ್ವಾದಿ ಮಹಾಮಹಿಮಾ ಮೋಕ್ಷದಲ್ಲಿರೋದ್ರಿಂದ ಅದು ಹಾಗಾಗೋದಿಲ್ಲ. ಅಶೇಷ ಕಾಮಸತ್ಯವತ್ವ ಮುಕ್ತಾರ ಬಪುನರ್ಭವ. ಮುಕ್ತರಿ ಎಲ್ಲ ಕಾಮನೆ ಈಡೇರುತ್ತೆ ಅಂತ ಶಾಸ್ತ್ರ ಹೇಳಿಬಿಟ್ಟಿದೆ. ಮುಕ್ತರಿಗೆ ಒಂದು ಕಾಮನೆ ಏನಿದೆ ವಾಪಸ್ ಹೋಗಬಾರ್ದು ಅಂತಿದೆ. ಎಲ್ಲ ಕಾಮನೆ ಈಡೇರಿದ ಮೇಲೆ ಅದು ಕೂಡ ಈಡೇರಬೇಕಲ್ಲ, ದೇರ್ಫರ್ ವಾಪಸ್ ಬರ್ತಾರೋ ಇಲ್ವೋ? ವಾಪಸ್ ಬರೋದಿಲ್ಲ, ಡೋಂಟ್ ವರಿ ಅಂತ ಹೇಳಿದ್ರು. ಅಲ್ಲಿ ನಮಗೇನು ಗ್ಯಾರಂಟಿ ಆಯ್ತು, ಈಗ ಮೋಕ್ಷಕ್ಕೆ ಹೋಗಲೇಬೇಕು, ವಾಪಸ್ ಬರೋದೇ ಇಲ್ಲ. ಅದರಿಂದಾಗೇನೆ ನಿಶ್ಚಿಂತೆಯಾಗಿ ನಾವು ಸಾಧನೆ ಮಾಡಬೇಕು ಅಂತ ಇಷ್ಟೇಳಿ ಆಚಾರ್ಯ ಇಷ್ಟು ದೊಡ್ಡದಾಗಿ ಇರೋ ಬರೋದಿಲ್ಲ, ಉಪಸಂಹಾರ ಮಾಡ್ತಿದ್ದಾರೆ ಈಗ. ಇತ್ಯನಂತ ಮಹಾನ್ಯಾಯ ಮೀಮಾಂಸಾ ಪಾರವಾರಿ ಹೇ ಹೇ ಉತ್ತಾರಣಾತ್ಯಶಕ್ತೇವ ವ್ಯಾಕುಲೀಕೃತ ಚೇತಸಾಂ ಮಂದಾಂ ಉಪಕಾರಾಯ ಮಹತಾಂಚ ಉಚ್ಛ್ರಿತಾತ್ಮನಾಂ ತದ್ವಿಶೇಷ ಪರಿಜ್ಞಾನ ಪ್ರದೀಪ್ತಾರ್ಕಾಭಚೇತಸಾಂ ವಿಶೇಷ ಗಾಢೇತ ಮನಸಿ ಇತರಾಂ ಉಪಕಾರಕಃ ನ್ಯಾಯಪ್ಲಯೋ ಮಯಾಕಾರಿ ಸಂಕ್ಷೇಪ ತಮಿತಾಕ್ಷರೈ. ಎಲ್ಲರಿಗೂ ಉಪಯೋಗ ಆಗೋದಕ್ಕೋಸ್ಕರ ಸಂಕ್ಷೇಪ ಬರೆದಿದ್ದೇವೆ ನಾವು. ಆದರೆ ವರ್ಡ್ಸ್ ಮಿತ, ಅಕ್ಷರ ಮಾತ್ರ ಅಮಿತ, ಅರ್ಥ ಮಾತ್ರ ಅಮಿತ. ವಿಸ್ತಾರೋಪಿ ಅಯಮೇವ ಸ್ಯಾತ್ ತದ್ವಿಶೇಷಾತಿವೇದಿನಾಂ ವ್ಯಾಖ್ಯಾನು ವ್ಯಾಖ್ಯಯೋರೇವ ವಿಸ್ತಾರೋ ಇದು ದೀರಿತಃ ಅನಲ್ಪಚೇತಸಾಂ ಪುಂಸಾಂ ಅಲಂ ವಿಜ್ಞಾನ ಸಿದ್ಧಯೇ ತನ್ಯಾಯೋದ್ಧರಣೇ ಶಕ್ತ ಅಪಿ ಹೇತೇರ ಸುಸ್ಥಿರಂ ನ್ಯಾಯಾನುಗಂ ಮನಃ ಕುರ್ಯುಃ ಇದು ಸಂಗ್ರಹಲಾಲಸಾಹ. ಎಲ್ಲರಿಗೂ ಜ್ಞಾನ ಬರಬೇಕು, ತಿಳಿದವರಿಗೂ ಜ್ಞಾನ ಬರಬೇಕು, ತಿಳಿದೇ ಇದ್ದವರಿಗೂ ಜ್ಞಾನ ಬರಬೇಕು ಅಂತ ಏನು ಮಾಡಿದ್ದೇವೆ ನಾವೀಗ ಬರೆದಿದ್ದೇವೆ. ಇದರ ಗೋನಾಮ ಅಶೇಷ ವಿದ್ಯೋರು ಸಾಗರ ಉನ್ಮಥನೋದ್ಧೃತಂ ಸಾಕ್ಷಾತ್ ವಿದ್ಯಾಧಿರಾಜೇನ ನ್ಯಾಯಾಮೃತ ಮನುತ್ತಮಂ ಅಶೇಷತೋ ಅಧಿಗಚ್ಛೇತ ಒಂದ್ಯೋ ವೃಂದಾರ ಕೋಪಿಸನ್. ದೇವರ ಅನುಗ್ರಹ ಇಲ್ಲದವರು ಯಾರ್ಯಾರಿಗೂ ಜ್ಞಾನ ಬರೋದಿಲ್ಲ, ದೇವರು ಮಾತ್ರ ಜ್ಞಾನ ಕೊಡಬೇಕು. ಏವಂ ಸುದುರ್ಲಭೆ ಪ್ಯದ್ಧ ಮಹಾನ್ಯಾಯ ಪರಾಮೃತೆ ಕೇಚನ ಅಧಿಕ್ರಿಯಂತೇತ್ರ ತತ್ಪ್ರಸಾದ ಅನುರಂಜಿತಾ. ಯಾರು ದೇವರ ಅನುಗ್ರಹ ಪಾತ್ರ ಆಗಿದ್ದಾರಲ್ಲ ಅವರಿಗೆ ಮಾತ್ರ ಅಧಿಕಾರ, ಬೇರೆಯವರಿಗಿಲ್ಲ ಇದರೊಳಗೆ. ನ್ಯಾಯಾಮೃತ ಅರ್ಣವ ಮಿಮಂ ಇದನ್ನು ಇಟ್ಕೊಂಡೆ ವ್ಯಾಸರಾಜ ನ್ಯಾಯಾಮೃತ ಹೆಸರಿಟ್ರು. ನ್ಯಾಯಾಮೃತಾವನ್ ಅಣೋ ಮಿಮಂ ಅವಕಾಶ್ಯ ವಿಭಜ್ಯಚ ಸಂಕ್ಷೇಪ ವಿಸ್ತಾರಾಭ್ಯಾಂಚ ಚಕಾರ ವ್ಯಾಕೃತಿಂ ಕೃತಿಂ ತತ್ಪ್ರಸಾದ ಮೃತೇಕಸ್ಯ ಶಕ್ತಿ ಸಂಸಾರ ಸಾಗರೇ ಮಗ್ನಸ್ಯ ಚೇತನಸ್ಯ ಸ್ಯಾತ್ ತತ್ಕೃತ ಅನುಕೃತವು ಕ್ವಚಿತ್. ದೇವರ ಅನುಗ್ರಹ ಇಲ್ಲದೆ ಹೋದರೆ ಏನು ಮಾಡಕ್ಕೆ ಬರೋದು, ನಾವು ಕೂಡ ಮಾಡಿದ್ದು ಅನುಗ್ರಹದಿಂದನೇ ಅಂತ ಹೇಳ್ತಾರೆ ಆಚಾರ್ಯ. ನಿತ್ಯಾನಂದಾಮೃತ ಸ್ಯಂದಿ ತತ್ಕಟಾಕ್ಷೈದಿ ತಸ್ಯತು ಕಾರುಶಕ್ತಿರ್ಭವೇನ್ನೈವ ಯತ್ತತಃ ಕೋ ವಾ ಅತಿ ವಿಸ್ಮಯ ವಿದ್ಯಾ ವಿದ್ಯೆ ಸುಖಂ ದುಃಖಂ ಅಶಕ್ತಿ ಶಕ್ತಿರೇವ ಚ ಉತ್ಪತ್ತಿ ಸ್ಥಿತಿ ನಾಶಾಶ್ಚ ವಿಶೇಷಾಶ್ಚ ಪರೇಖಿಲಾಃ ಚೇತನಾ ಚೇತನಸ್ಯಾಶ್ಚ ಸಮಸ್ತಸ್ಯ ಯದಿಚ್ಛಯ ಸಮಮ ಸ್ವಕೃತೇನೈವ ಪ್ರಿಯತಾಂ ಪುರುಷೋತ್ತಮ. ಆತ ತಾನೇ ಮಾಡಿಸಿದ ಗ್ರಂಥ, ತಾನೇ ಪ್ರೀತನಾಗಲಿ ಅಂತ ಆಚಾರ್ಯರು ಡಿಡೇರಾಗಿ ಇಷ್ಟೆಲ್ಲ ಬರೋದು. ಬರೀ ಯಶ್ಚತ್ರೇಣಿ ತಾನೇ ವೇದವಚನೆ ರೂಪಾಣಿ ದಿವ್ಯಾನ್ಯರಂ ಬಟ್ ತದ್ದರ್ಶತ ವಿತ್ತವೇವ ನಿಹಿತಂ ದೇವಸ್ಯ ಭರ್ಗೋ ಮಹತ್ ವಾಯೋ ರಾಮವಚೋನಯಂ ಪ್ರಥಮಕಂ ಪೃಕ್ಷೋ ದ್ವಿತೀಯಂ ವಪುಃ ಮಧ್ವೋ ಯತ್ತು ತೃತೀಯ ಮುನ ಏತದಮುನ ಗ್ರಂಥಕೃತ ಕೇಶವೇ ಅಂತ ಮುಕ್ತಾಯ ಮಾಡ್ತಾರೆ. ಮತ್ತೆ ದೇವರು ಸ್ತೋತ್ರ ಮಾಡ್ತಾರೆ. ನಮೋ ಅಜ ಭವ ಭೂರ್ಯಕ್ಷ ಪುರಸ್ತರ ಸುರಾಶ್ರಯ ನಾರಾಯಣ ಅರಣಂ ಮಹ್ಯಂ ಮಾಪತೆ ಪ್ರೇಯಸಾಂ ಪ್ರಿಯ ಅಂತ ಮುಕ್ತಾಯ ಮಾಡಿ ನ್ಯಾಯವರಣನ್ನು ಮುಕ್ತಾಯ ಮಾಡಿದ್ದಾರೆ. ಉಳಿದಿದ್ದ ಅಣುಭಾಷ್ಯ ಒಂದೇ, ನಾಳೆ ಅಣುಭಾಷ್ಯ. ಇಡೀ ಇಷ್ಟು ದಿವಸದಿಂದ ಬಂದ್ಬಿಡುತ್ತೆ ಅದರೊಳಗೆ ತತ್ವಸಂಖ್ಯಾನದಿಂದ ಹಿಡಿದು ಎಲ್ಲ ಮುಕ್ತಾಯವಾಗುತ್ತೆ. ಸರಿಯಾಗಿ ನಾಳೆ ದಿವಸ 7:30 to 8:30 ನಾಳೆ 9 ಆಗುತ್ತೆ ಹೆಚ್ಚು ಕಡೆ ಅಣುಭಾಷ್ಯ ಒಂದು ಕೇಳಿದೆ. ಹಾಂ 7 ಶುರು ಮಾಡೋಣ ನಾಳೆ, 7 ಶುರು ಮಾಡಿ ಅಲ್ಲೇ ದೊಡ್ಡ ಸಿಗುತ್ತಾ ನಾಳೆ. ನಾಳೆನೂ ಸಿಗೋದಿಲ್ಲ, ಇದನ್ನು ನಾಡಿ ಸಿಗುತ್ತಾ ಹೋಗ್ಲಿ, ನಾಡಿ ತರ ಸಿಗುತ್ತ. ಒಂದು ನಿಮಿಷ, ಒಂದು ನಿಮಿಷ, ನಾಳೆ ಟೈಮಿಂಗ್ಸ್ ಹೇಳ್ತೀರಿ ಒಂದು ನಿಮಿಷ. ಅಲ್ಲ, 9 ಬೇರೆಯವ್ರಿಗೆ ಆಫೀಸ್ಗೆ ಹೋಗೋರಿಗೆ ಆಫೀಸ್ಗೆ ಬರ್ತಾರೆ. ಸೊ 7:30 ನಾಳೆ 7:30 8:30 ವರೆಗೂ ನಾಳೆ ಆಗುತ್ತೆ. ಅನುಭಾಷ್ಯ ಎಲ್ಲ ಒಂದೇ ಎಲ್ಲಾದ್ರೂ ಬಂದ್ಬಿಡುತ್ತೆ, ನೆನ್ಪಿಟ್ಕೊಂಡಿರ್ಬೇಕು. ಸಿಕ್ಕರೆ ಅಲ್ಲಿಗೆ ಸಾಯಂಕಾಲ ಕನ್ಫರ್ಮ್ ಮಾಡ್ತೀವಿ, ಇಲ್ಲಿ ಅಲ್ಲಿ ಅಂತ ಸಾಯಂಕಾಲ ಕನ್ಫರ್ಮ್ ಆಗ್ತದೆ. ಅಲ್ಲಿ ಸಿಕ್ಕರೆ ಅಲ್ಲಿ, ಇಲ್ಲಿ ಹೋದ್ರೆ ಇಲ್ಲಿ ಅಂತ ಹಾಗೆ ಆಗುತ್ತೆ. ಪ್ರತಿಯೊಬ್ಬರು ಕೂಡ ಅನುಭಾಷ್ಯದೊಂದಿಗೆ ಮುಕ್ತವಾಗಿ ನಾಡಿದ್ದು ಮಹಾಮಂಗಳ ಅಲ್ಲಿ ಇರ್ತದೆ. ಎಲ್ಲಿ ಆ ದೊಡ್ಡ ಹಾಲಲ್ಲಿ ಬಹುಶಃ ಅಲ್ಲೇ ಇರುತ್ತೆ ಅವತ್ತಿನ ದಿವಸ ಅದಾಗುತ್ತೆ. ಸ್ವಾಮಿ ಪೀಜಾರ್ ಶ್ರೀಪಾದಗಳು ಅನುಗ್ರಹ ಮಾಡ್ತಾ